kaupungasarjaa. Tulkasta astamattaa. శుక ఉచ ఇదిశ్య అమరగణాన్ ప్రజాపతిపతిర్విభు ఆశ్వాస్యపహీం గీర్భి స్వధామ పరమం వ్యయౌ శూరసేనో యదుపతి మధురామావసంతురీ మాధురాన్ శూరసేరాంశ విషయాన్ బుభుజే స్వరాట్. అక్కడికి బ్రహ్మదేవరు భూదేవికి ఆశ్వాసన కొట్టు దేవతెగడిగల్ల అవతార మండకి తెలిసి స్వధామ పరమం యయో తమ సత్యలోకే హొరటు. శూరసేన యదుపతి మధురాం ఆవసన్ పురీం మాధురాద్ శూరసేరాంశ్చ విషయాన్ బుభుజే స్వరాట్. శూరసేన రాజ ఇది యాదవరల్లి ఒప్ప యదుపతి యాదవరాజనాగిత్త. మధురాం ఆవసన్ పురీం మధురాపట్టణದಲ್ಲಿ ವಾಸ ಪಡ್ತಾ ಮಾಥುರಾನ್ ಶೂರಸೇನಾಂಶ್ಚ ಮಧುರಾ ದೇಶದ ಜನಗಳನ್ನು ಶೂರಸೇನ ದೇಶದ ಜನಗಳನ್ನು ಆಳುತ್ತಾ ಸ್ವರಾಟ್ ಚಕ್ರವರ್ತಿಯಾಗಿ ವಿಷಯಾನ್ ಬಹುಜೇ ವಿಷಯಗಳನ್ನು ಅನುಭವಿಸಿಕೊಂಡಿದ್ದ ಅಂಥೇಳಿ ಶೂರಸೇನ ರಾಜನ ವಿಷಯ ಹೇಳಿದ್ರು. ಶೂರಸೇನ ಆಮೇಲೆ ಉಗ್ರಸೇನ ಆಮೇಲೆ ಕಂಸ ಈ ಕ್ರಮದಲ್ಲಿ ಬಂದಿದ್ದ. ಯಾರಿಗಿಲ್ಲ ಕೃಷ್ಣನಿಗಿಲ್ಲ ಶೌರಿ ಅಂತಿದೆ. ಇಲ್ಲಿ ಏನಂತಿದೆ ಶೌರಿ ಅಂತಿದೆ. ಏನಂತಿದೆ ಶೂರಸೇನ ಈ ಶೂರಸೇನ ಅಲ್ಲ ಕೃಷ್ಣ ಶೂರಸೇನ. ಕೃಷ್ಣ ದೇವರ ಹೆಸರು ಮುಖ್ಯವಾಗಿ ಎಲ್ಲ ಹೆಸರು ಇದೆಯಲ್ಲ ಒಂದೇ ಹೆಸರು ಆಗ್ತದೆ. ದೇವರಿಗಿಲ್ಲದ ಹೆಸರೇ ಇಲ್ಲ ಆದ್ರಿಂದ ಆದಿದೆ. ಬಟ್ ಈ ದೃಷ್ಟಿಯಿಂದ ಇಲ್ಲ. ಇದರಲ್ಲಿ ಶೌರಿ ಅಂತ ಹೇಗೆ ಭಾಗವತಲ್ಲೇ ಕರೀತಾರೋ ಕೃಷ್ಣನನ್ನ ಹಾಗೆ ಶೂರಸೇನ ಅಂತ ಕರೆದಿಲ್ಲ. ವಿಷ್ಣುಸಹಸ್ರನಾಮದಲ್ಲಿ ಆಗ್ಬಿಡುತ್ತೆ ಅದು ಈ ಅರ್ಥ ಇಲ್ಲ ಅಲ್ಲ ಬೇರೆ ಅರ್ಥದ. ಶೂರಸೇನೋ ಯದುಪತಿ ವಸುರಾ ಭಾವಸನ್ ಪುರೀಂ ಮಾಥುರಾನ್ ಶೂರಸೇನಾಂಶ ವಿಷಯಾನ್ ಬುಭುಜೆ ಸ್ವರಾಟ್. ಒಳ್ಳೆ ರೀತಿ ರಾಜ್ಯಭಾರವನ್ನು ಮಾಡಿಕೊಂಡು ಇದ್ದ ಶೂರಸೇನ ಆತ ಕಾರ್ತವೀರ್ಯ ಪುರಿ ಭಾವಸಂದೇಜ ಸಪ್ತಮ್ಯತೆ ದ್ವಿತೀಯ ತಥೋ ವೃತ್ತಂ ವೃತ್ತಾಂತ ಮಹಾಸ್ವಯವಿತಿ ಉತ್ತರ ಕಥಾಂ ಪ್ರಸಂಜಯತಿ ರಾಜಧಾನಿ ತತಃ ಸಾಭೂತ್ ಸರ್ವಯಾದವ ಭೂಭುಜಾನ್ ಮಥುರಾ ಭಗವಾನ್ ನಿತ್ಯತ್ರ ನಿತ್ಯಂ ಸನ್ನಿಹಿತೋ ಹರಿ. ರಾಜಧಾನಿ ತತಃ ಸಾಭೂತ್ ಸರ್ವಯಾದವ ಭೂಭುಜಾನ್. ಅವತ್ತಿನಿಂದ ಅದು ಮಥುರಾ ಪಟ್ಟಣ ರಾಜಧಾನಿಯಾಯಿತು. ಮಥುರಾ ಸರ್ವ ಯಾದವ ಭೂಭುಜಾಂ ರಾಜಧಾನಿ ತತಸ್ಸಾಭೂತ್ ಸರ್ವ ಯಾದವ ರಾಜರುಗಳಿಗೆ ರಾಜಧಾನಿಯಾಗಿ ಬಂತು. ಯತ್ರ ನಿತ್ಯಂ ಸನ್ನಿಹಿತೋ ಹರಿ ನಿತ್ಯದಲ್ಲಿ ಮಥುರಾ ಪಟ್ಟಣದಲ್ಲಿ ಶ್ರೀಹರಿಯ ಸನ್ನಿಧಾನ ಇದೆ. ಅದಕ್ಕೇನೆ ಕೃಷ್ಣಾವತಾರಕ್ಕಿಂತ ಮುಂಚೆನೂ ಏನಿತ್ತು ಸನ್ನಿಧಾನ ಯಾಕೆ ರಾಮದೇವರ ಬಾಣದಿಂದ ಶತ್ರುಘ್ನ ನಿರ್ಮಾಣ ಮಾಡಿದ ಪಟ್ಟಣ ಮಥುರಾ ಪಟ್ಟಣ ಅಂಬುದು ಶತ್ರುಘ್ನ ನಿರ್ಮಾಣ ಮಾಡಿ. ಮಧುಬಂಬನ ಯಾರು ಮಧುವಿನ ಮಗ ಲವಣಾಸುರ. ಲವಣಾಸುರ ವಾಸ ಮಾಡಿಕೊಂಡಿದ್ದ ಜಾಗ ಅಲ್ಲಿ ಹೋಗಿ ಶತ್ರುಘ್ನ ಹೋಗಿ ಅವನು ಸಂಹಾರ ಮಾಡಿದ. ಅದು ಬರೀ ತನ್ನಿಂದ ಸಾಧ್ಯ ಇರಲಿಲ್ಲ. ರಾಮದೇವರು ಏನು ಮಾಡಿದ್ರು ತಮ್ಮ ಬಾಣವನ್ನು ಕೊಟ್ಟಿದ್ರು. ಆ ಬಾಣದಿಂದ ಸಂಹಾರ ಮಾಡಿ ಪ್ರಶ್ನ ನಿರ್ಮಾಣ ಮಾಡಿದ. ಅದಕ್ಕೆ ಅದು ರಾಮದೇವರ ಸನ್ನಿಧಾನ ಕೃಷ್ಣನೇ ರಾಮ. ಆದ್ದರಿಂದ ನಿತ್ಯ ಸನ್ನಿಹಿತೋ ಹರಿಹಿ. ಅದಕ್ಕೆ ಅಯೋಧ್ಯ ಮಥುರಾಮಾಯ ಅಂಥೇಳಿ ಮಥುರಾ ಪಟ್ಟಣ ಯಾವುದರಲ್ಲಿ ಸೇರಿದೆ ಸಪ್ತ ಮಹಾಕ್ಷೇತ್ರಗಳಲ್ಲಿ ಒಂದು. ಯಾವಿದೆ ಹೌದು ಅಲ್ಲ ಅದನ್ನು ಮಥುರಾಪಟ್ಟಣ ಇರಲಿಲ್ಲ. ಆಗ ಸಂಹಾರ ಮಾಡಿದ ಮೇಲೆ ಸೃಷ್ಟಿ ಮಾಡಿದ್ದರು ಮೊದಲಿದ್ದಿಲ್ಲ. ವಿಷಯಾನ್ ಭೂಜೆ ಸ್ವರಾಟ್ ರಾಜಧಾನಿ ತತಃ ಸಾಭೂತ್. ಅದು ಸ್ವಾರಸ್ಯ ಅಂದರೆ ಇದ್ದಿದ್ದು ಯಾರು ಲವಣಾಸುರ ಇದ್ದ. ಆಮೇಲೆ ಏನಾಯ್ತು ಅದು ಮಧುರ ಆಯಿತು. ಲವಣ ಅಂದರೆ ಉಪ್ಪು. ಆಮೇಲೆ ಮಧುರ ಅಂದರೆ ಸಿಹಿ ಆದಾಗ ಆಯಿತು. ಲವಣಕ್ಕೆ ಆಪೋಸಿಟ್ ಏನು ಮೊಸರ. ಮೊಸರೇಣ ಸಮಾಪ ಏನು ಊಟ ಕೊನೆಗೆ ಹೇಗೆ ಮುಗಿಸ್ಬೇಕಂತೆ ಸ್ವೀಟ್ ಕೊನೆಗೆ ಬರೋದು. ಇದೆಲ್ಲ ಸ್ವೀಟ್ ಹಾಕಿ ಪಾಯಸ ಹಾಕಿದ್ರಂದ್ರೆ ಏನು ಊಟ ಮುಗೀತು ಅಂತ. ಮಜ್ಜಿಗೆಯನ್ನು ಒಬ್ಬರದ್ದು ಸ್ನಾನ ಇದ್ದಾಗೆ ಮೊದಲಿಗೆ ತಿನ್ನೋದಿಲ್ಲ. ಅದೇ ರೀತಿ ಮೊಸರ ಅನ್ನೋದು ಮೊಸರ ಲವಣ ಮೊಸರ ಕಾಂಟ್ರಾಸ್ಟ್ ಇದೆ ಎರಡಕ್ಕೂ. ಚಕ್ರವರ್ತಿ ಅಂದರೆ ಆ ಅರ್ಥದಲ್ಲಿ ಸ್ವರಾಟ ಮುಖ್ಯ ಅರ್ಥದಲ್ಲಲ್ಲ. ರಾಜಸೂಯಾಗ ಮಾಡಿದ ಚಕ್ರವರ್ತಿ ಅಲ್ಲ. ಬೇರೆ ರೀತಿ ಟೆಕ್ನಿಕಲಿ ಚಕ್ರವರ್ತಿ ಆಗ್ಬೇಕಾದ್ರೆ ಏನಾಗಬೇಕಾದ ರಾಜಸೂಯ ಆಗಬೇಕು ಅಥವಾ ಹೆಚ್ಚು ವ್ಯಾಪ್ತಿ ಹೊಂದಿರಬೇಕು. ಕಾರ್ತವೀರಾಜ ಅಂಥವ್ರು ಆ ಮಟ್ಟಕ್ಕೆ ಬರಲಿಲ್ಲ ಆದರೂ ಕೂಡ ಹೆಸರು ಮಾಡಿದ್ದ ಅಂತ ಅಷ್ಟೇ ಅರ್ಥ. ಅಷ್ಟ ಲಿಮಿಟೆಡ್ ಸೆನ್ಸ್ ಅಲ್ಲಿ ಒಂದು ನಾಲ್ಕಾರು ಜನ ಹೆಚ್ಚು ಕೈ ವಶದಲ್ಲಿ ಇದ್ರೆ ಅವಾಗಾಗುತ್ತೆ. ಹೆಚ್ಚು ಜನ ಇದ್ರು ಒಬ್ಬನೇ ಎದ್ಬಿಟ್ರೆ ಪಾಳೆಗಾರ ಬಿಡ್ತಾರೆ. ಅವನ ಜೊತೆ ಕೈ ಕಡೆ ಕೆಲವರು ಇದ್ದ ಸ್ವಲ್ಪ ಮೇಲೆ ಬರ್ತಾನೆ ಆತ ಆ ಸೆಕೆಂಡರಿ ಸೆನ್ಸ್ನಲ್ಲಿ. ತಸ್ಯಾಂತು ಕರಿಹಿಚಿತ್ ಶೌರಿಹಿ ವಸುದೇವ ಕೃತೋದ್ವಹ ದೇವಕ್ಯಾ ಭಾರ್ಯಯಾ ಸಾರ್ಧಂ ಪ್ರಯಾಣೇ ರಥಮಾರುಹತ್. ತಸ್ಯಾಂತು ಕರ್ಹಿಚಿತ್ ಶೌರಿಹಿ ವಸುದೇವ ಕೃತೋದ್ವಹಃ ದೇವಕ್ಯಾ ಪರ್ಯಯ ಸಾರ್ಧಂ ಪ್ರಯಾಣೇ ರಥಂ ಆರುಹತ್. ಈಗ ಕಥೆ, ಆ ತಸ್ಯಾಂ ಆ ಪಟ್ಟಣದೊಳಗೆ ಕರಿಹಿಚಿತ್ತು ಒಮ್ಮೆ ಶೌರಿಹಿ ವಸುದೇವ ಶೂರರಾಜ ಮಗನಾದ ಶೂರರಾಜನ ಮಗನಾದ ವಸುದೇವ ಕೃತೋದ್ವಹಃ ಉದ್ವಹ ಉದ್ವಾಹ ಎಲ್ಲ ಕೂಡ ವಿವಾಹ ಅಂತ ಅರ್ಥ. ಕೃತೋದ್ವಹಃ ವಿವಾಹ ಮಾಡಿಕೊಂಡವನಾಗಿ ದೇವಕ್ಯಾ ಪರ್ಯಯ ಸಾರ್ಧಂ ಪತಿಯಾದ ದೇವಕಿಯೊಂದಿಗೆ ಪ್ರಯಾಣೆ ರಥ ಮಾರುಹ ಹಿಂದೆ ಹೇಗೂ ವಸುದೇವನ ದೇವಕಿ ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಕಥೆ ಹೇಳುತ್ತಾರೆ, ಮದುವೆಯಾದ ವಸ್ತ್ರದಲ್ಲಿ ಪ್ರಯಾಣೆ ರಥ ಮಾರುಹತ್ ಗಮನಾರಂಭೆ ಹಾಗೆ ಪ್ರಯಾಣಕ್ಕೋಸ್ಕರ ರಥದಲ್ಲಿ ಕೂತಿದ್ದ. ಉಗ್ರಸೇನ ಸುತಃ ಕಂಸಃ ಶ್ವಸುಹು ಪ್ರಿಯ ಚಿಕೀರ್ಷಯ ರಶ್ಮೀನ್ ಹಯಾನಾಂ ಚ ಗೃಹೇ ರೊಕ್ಮೇ ರಥ ಶತೈರುತಃ. ಉಗ್ರಸೇನ ಸುತಃ ಕಂಸಃ ಶ್ವಸುಹು ಪ್ರಿಯ ಚಿಕೀರ್ಷಯ ರಶ್ಮೀನ್ ಹಯಾನಾಂ ಚ ಗೃಹೇ ರೊಕ್ಮೇ ರಥ ಶತೈರುತಃ. ಉಗ್ರಸೇನ ಸುತಃ ಕಂಸಃ ಉಗ್ರಸೇನನ ಮಗನಾದ ಕಂಸ ಸೊಸುಹು ತನ್ನ ಸಹೋದರಿಯಾದಂತಹ ದೇವಕಿಯ ಪ್ರಿಯ ಚಿಕಿರಿಷಯ ಪ್ರೀತಿ ಮಾಡುವ ಬಯಕೆಯಿಂದ ಹಯಾನಾಂ ರಶ್ಮೀನ್ ಜಗೃಹೆ ಆ ಕುದುರೆಗಳ ಹಗ್ಗಗಳನ್ನು ಹಿಡ್ಕೊಂಡ. ರೋಕ್ಮೆ ರಥಶತೈರ್ವೃತಃ ಸುತ್ತ ಏನಿತ್ತಂತೆ ಅದು ಚಿನ್ನದ ಪಟ್ಟಣ. ರೋಕ್ಮೈಹಿ ರಥಶತೈರ್ವೃತಃ ಸುತ್ತ ಚಿನ್ನದ ನೂರಾರು ರಥಗಳು ಇವೆಲ್ಲ ಎಸ್ಕಾರ್ಟ್ ಮಾಡ್ತಾರಲ್ಲ ಹಾಗೆ ಅಂತ ವೈಭವದ ಮೆರವಣಿಗೆಯನ್ನು ಕರ್ಕೊಂಡು ಹೊರಟ. ಅದರಿಂದ ಈ ಲೋಕದೃಷ್ಟಿಯಿಂದ ಗೊತ್ತೇ ಇದ್ದಿಲ್ಲ ಯಾರಿಗೂ ಕೂಡ, ಅದು ಗೊತ್ತಾಯ್ತಲ್ಲ ಯಾರಿಗೂ ಗೊತ್ತೇ ಇರಲಿಲ್ಲ. ಒಂದು ನಿಜವಾದ ವಿಷಯ ಅಲ್ಲಿ ಹೇಳಿದ್ರು ಅಷ್ಟೇ, ಇಲ್ಲೂ ಹೇಳ್ತಾ ಹರಿವಂಶದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ತಾತ್ಪರ್ಯ ಹೇಳಿದ ಹರಿವಂಶದ್ದು ತಾತ್ಪರ್ಯ ಎಲ್ಲ ಬಂದಿದೆ ಇಲ್ಲಿ ಸೂಚ್ಯವಾಗಿ ಮುಂದೆ ಹೇಳ್ತಾರೆ. ಆದರೆ ಚಿಕ್ಕದ ಸ್ವಲ್ಪ ಹೇಳ್ತಾರೆ ಅಷ್ಟೇ, ಅಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಏನೇನಾಗಿತ್ತು ಅಂತೆಲ್ಲ ಹೇಳ್ತಾರೆ. ಅದು ಲೋಕದೃಷ್ಟಿಯಲ್ಲಿ ಯಾರಾತ ಉಗ್ರಸೇನನ ಮಗನ ಜನಕ್ಕೆ ಗೊತ್ತಿಲ್ಲ ಅದೆಲ್ಲ ಕೂಡ. ದೇವಕ್ಯಾ ಭಾರ್ಯಯ ಸಾರ್ಧಂ ಪ್ರಯಾಣೇ ರಥಮಾರುಹತ್. ಎಲ್ಲೇ ದುಷ್ಟತನ ಇತ್ಯಾದಿಗಳು ಬಂದಿರುತ್ತೋ ಅಲ್ಲಿ ವ್ಯಭಿಚಾರಾದಿ ಜನ್ಮ ಇರುತ್ತೆ ಅಂತ. ದುಷ್ಟತನ ಇತ್ಯಾದಿಗಳು ಎಂಟರ್ ಆಗಬೇಕಾದ್ರೆ ರಾಕ್ಷಸರು ಎಂಟರ್ ಆಗಬೇಕು. ಸರಿಯಾದ ರೀತಿಯಲ್ಲಿದ್ದಾಗ ಧರ್ಮಿಷ್ಠವಾದ ವಿವಾಹಾದಿಗಳಲ್ಲಿ ಅಸುರ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ, ಅಧರ್ಮದಲ್ಲಿ ನಡೆದಾಗ ಮಾತ್ರನೇ ಬರೋದು. ಆದ್ದರಿಂದನೇ ಧಾರ್ಮಿಕ ವಿವಾಹ ಯಾತಕ್ಕಾಗಬೇಕಂದ್ರೆ ದುಷ್ಟ ಸಂತಾನ ಆಗಬಾರದು ಒಂದು ದೃಷ್ಟಿಯಿಂದನೂ ಮುಖ ಆ ದೃಷ್ಟಿಯಿಂದನೂ ಆಗಬೇಕು. ಚತುಶ್ಶತಂ ಪಾರಿಬರ್ಹಂ ಗಜಾನಾಂ ಹೇಮಮಾಲಿನಾಂ ಅಶ್ವಾನಾಂ ಅಯುತಂ ಸಾರ್ಧಂ ರಥಾನಾಂ ಚತುಷ್ಶತಂ. ಕಡಿಮೆ ವೈಭವ ಹೇಳ್ತಾರೆ ಎಷ್ಟಿತ್ತು ವೈಭವ ಅಂದರೆ ಚತುಶ್ಶತಂ ಪಾರಿವರ್ಹಂ ಗಜಾನಾಂ ಹೇಮಮಾಲಿನಾಂ. ಪಾರಿವರ ಅಂದರೆ ಕಾಣಿಕೆ. ಗಜಾನಾಂ ಹೇಮಮಾಲಿನಾಂ ಚತುಶ್ಶತಂ 400 ಚಿನ್ನದ ಅಲಂಕಾರದ ಆನೆಗಳಿದ್ವಂತೆ ಜೊತೆಗೆ. ಅಶ್ವಾನಾಂ ಅಯುತಂ 10,000 ಕುದುರೆಗಳಿದ್ವಂತೆ. ರಥಾನಾಂಚ ತ್ರಿಷಟ್ಶತಂ 360 ಅಂದರೆ 360 ಅಂದರೆ ಎಷ್ಟಾಯ್ತು ಅಲ್ಲಿಗೆ? ಷಟ್ಶತ ಅಂದರೆ ಎಷ್ಟು? 600. 360 ಅಂದರೆ ಎಷ್ಟು? ಎಷ್ಟಾಯ್ತು ಅಲ್ಲಿಗೆ? 1,800 ರಥಗಳು, 10,000 ಕುದುರೆಗಳು, 4,400 ಇವು ಎಷ್ಟೋ ಚಿನ್ನದ ಅಲಂಕಾರದ ಆನೆಗಳು ಇವೆಲ್ಲವೂ ಸಹ ಹಿಂದೆ ವೈಭವದಿಂದ ಹೊರಟಿತು ಮೆರವಣಿಗೆ. ದಾಸೀನಾಂ ಸುಕುಮಾರೀಣಾಂ ದ್ವೇಷತೆ ಸಮಲಂಕೃತೆ ದುಹಿತ್ರೇ ದೇವಕಃ ಪ್ರಾದಾತ್ ಯಾನೇ ದುಹಿತೃವತ್ಸಲಃ. ದಾಸೀನಾಂ ಸುಕುಮಾರೀಣಾಂ ದ್ವೇಷತೆ ಸಮಲಂಕೃತೆ. 200 ದಾಸಿಯರುಗಳು ಅಲಂಕೃತರಾದ ದಾಸಿಯರು ಹಿಂದೆ ಹೋಗ್ತಾ ಇದ್ರು. ಮುಂದೆ ದುಹಿತ್ರೇ ದೇವಕಃ ಪ್ರಾದಾತ್ ಇವೆಲ್ಲ ದೇವಕರಾಜ ಏನ್ ಮಾಡಿದ್ದ ಮಗಳಿಗೋಸ್ಕರವಾಗಿ ಯಾನೆ ಆ ಪ್ರಯಾಣಕ್ಕೋಸ್ಕರ ದುಹಿತೃವತ್ಸಲ ಮಗಳ ಮೇಲೆ ಭಾರಿ ಪ್ರೀತಿ ಅಂತ ಆತನಿಗೆ ದೇವಕನಿಗೆ ಅದಕ್ಕೆಷ್ಟೆಲ್ಲ ಮಾಡಿ ವೈಭವದಿಂದ ಕಳಿಸಿಕೊಡ್ತಾ ಇದ್ದಾರೆ. ಶಂಖತು ಆಹುಕ ಅಂದರೆ ತಂದೆ ಯಾರು? ದೇವಕ. ಆಹುಕ ತೊಗೊಂಡಿದ್ರು ಕೂಡ ದೇವಕನೆ ನಿಂತ್ಕೊಂಡು ಮಾಡಿದ. ಯಾರು? ಓನ್ ಸಿಸ್ಟರ್ ಅಲ್ಲ, ಓನ್ ಸಿಸ್ಟರ್ ತಾಯೆ ತಂದೆ ಬೇರೆ. ಶಂಖತೂರ್ಯ ಮೃದಂಗಾನಿ ನೇದುಹು ತುಂದುಭಯ ಸಮಂ ಪ್ರಯಾಣ ಪ್ರಕ್ರಮೇ ತಾತ ವರವದ್ಧೋಸ್ಸು ಮಂಗಲಂ. ಶಂಖ ತೂರ್ಯ ಮೃದಂಗಾನಿ ನೇದುಹು ದುಂದುಭಯ ಸಮಂ ಪ್ರಯಾಣ ಪ್ರಕ್ರಮೇ ತಾತ ವರವದ್ಧೋಹೋ ಸುಮಂಗಲಂ. ತಾತ ಪರೀಕ್ಷಿತ್ ರಾಜ ಪ್ರಯಾಣ ಸಂಕ್ರಮೆ ಸುಮಂಗಲಂ ಪ್ರಯಾಣ ಹೊರಟಿದ್ದ ಪ್ರಯಾಣ ಪ್ರಕ್ರಮ ಪ್ರಯಾಣ ಹೊರಟಿದ್ದ ಕಾಲಕ್ಕೆ ವರವಧೋಹೋ ಯಾರು ಪ್ರಯಾಣ ವರವಧುಗಳ ವಧೂವರರ ಆ ಸಂಭ್ರಮದ ಮಂಗಳಕರವಾದ ಪ್ರಯಾಣದ ಕಾಲದೊಳಗೆ ಮಂಗಳವಾದ್ಯಗಳು ಬೆಳಗಿದು. ಏನೇನು? ಶಂಖ ತೂರ್ಯ ಮೃದಂಗಾನಿ. ಶಂಖ ಅಂದರೆ ಶಂಖ, ತೂರ್ಯ ಮೃದಂಗ ದುಂದುಭಿಗಳೆಲ್ಲ ಇವು ಡೋಲು ಮೊದಲಾದವುಗಳು, ನಗಾರಿ ಡೋಲು ಎಲ್ಲದರ ವೆರೈಟಿಗಳು. ಅವಿಷ್ಟು ಕೂಡ ಅವಿಷ್ಟು ಜೋರಾಗಿ ಒಟ್ಟಿಗೆ ಹೊಡಿತಾ ಇದ್ರು. ಎಲ್ಲ ಮಂಗಳವಾದ್ಯಗಳು ಮಂಗಳಕರವಾದ ಪ್ರಯಾಣ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪತಿ ಪ್ರಗ್ರಹಿಣಂ ಕಂಸಂ ಆಭಾಷ್ಯಾಹ ಅಶರೀರ ವಾಕ್ ಅಶ್ಯಾಸ್ತ್ವಾಮಷ್ಟಮೋ ಗರ್ಭೋ ಹಂತಾಯಾಂ ನಯಸೆ ಅಬುಧಾ. ಆಗೇನಾಯಿತು, ಪತಿ ಪ್ರಗ್ರಹಿಣಂ, ಪತಿ ದಾರಿಯೊಳಗೆ, ಪ್ರಗ್ರಹಿಣಂ ಕಂಸಂ, ಪ್ರಗ್ರಹ ಅಂದರೆ ರಶ್ಮಿ, ಕುದುರೆಯ ಲಗಾಮ್ ಅದು ಹೇಳಿದಂತಹ ಕಂಸಂ ಕಂಸನನ್ನು ಆಭಾಷ್ಯ ಕುರಿತು ಅಶರೀರವಾಕ್ ಆಹ ಅಶರೀರವಾಣಿ ಹೇಳಿತು. ಅಶ್ಯಾಹ ಯಾಂ ತ್ವಂ ನಯಸೆ, ಎಲೋ ಕಂಸ ಅಬುಧ ಅಜ್ಞಾನಿ ದಡ್ಡ, ಯಾಂ ತ್ವಂ ನಯಸೆ ಯಾವಳನ್ನು ನೀನು ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲ, ಅಶ್ಯಾಹ ಅವಳ ಅಷ್ಟಮಃ ಗರ್ಭ ಹಂತ, ಅವಳ ಎಂಟನೇ ಗರ್ಭ ನಿನ್ನನ್ನು ಕೊಲ್ಲುತ್ತೆ, ತ್ವಾಂ ಹಂತ ನಿನ್ನನ್ನು ಕೊಲ್ಲುತ್ತೆ ಅಂತ ಹೇಳಿ ಅಶರೀರವಾಣಿ ಹೇಳಿತು. ಪತಿ ಪ್ರಗ್ರಹಿಣಂ ಕಂಸಂ ಆಭಾಷ್ಯಾಹ ಅಶರೀರವಾಕ್ ಅಶ್ಯಾಸ್ತು ಅಷ್ಟಮೋ ಗರ್ಭೋ ಹಂತಾಯಾಮ್ ನಯಸೆ ಅಬುಧಾ. ಅಂದರೆ ಯಾರನ್ನ ನೀನು ಇವತ್ತು ವೈಭವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಿ, ಅವಳ ಮಗನೇ ನೀನು ಕೊಲ್ಲೋದು, ಎಂಟನೇ ಮಗ ನನ್ನ ಕೊಲ್ತಾನೆ ಅಂತ ಹೇಳಿ. ಇಲ್ಲೊಂದು ಪ್ರಶ್ನೆ ಇದು, ಏನು ಪ್ರಶ್ನೆ, ಸುಸುನ್ ಯಾಕೆ ಹೇಳಬೇಕಾಯ್ತು, ಯಾಕೋ ಕೊಲ್ತಾರೆ, ಹೇಳ್ಬಿಟ್ಟು ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕಾಗಿತ್ತು ಹೌದಾನೆ. ಅದಕ್ಕೆ ಆಚರಣೆ ಅದೆಲ್ಲ ಗೊತ್ತಾಗ್ತದೆ, ಗೊತ್ತಾಗ್ತಿದ್ದಿಲ್ಲ, ವೇದವ್ಯಾಸ ಏನೋ ಹೇಳೋಕ್ಕೂ ಏನೋ ಮಾಡಿದ್ರೆ ಅಂತ ಆಗ್ಬಿಡ್ತಿತ್ತು. ಆಚಾರ ಸ್ಪಷ್ಟ ಹೇಳ್ತಾರೆ, ಕಂಸ ಯಾರೀಗ, ಕಂಸನಿಗೆ ಕೃಷ್ಣರಿಗೆ ಸೋದರ ಮಾವ, ಕೃಷ್ಣರಿಗೆ ಸೋದರ ಮಾವ, ವಸುದೇವ ತಂದೆ, ವಸುದೇವ ದೇವಕಿಯರೇನು ಲೋಕದೃಷ್ಟಿಯಲ್ಲಿ ತಂದೆ ತಾಗಲಿ ಸಂಬಂಧ ಇದೆ. ಕೃಷ್ಣ ಯಾರನ್ನು ಕೊಲ್ಲಬೇಕೀಗ, ಕಂಸನನ್ನು ಕೊಲ್ಲಬೇಕು. ತಂದೆ ತಾಯಿಗಳು ಹೇಗೆ ಪೂಜ್ಯರು, ಸೋದರ ಮಾವನು ಪೂಜ್ಯ, ಶಾಸ್ತ್ರದ ಪ್ರಕಾರ ಸೋದರ ಮಾವ ಕೂಡ ಪೂಜ್ಯ. ಆದ್ದರಿಂದ ಅವನು ಕೊಲ್ಲಬಾರದು, ಸೋದರ ಮಾವನ್ನು ಕೊಲ್ಲಬಾರದು. ಸೋದರ ಮಾವನ್ನು ಕೊಲ್ಲಬೇಕಾದ್ರೆ ಅವನೇನಾಗಬೇಕಾಗ, ಅವರಿಗಿಂತ ದೊಡ್ಡವರು ದ್ರೋಹ ಮಾಡಬೇಕು, ಗೊತ್ತಾಯ್ತಾ. ಎಲ್ಲರಿಗಿಂತ ತಂದೆ ತಾಯಿಗಳು ಶ್ರೇಷ್ಠ, ಸೋದರ ಮಾವ ಎಲ್ಲರೂ ಪೂಜ್ಯರೇ, ಅವರವ್ರಿಗೆ ಕಾಂಟ್ರವರ್ಸಿ ಬಂದಾಗ ಯಾರು ದೊಡ್ಡವರಾಗ್ತಾರೆ, ತಂದೆ ತಾಯಿ ದೊಡ್ಡವರಾಗ್ತಾರೆ, ಅರ್ಥ ಆಯ್ತಾ. ತಂದೆ ತಾಯಿಗಳು ವಿರೋಧ ಮಾಡಿದರೆ ಉಳಿದವರೆಲ್ಲ ತ್ಯಾಜ್ಯರೇ, ಅದು ಮುಖ್ಯ. ತಂದೆ ತಾಯಿ ವಿರೋಧ ಮಾಡಿದ್ರೆ ಉಳಿದವರು ತ್ಯಾಜ್ಯರು, ಇಲ್ಲದೆ ಹೋದ್ರೆ ಎಲ್ಲರೂ ಪೂಜ್ಯರು. ಸೊ ಕಂಸ ಪೂಜ್ಯರಾದ ಕಂಸನ್ನು ಯಾತಕ್ಕೊಂದ ಅಂತ ಕೇಳಿದರೆ ಅವನ ಕೈಯಲ್ಲಿ ಪಾಪ ಮಾಡಿಸ್ಬೇಕೀಗ. ಏನು ಪಾಪ ಮಾಡಿಸ್ಬೇಕು, ಸುದ್ದಿ ಹೇಳಿಬಿಟ್ರೆ ಏನು ಮಾಡ್ತಾನ ಅವನು, ಇವರು ತಕ್ಷಣ ಕೊಳ್ಳಕ್ಕೆಲ್ಲ ಮಾಡಕ್ಕೆ ಹೋಗ್ತಾನೆ, ದ್ರೋಹಿಯಾದ. ಆಗ ಆತ ತಾಯಿ ಆಗ್ತಾನೋ, ಆತ ತಾಯಿಯಾದ ಕೊಲ್ಲಬೇಕು. ಆತ ತಾಯಿನ ವಾಯ ಅಂತ ಮನ್ಯಾದೇ ವಿಚಾರೇ, ಆತ ತಾಯಿನ ಮಾಡಬೇಕು. ಇದೆಲ್ಲ ನಿರ್ಣಯದಲ್ಲಿ ಆಚಾರ ಬರೀತಾ ಆಗ ಗೊತ್ತಾಗುತ್ತೆ. ಭಾಗವತವನ್ನು ಬರೀಬೋದಕ್ಕೂ ನಿರ್ಣಯ ಸಮೇತ ಓದೋದಕ್ಕೆ ಏನು ವ್ಯತ್ಯಾಸ, ಇಲ್ಲದವ್ರು ಎಂದೂ ಆಗೋದು ಸುಮ್ಮನೆ ಮತ್ತೆ ಹೇಳಿಬಿಟ್ಟು ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು, ಮತ್ತೆ ಸ್ವಯಂಕೃತ ಅಪರಾಧ ಆಗೈತೆ ಎಂದೋ ಅವ್ರು ಹೇಳಿದ್ರಲ್ಲ, ನಾವು ಹತ್ತಿರ ಮಕ್ಕಳನ್ನು ಸನ್ಯಾಸಿ ಆಗ್ತೀನಿ ಮೊದಲೇ ಅನೌನ್ಸ್ ಮಾಡಿಬಿಟ್ರಲ್ಲ, ಮೊದಲೇ ಯಾಕೆ ಅನೌನ್ಸ್ ಮಾಡಬೇಕಾಗಿತ್ತು ಅಂದರೆ ಅವರು ಪ್ರಾಮಾಣಿಕರಾಗಿರೋದು ಬೇಕಾಗಿತ್ತು. ಇಲ್ಲೇನಾಗಿತ್ತು, ಇವನಿಗೆ ಅಪರಾಧ ಮಾಡಿಬಿಟ್ಟು ಉದಾಹರಣೆ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಇದನ್ನು ಕ್ರಿಯೇಟ್ ಮಾಡಿ. ಆಗ ಏನಿದೆ ಹೇಳ್ತಾರೆ, ಬಾಯಿ ಒಳ್ಳೆಯವನ್ನ ತಿಳ್ಕೊಂಡಿದ್ರೆ ಹೇಳ್ತಾರೆ ಮುಂದೆ. ಈಗ ಇಲ್ಲೇ ಶುರುವಾಗುತ್ತೆ ಅವನು ಕೆಟ್ಟತನ ಈಗ. ಇತ್ಯುಕ್ತ ಸಖಲ ಪಾಪೋ ಓಜಾನಾಂ ಕುಲಪಾಂಸನಃ ಭಗಿನೀಂ ಹಂತುಮಾರಬ್ಧ ಖಡ್ಗಪಾಣಿ ಕಚೇ ಅಗ್ರಹೀತ್. ಇತ್ಯುಕ್ತ ಸಖಲ ಪಾಪ ಓಜಾನಾಂ ಕುಲಪಾಂಸನಃ ಭಗಿನೀಂ ಹಂತುಮಾರಬ್ಧ ಖಡ್ಗಪಾಣಿ ಕಚೇ ಅಗ್ರಹೀತ್. ಇತ್ಯುಕ್ತ ಹೀಗೆ ಹೇಳಿದ ತಕ್ಷಣನೇ ಸ ಕಲಹ ಪಾಪ, ಅದು ಕಲ ದುಷ್ಟ, ಗೊತ್ತಾಯ್ತಾ, ಪಾಪ ಮಹಾಪಾಪಿ, ದುಷ್ಟ ಪಾಪಿ. ಯಾಕು ಭೋಜಾನಾಂ ಕುಲಪಾಂಸನಃ, ಅವನು ಭೋಜವಂಶವನು, ಯಾದವರಲ್ಲೇ ಒಂದು ಉಪವಂಶ ಇತ್ತಲ್ಲ ಭೋಜವಂಶ, ಅದಕ್ಕೆ ಸೇರಿದವನು. ಭೋಜಾನಾಂ ಕುಲಪಾಂಸನಃ, ಕುಲ ನಾಶಕನಾದವನು, ಭಯಂಕರ ಅಯೋಗ್ಯ. ಅವನೇನ್ ಮಾಡ್ದ, ಖಡ್ಗಪಾಣಿ ಖಡ್ಗವನ್ನು ಹಿಡಿದ. ಭಗಿನೀಂ ಹಂತುಮಾರಬ್ಧ, ತಂಗಿಯನ್ನು ಕೊಲ್ಲಕ್ಕೆ ಅಂತ ಹೊರಟ. ಕಚೆ ಅಗ್ರಹಿ, ಏನ್ ಮಾಡ್ದ, ಕಚ ಅಂದ್ರೆ ತಲೆಗೋದ್ರು, ತಲೆಗೋದ್ರು ಹಿಡ್ದ, ಹಿಡಿದು ಕತ್ತರಿಸ್ಬೇಕು ಅಂತ ಖಡ್ಗ ಎತ್ತಿದ. ಇತ್ಯುಕ್ತ ಸಖಲ ಪಾಪ ಭೋಜಾನಾಂ ಕುಲ ಪಾಂಸನಃ ಭಗಿನೀಂ ಹಂತುಮ ಆರಬ್ಧ ಖಡ್ಗಪಾಣಿ ಕಚೆ ಅಗ್ರಹಿ. ಅವನು ಮಾಡಿದ್ದು ಈ ಕೆಲಸ ಮಾಡ್ದ. ಅಂದ್ರೆ ದೇವ ಕೊಲ್ತಿರೋದು ದೇವಕಿ ಅಲ್ಲ, ದೇವಕಿ ಮೊದಲೇ ಮೊದಲನೇ ಮೂರನೇ ನಾಲ್ಕನೇ ಕೂಡ ಅಲ್ಲ, ಎಂಟನೇ ಗರ್ಭ, ಅವಳನ್ನೇ ಕೊಲ್ಲಕ್ಕೊಳ್ಳ. ಈ ಪರೀಕ್ಷೆದಾರನ ಶಾಪ ಬಂತು, ಪರೀಕ್ಷೆದಾರ ಏನ್ ಮಾಡ್ಬೇಕಾಗಿತ್ತಾಗಿದ್ರೆ ಆ ಶೃಂಗಿನ ಕೊಲ್ಲಬೇಕಾಗಿತ್ತು, ಹೋಗ್ತಾನೆ ಶೃಂಗಿನೋ ಶಿಂಬಿಕರನ್ನು ಗಂಟುಬಿಡ್ಬೇಕಾಗಿತ್ತು. ಪರೀಕ್ಷಿತ ರಾಜ ಸಾತ್ವಿಕ ಅರ್ಥ ಮಾಡಿಕೊಂಡ ವಿಷಯನ, ತಂದು ತಪ್ಪಿದೆ, ಅದು ಶಾಪ ಬಂದಿದೆ, ನಾನೀಗ ನಿರ್ವಿಘ್ನಾಗ ಪರಿಹಾರ ಮಾಡ್ಕೋಬೇಕು ಅಷ್ಟೇ ಹೊರತು ಇದಿಲ್ಲ. ಇವನೇನು ಪ್ರೊಟೆಸ್ಟ್ ಮಾಡ್ತಾನೆ, ಶಾಪ ಇದ್ದ ಮೇಲೆ ಶಾಪದ ಅಂಶದಲ್ಲಿ ಒಂದು ಭಾಗ ಇದೆ. ಏನು ಒಂದು ಭಾಗ, ಶಾಪ ಅಶರೀರವಾಣಿ ನಡೆದೇ ನಡೆಯುತ್ತೆ ಅಂತ. ಅದೇನು ಮಾಡಿದ್ರೆ ಚೇಂಜ್ ಮಾಡೋಕೆ ಆಗೋದೇ ಇಲ್ಲ, ಫಸ್ಟ್ ಸತ್ಯಾಂಶನೂ ಹೇಳೋದು, ಗೊತ್ತಾಯ್ತಾ. ಅದನ್ನು ಅವ್ರು ಏನು ಮಾಡ್ಬೇಕು, ಅವನೀಗ ತಲೆ ಬಾಗ್ಬೇಕು ಅಂತ ಪ್ರೊಟೆಸ್ಟ್, ಗೌರ್ಮೆಂಟ್ ಆರ್ಡರ್ ಸ್ವಲ್ಪ ಪ್ರೊಟೆಸ್ಟ್ ಮಾಡಿದ್ರೆ ಏನು ಮಾಡ್ತಾರೆ, ಇನ್ನೊಂದು ಅಪರಾಧ, ಅಪರಾಧ ಇನ್ನೊಂದು ಅಪರಾಧ ಶುರುವಾಗುತ್ತೆ. ಅದು ಮಾಡಬಾರ್ದಾಗಿತ್ತು. ಇವನು ದುಷ್ಟ, ಅದಕ್ಕೆ ಕಲ ಆಗಿದ್ದರಿಂದ ಕೊಲ್ಲೋದು ಕೊಲ್ಲ. ಸಾತ್ವಿಕನಾಗಿದ್ದರಿಂದ ಅದು ಅಕ್ಸೆಪ್ಟ್ ಮಾಡಿಬಿಟ್ಟು, ಅಕ್ಸೆಪ್ಟ್ ಮಾಡಿದ ಅಷ್ಟರವರೆಲ್ಲ ಬಂದರೂ ಕೂಡ ಚೇಂಜ್ ಮಾಡಿ ಅಂತ ಕೇಳೋದಕ್ಕೆ ಹೋಗಲಿಲ್ಲ. ಏನೋ ಹುಡುಗ ಶಾಪ ಕೊಟ್ಟಿದ್ದಾನೆ, ನೀವೆಲ್ಲ ಇಷ್ಟ ದೊಡ್ಡವರು ಬಂದಿದ್ದೀರಿ ಬದಲಾಯಿಸ್ಬಿಡಿ ಅಂತ ಕೇಳೋದಕ್ಕೂ ಹೋಗಲಿಲ್ಲ. ಯಾರು ಹೇಳಿದರೂ ಮಾತು ಮಾತೇನೆ, ಅಂದ್ರೆ ಇವರಿಗೊಂದು ಎಷ್ಟು ವ್ಯತ್ಯಾಸ ಇದೆ. ಅಂಥವ್ ತಿನ್ನ ಕೊಲ್ಲೋದಿವಳು ಅಲ್ಲೇ ಅವ್ರನ್ನೇ ಕೊಲ್ಲೋಕೆ ಹೋಗ್ಬೇಕಾದ್ರೆ ಎಷ್ಟು ಭಯಂಕರ ದುಷ್ಟ ಅಂತ ಗೊತ್ತಾಗ. ಹೌದು, ಆಶ್ಚರ್ಯವೇನು ಎಲ್ಲಿ ಹೇಳಿದ್ರು ವಾಯುದೇವರೇ. ಏನು ಭೂಭಾರ ಪ್ರಾರ್ಥನೆ ಮಾಡಕ್ಕೆ ಹೋಗಿ ಜಾತಕ್ಕೆ ಭೂಮಿ ದುಷ್ಟರು ಅಂತ ಹೇಳಿದ್ರೆ ಅದರಲ್ಲಿ ಕಂಸ ಅಗ್ರೇಸರ. ಈಗ ಆ ದುಷ್ಟರ ಲೀಡರ್ಶಿಪ್ನಲ್ಲಿ ಇಬ್ಬರಿದ್ರು, ಕಂಸ ಈ ಕಡೆ ಇವನು ಜರಾಸಂದ ಮುಂದೆ ಹುಡ್ತಕ್ಕಂಥ ದುರ್ಯೋಧನ, ಮೂರು ಜನ ಮೇನ್ ಇವರೆಲ್ಲ ಕೂಡ. ಅದರಲ್ಲಿ ಕಂಸನ ತಾನೇ ಕೊಲ್ತಾನೆ, ಜನಾನಿಗೆ ಭೀಮಸೇನಿಗೆ ಕೊಲಿಸ್ತಾನೆ, ದುರ್ಯೋಧನಾಗ ಭೀಮಸೇನಿಗೆ ಕೊಲಿಸ್ತಾನೆ. ಆದ್ದರಿಂದ ಭೂಭಾರಹರಣ ಮಾಡೋದಕ್ಕೋಸ್ಕರ ಅವತಾರ ಮಾಡಿದರು. ಭಾರಿ ದುಷ್ಟ ಅದೆಲ್ಲ ಹಿಂದೆ ಮೊದಲೇ ಹೇಳಿ ಸೂಚನೆ ಮಾಡಿದ್ದಾರೆ. ಇಲ್ಲಿ ಇನ್ನೊಂದ್ಸರಿ ಹೇಳಿದ್ರು ಕಲಹ ಪಾಪ ಅಂತೇಳಿ ಇನ್ನು ಮುಂದುವರೆಸಿ ಹೇಳ್ತಾರೆ ಏನೇನು ಮಾಡ್ತಾರೆ. ತಂಗ್ ಜುಗುಪ್ಸಿತ ಅಲ್ಲ, ಅಂತ ಹೊತ್ತಿನಲ್ಲಿ ಆದ್ರೇನೆ ಅವನಿಗೆ ಸಿಟ್ಟು ಬರೋದು. ಮತ್ತೆ ಎಲ್ಲರಿಗೆ ಕೆಲಸಾಗಿ ಹೇಳಿದ್ರಿಂದ ಏನಾಯ್ತು ಅಂತ ಕೇಳಿದ್ರೆ ಅವನಿಗೆ ಇನ್ನು ಇದಾಗಬೇಕು. ಅವ್ರು ರೇಗದಕ್ಕೆ ಏನು ಬೇಕೋ ಎಲ್ಲ ಮಾಡಿಸಿದ್ರು, ರೇಗದಕ್ಕೆ ಮಾಡೋದೆಲ್ಲ ಮಾಡಿಸಿದ್ರು, ಮಾಡಿಸಿ ಪಾಪ. ಆದ್ರೆ ಪಾಪ ಹೇಗೆ ಮಾಡಿಸ್ತಾ ಇರ್ಬೇಕು ನಿದರ್ಶನ ಇದೆ. ಬುದ್ಧಿ ಹೇಗೆ ಒಂದು ಪುಣ್ಯ ಕಾರ್ಯವನ್ನು ಮಾಡಿಸ್ಬೇಕಾದ್ರೂ ಬುದ್ಧಿಯಲ್ಲಿ ಪ್ರೇರೇಪಣೆ ಮಾಡಿಸ್ತಾರೆ, ಪಾಪ ಕಾರ್ಯ ಮಾಡಿಸ್ಬೇಕಾದ್ರೂ ಈ ರೀತಿ ಮಾಡ್ತಾರೆ. ಆದ್ರೆ ಪಾಪಿಗಳಿಗೆ ಅದರಲ್ಲೇ ಮನಸ್ಸೋಗಾಗಿ ಮಾಡ್ತಾರೆ, ಯೋಗ್ಯರಿಗೆ ಪುಣ್ಯ ಕಾರ್ಯದಲ್ಲೇ ಮನಸ್ಸೋಗಾಗಿ ಮಾಡ್ತಾರೆ. ಆ ರೀತಿ ಹೇಳಿದ್ದಕ್ಕೆ ಎಫೆಕ್ಟ್ ಕ್ರಿಯೇಟ್ ಆಗಿತ್ತು, ಗುಟ್ಟಾಗಿ ಹೇಳಿದ್ರೆ ಬೇರೆ ಆಗ್ತಿತ್ತು. ಅದು ಹೇಳಿದಾಗ ಹೇಗೆ ನಡ್ಕೋತಾ ನೋಡಲಿ ಜನಗಳಿಗೆ, ಜನಗಳೇ ತಿಳ್ಕೊತಾರೆ. ಆಗ್ಲೂ ಕೂಡ ಪಾಪ ಕೊಲ್ಲಕ್ಕೆ ಕೊಲ್ತಾರ ಅದನ್ನ ಕೊಲ್ಲ ಕೊಟ್ಟ ಅಂತ ತಿಳ್ಕೊಂಬೋದಿಲ್ಲ. ಕೊಲ್ಲೋದು ಯಾರು, ಇವ್ನು ಕೊಲ್ಲೋದು ಯಾರು ಅಂತ ಜನಕ್ಕೆ ಅರ್ಥ ಆಗ್ಬೇಕಲ್ಲ. ಅರ್ಥ ಕಂಸನ ಪಾಪ ಜಗ ಜಾಹೀರಾಗಬೇಕು. ಅನೌನ್ಸ್ ಮಾಡ್ತಾರೆ ಈ ಕಮಿಷನ್ ಯೂಷನ್ ಮಾಡಿದ ಕಾಲಕ್ಕೆ ಅನೌನ್ಸ್, ಸಾಕ್ಷಿ ಹೇಳಲ್ಲ ಬರಬೇಕು ಅಂತ ಇಲ್ಲಿ ಇರ್ತೀವಿ ಅಂತ ಅನೌನ್ಸ್ ಮಾಡ್ತಾರಲ್ಲ ಆ ಟೈಪ್ ಅನೌನ್ಸ್ ಮಾಡಿ ಮಾಡೋದು ದೇವತೆಗಳ ಪದ್ಧತಿ, ಅದನ್ನು ಮಾಡ್ತಿದ್ದಾರೆ. ತಂ ಜುಗುಪ್ಸಿತ ಕರ್ಮಾಣಂ ದುಶಂಸಂ ನಿರಪತ್ರಪಂ ವಸುದೇವೋ ಮಹಾಭಾಗ ಉವಾಚ ಪರಿಸಾಂತ್ವಯನ್. ಆಗ ಜುಗುಪ್ಸಿತ ಕರ್ಮಾಣಂ ಹೀನ ಕಾರ್ಯ ಮಾಡ ಕೊಟ್ಟಿದ್ದಾನೆ. ಋಷಂಸ ನಮ್ಮಲ್ಲಿ ಕೂಡ ಪದ್ಧತಿ ಹೇಗೆ ಯಾರು ಹೊಡಿತಾನೆ ಅಂತ ತಿಳ್ಕೊಂಡು ತಿರುಗಿ ಹೊಡಿಬಾರ್ದು ಇವನು, ಮದುವೆ ಮಾಡ್ಬೇಕು ಇವನು ಹೊಡೆದ ಅಂತ ಕಂಪ್ಲೇಂಟ್ ಇವನು ಹೊಡಿಬಾರ್ದು, ಹೊಡೆದ್ಬಿಟ್ರೆ ಇಬ್ಬರು ತಪ್ಪು ಮಾಡಿದಾಗ ಲೆಕ್ಕ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಭಾಳ ಆಕ್ಚುಲಿ ಹೊಡೆದವನ್ನೇ ತಿರುಗಿ ಹೊಡಿಬಾರ್ದು ಅಂತಿದ್ದಾಗ ಅಂತ ಹೊತ್ತಿನಲ್ಲಿ ಇವನು ಏನು ಮಾಡದೆ ದೇವಕ್ಕೆ ಕೊಲ್ಲಕ್ಕೆ ಹೋದ್ರೆ ಅಶರೀರ ವಾಣಿ ಮಾತಿಗೆ ಏನರ್ಥ ಆಕ್ಚುಲಿ? ಹೀಗಾಗತ್ತೆ ಅಂತ ಅರ್ಥ. ಹೀಗಾಗತ್ತೆ ಅಂದ ಮೇಲೆ ದೇವಕ್ಕೆ ತಪ್ಪು ಅಂತ ಅರ್ಥ ಅಲ್ಲದು. ಅರ್ಥ ಆಯ್ತಾ? ಈಗ ಹೀಗಾಗತ್ತೆ ಅಂದ್ರೆ ದೇವಕ್ಕೆ ತಪ್ಪಲ್ಲದು, ಇವನು ಭವಿಷ್ಯ ಕಥನ. ಭವಿಷ್ಯ ಕಥನ ಅಂದಮೇಲೆ ಅದೇನು ಚೇಂಜ್ ಮಾಡೋಕ್ಕಾಗ ಇರೋ ವಿಷಯ ಹೇಳ್ಬಿಟ್ಟಿದ್ದಾರೆ. ಇರೋ ವಿಷಯ ಮುಂದೆ ಹಾರ್ಷು ಕರ್ವ ಇದೆ ಅಂತ ಹೇಳಿದ್ರೆ ಸಿಟ್ಟು ಬಂದು ಜಂಪ್ ಮಾಡ್ತೀನಿ ಅಂತ ಹೇಳೋಕ್ಕಾಗತ್ತಾ? ಏನು ಮಾಡ್ಬೇಕು? ಅದು ತಕ್ಕಂತೆ ಪ್ರಿಪೇರ್ ಆಗಿ ಹೋಗ್ಬೇಕು. ಯಾವಾಗ ಪ್ರಿಕಾಷನ್ ಕೊಡೋದು ಯಾತಕ್ಕೋಸ್ಕರ? ಅಷ್ಟರಲ್ಲಿ ಸಾಹಿತ್ಯ ಆದರೆ ಸಾಧನೆ ಮಾಡ್ಕೊ ಅಂತ ಅರ್ಥ. ಬೆಳೆಸಿದ್ರೆ ಅದು ಆ ರೀತಿ ಅರ್ಥ ಮಾಡ್ಕೊಂಡು ಏಳು ದಿವಸ ಸಾಯ್ಬೇಕು ಅಂತ ಅಷ್ಟೊಳಗೆ ಏನು ಮಾಡ್ಕೋಬೇಕು? ಸಾಧನೆ ಮಾಡ್ಕೊ, ಯೋಚನೆ ಮಾಡಿದ ಮತ್ತು ಕೊಲ್ಲಬೇಕು ಅಂತ ಹೋಗ್ಲಿಲ್ಲ. ಅರ್ಥ ಆಯ್ತಾ? ಇಲ್ಲ, ಇವನೇನು ಮಾಡಿದ ಪ್ರೊಟೆಸ್ಟ್ ಪ್ರತಿಗಾಮಿಯಾಗಿ ಹೊರಡಿಕೊಂಡ. ಹಾಗೆ ಮಾಡಬಾರ್ದು ಯಾವಾಗ. ಅದಕ್ಕೆ ಇನ್ನೊಂದು ದೃಷ್ಟಾಂತನೂ ಇದೆ. ದುಷ್ಟದ್ಯುಮ್ನ ಹುಟ್ಟಿದ, ಅವ್ರು ಹುಟ್ಟಿದ ಜಾತಕ್ಕೆ ಅಂತ ಎಲ್ಲರಿಗೂ ಗೊತ್ತು. ಯಾತಕ್ಕೆ ಹುಟ್ಟಿದ? ದ್ರೋಣನ ಕೊಲ್ಲೋದಕ್ಕೋಸ್ಕರ. ಅವ್ನು ಯಾರು ಓದ್ಲಿ, ಯಾರ ಹತ್ರ ಓದಕ್ಕೆ ಹೋದ ಅವನು? ದ್ರೋಣರತ್ತೇ ಓದಕ್ಕೆ ಹೋದ. ಮತ್ತೆ ಅಂತ ರಾಷ್ಟ್ರಾಗ ನಮಸ್ಕಾರ ಆಗಿಬಿಟ್ಟು ಹೇಳಿಕೊಡಿ ಅಂತೇಳಿ ಅವ್ರು ನೋಡಿದ್ರು. ಅದಕ್ಕೆ ಗುಟ್ಟಿನ ವಿಚಾರ ಆಗಿದ್ದಿಲ್ಲ, ಅದು ಓಪನ್ಸಿಗೆ ಎಲ್ಲರಿಗೂ ಗೊತ್ತಿತ್ತು. ದ್ರೋಣಾಚಾರ್ಯ ಯೋಚನೆ ಮಾಡಿದ್ರ, ಇವನು ನಾನು ಕೊಲ್ಲಕ್ಕೆ ಬಂದವನು, ಕಾಲಿ ಬೇರೆ ಬಿದ್ದಿದ್ದಾನೆ, ಕಂಸನ ಟೆಕ್ನಿಕ್ ಮಾಡಿ ಮಾಡಬೇಕಾಯ್ತಿತ್ತ? ತಕ್ಷಣ ತಲೆ ಕಸಿ ಬೋದೋಗ್ತಿತ್ತು, ಮಾಡಲಿಲ್ಲ ಅವರು. ಯಾಕೆ? ಅಶರೀರವಾಣಿಯ ಮಾತು ಸತ್ಯ ಆಗೇ ಆಗುತ್ತೆ. ಏನು ಮಾಡೋಕ್ಕೆ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಕೊಲ್ಲ ಕೊಟ್ಟು ಕೊಂದೇ ಕೊಲ್ತಾನೋ. ಈಗ ನಮಸ್ಕಾರ ಪಾಠ ಹೇಳ್ಕೊಳ್ಳೋಕೆ ಕೇಳ್ತಾನೆ, ಈ ಪುಣ್ಯ ಪುಣ್ಯ ಬರುತ್ತೆ ಹೇಳ್ಕೊಟ್ಬಿಡೋದು. ಕೊಲ್ಲೋದ್ನ ಹೇಳ್ಕೊಡೋದ್ರು ಕೊಲ್ತಾನೋ, ಗೊತ್ತಾಯ್ತಾ? ಹೇಳ್ಕೊಳ್ಳಿ ಹೇಳ್ಕೊಡೋದ್ರಲ್ಲಿ ಗ್ಯಾರಂಟಿ ಕೊಲ್ತಾನೋ. ಈ ಪಾಠ ಹೇಳ್ಕೊಟ್ಟು ಪುಣ್ಯ ನನಗೆ ಬರುತ್ತೆ, ಅದು ಬರಲಿ ಯಾಕೆ ಬೇಡ? ಅವ್ರ ಥಿಂಕಿಂಗ್ ಆಗಿದೆ ನೋಡಿ. ಒಂದು ಕಡೆಗೆ ಪರೀಕ್ಷಿತ ರಾಜ, ಒಂದು ಕಡೆಗೆ ದ್ರೋಣಾಚಾರ್ಯ, ಒಂದು ಕಡೆ ಕಂಸ, ಅದು ಬೇರೆ ಬೇರೆ ರೀತಿ ರಿಯಾಕ್ಟ್ ಮಾಡ್ತಾ. ಅದಕ್ಕೆ ಜೀವ ಜೀವ ಭೇದ ಅಂತ ಕರೆಯ. ಒಂದೇ ವಸ್ತುವಿಗೆ ಎಲ್ಲರೂ ರಿಯಾಕ್ಟ್ ಮಾಡಬೇಕು ಅಂತಿಲ್ಲ. ಅದಕ್ಕೆ ದೇವರು ಏನು ಮಾಡಿಬಿಟ್ಟಿದ್ದಾನೆ, ಆಹಾರದಲ್ಲೂ ಕೂಡ ಎಲ್ರಿಗೂ ಒಂದೇ ಹಿಡಿಸೋದಿಲ್ಲ. ಅವ್ರಿಗೆ ಭಾರಿ ರುಚಿ ಇರ್ತೀವಿ, ಅವ್ರು ಕಂಡ್ರಾಗಲ್ಲ ಒಬ್ಬನಿಗೆ. ಅದು ನೋಡಿಬಿಟ್ರೆ ಆಗ ವಾಕರಿಗೆ ಬಂದ್ಬಿಡುತ್ತೆ ಅಷ್ಟರ ಮಟ್ಟಿಗೆ. ಇನ್ನೊಬ್ಬರಿಗೆ ಅದು ಅಂತ ಆ ರೀತಿ ಅಂತಿರ್ತಾನೆ. ಯಾಕೆ ದೇವರು ಸೇರಿಸ್ತಾನೆ? ದೇವರು ಅದನ್ನು ಸ್ವರೂಪದಲ್ಲಿ ಹಾಗೆ ವ್ಯತ್ಯಾಸ ಇದೆ ನೋಡಿ ಅಂತ ತೋರಿಸ್ತಾನೆ. ಬರೀ ರಕ್ತ ಮಾಂಸಗಳ ದೇಹ ಅಷ್ಟೇ ಆಗಿದ್ರೆ ಎಲ್ರಿಗೂ ಒಂದೇ ರೀತಿ ಫುಡ್ ಇರಬೇಕಾಗಿತ್ತು, ಎಲ್ಲರ ಜೇಷ್ಠ ಒಂದೇ ರೀತಿ ಇರಬೇಕಾಗಿತ್ತು. ಕೆಲವರು ರಿಪೀಟೇಷನ್ ಮಾಡಿದ್ರು, ಸೊಮ್ಮೆ ತಿಂತಾರೆ, ರಿಪೀಟ್ ಮಾಡ್ತಾರೆ, ಹೆಚ್ಚು ತಿಂತಾರೆ, ಗೊತ್ತಿದ್ದು ತಿಂತಾರೆ, ಎಷ್ಟು ವೆರೈಟಿ ಇರ್ತದೆ ಅದರೊಳಗೆ. ಅರ್ಥ ಆಯ್ತಾ? ಈಗ ಅದು ಇದೆಲ್ಲ ಆಚಾರ ಹೇಳಿ ಸಿದ್ಧಾಂತ ಒಪ್ಪದೆ ಹೋದ್ರೆ ಇದು ಮಾಡೋಕ್ಕಾಗ್ತಾನೆ ಇದೆ. ಗೊತ್ತಾಯ್ತಾ? ಜೀವ ಜೀವ ಭೇದ ಅಂದ್ರೆ ಅದೇ. ವಸುದೇವೋ ಮಹಾಭಾಗ ಉವಾಚ ಪರಿಸಾಂತ್ವಯನ್. ವಸುದೇವೋ ಉವಾಚ, ಇಲ್ಲಿ ಅಬುಧ ಅಂತ ಕರೆದು, ದಡ್ಡ ಅಂತ ಕರೆದು. ಆದ್ರೆ ದ್ರೋಣಾಚಾರ್ಯ ದಡ್ಡ ಅಲ್ಲ, ಏನವರು ಬೃಹಸ್ಪತ್ಯಾಚಾರ ಅವತಾರ, ಅವರು ಜಾಣರವರು. ಸರಿಯಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡ್ಬಿಟ್ಟು ಮಾಡಲಿ ಮಾಡಲಿ ಕೆಲಸ ಆಗತ್ತೆ ಮಾಡಬೇಕು. ದುರ್ಯೋಧನ ಮಾತ್ರ ದಡ್ಡ ಅಂತ ತಿಳ್ಕೊಂಡವ್ರನ್ನ. ಆ ಹೇಳ್ಬೇಕಾರೆ ಅಂತ ಹೇಳ್ತಾನೆ, ಪಶ್ಯೈತಾಂ ಪಾಂಡುಪುತ್ರಾಣ ಆಚಾರ್ಯ ಮಹತೀಂಚಮು ಯೂಢಾಂ ದುರ್ಬದ ಪುತ್ರೇಣ ತವ ಶಿಷ್ಯೇಣ ಧೀಮತ. ನಿಮ್ಮ ಶಿಷ್ಯ ಭಾರಿ ಬುದ್ಧಿವಂತ, ನೀವು ದಡ್ಡರು ಅಂತ ಇಂಡೈರೆಕ್ಟ್ಲಿ ನೀವು ದಡ್ಡರು. ಅವನಿಗೆ ಮಾಟ ಹೇಳ್ಕೊಟ್ಬಿಟ್ರಲ್ಲ, ಹೇಳಿ ಕಂಡು ಕಂಡು ಅವ್ನು ಕೊಲ್ತೋರ್ಬಿಟ್ಟು ನೀವ್ಯಾಕೆ ಇವತ್ತೆ ಕೆಲಸ ಮಾಡಬೇಕಾಗಿತ್ತು? ಅವನ ಆಂಗಲ್ ಥಿಂಕ್, ಆಂಗಲ್ ಆಫ್ ಥಿಂಕಿಂಗ್ ಹಾಗೆ ಕೊಲ್ಲೋನ್ ಬಿದ್ದಾಗ ಕೊಲ್ಲಬೇಕಾಗಿತ್ತು ಅಥವಾ ಹೇಳಬಾರ್ದಾಗಿತ್ತು ಕೇಳಿ ನೀವೇ ಮಾಡ್ಕೊಂಡಿದ್ದೆ ಇದೆಲ್ಲ ಕೂಡ ಈ ಥರ ಆಕ್ಷೇಪಣೆ ಮಾಡ್ತಾನೋ. ಅವನಿಗೆ ಅದು ಅರ್ಥ ಆಗಲಿಲ್ಲ ಅದೆಲ್ಲ ಕೂಡ. ದ್ರೋಣಾಚಾರ್ಯದ ಏನಿದು ಸತ್ಯವಾದ ಅಂಶ ಇದು, ಯಾವುದೇ ಭವಿಷ್ಯ ಜಾತಕ ಇತ್ಯಾದಿಗಳೆಲ್ಲ ಸತ್ಯಾಂಶವನ್ನು ಹೇಳಿದಾಗ ಅದಕ್ಕೆ ನಾವು ತಯಾರಿ ಮಾಡಿಕೊಳ್ಳೋ ಉದ್ದೇಶನೇ ಹೊರತು ಅದನ್ನು ಎದುರಿಸೋ ಉದ್ದೇಶ ಅಲ್ಲ. ಗೌರ್ಮೆಂಟ್ ಬರುತ್ತೆ ಬಿಲ್ ಕೊಟ್ಟಿಲ್ಲ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತೇಳಿ ಅಷ್ಟೇ ಗೂಂಡ ಕಡೆ ಇಟ್ಕೊಂಡ್ಬಿಡೋದು, ಎಲ್ಲರನ್ನ ಬಂತಷ್ಟು ಡಿಸ್ಕನೆಕ್ಟ್ ಮಾಡಿಲಕ್ಕೆ ಹೋಗ್ತಾರೆ. ಅವಾಗೇನಾಗುತ್ತೆ ಮತ್ತೆ ಮತ್ತೆ ಕಲಿಸಲು ಬತ್ತಿ ಜನ್ಮದಲ್ಲೇ ಕೊಡೋದಿಲ್ಲ, ರೀತಿ ಮಾಡಿಬಿಡ್ತಾರೆ. ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾವಾಗಲೂ ಕೂಡ. ನಾವು ಗೌರ್ಮೆಂಟ್ ಆರ್ಡರ್ ನಮಗೆ ಅರ್ಥ ಆಗುತ್ತೆ, ಶರೀರವಾಣಿ ಅಂದರೆ ಅದರ ಅನೌನ್ಸ್ಮೆಂಟ್ ಅಷ್ಟೇ, ಇನ್ನೇನಲ್ಲ. ಅದನ್ನು ಯೋಚನೆ ಮಾಡೋದು ಅಟೆಂಡ್ ಮಾಡಿ ಕ್ರಿಯೇಟ್ ಮಾಡೋದಾಗಿದ್ದರೆ ಯೋಚನೆ ಮಾಡ್ಬೋದಾಗಿ, ಕ್ರಿಯೇಟ್ ಮಾಡೋದಿಲ್ಲ ಇರೋದನ್ನು ಹೇಳಿ ಸತ್ಯ ಕಥನ ಮಾಡ್ತಿರೋದು. ವಸುದೇವ ಮಹಾಭಾಗ ಉವಾಚ ಪರಿಸಾಂತ್ವಯನ್. ವಸುದೇವ ಪಾಪ ಯಾ ತ್ಯಾಗ ರಿಯಾಕ್ಟ್ ಮಾಡ್ತಾನೆ ನೋಡಿ. ಈಗ ವಸುದೇವ ಉವಾಚ ತ್ಯಾಗನೀಯ ಗುಣಶ್ಯೂರೈ ಭವಾನ್ ಭೋಜಯಶಸ್ಕರ ಸಕಸಂ ಭಗಿನೀ ಭನ್ಯಾ ಸ್ತ್ರೀಯ ಮುದ್ವಾಹ ಪರ್ವಣಿ. ಎಷ್ಟು ವಿಷಯ ಹೇಳ್ತಾನೆ, ತ್ಯಾಗನೀಯ ಗುಣ ಶೂರೈ ಭವಾನ್ ಭೋಜಯ ಭೋಜಯಶಸ್ಕರ. ಇನ್ನು ಶೂರದಿಂದ ಹೊಳ್ಪರ್ತಕ್ಕಂಥ ಗುಣದ ಕಂಸನಲ್ಲಿ ಶೂರತ ದುರ್ಯೋಧನ ಶೂರ ಹೇಗೋ ಇವನು ಶೂರ, ಆ ರೀತಿ ಗುಣ ಇದು ನಿನಗಿದೆ. ಭೋಜ ಯಶಸ್ಕರ, ಭೋಜ ವಂಶಕ್ಕೆ ಕೀರ್ತಿ ತರಬೇಕಾದವನು ನೀನು. ಸಕಥಂ ಭಗಿನಿ, ಅದು ಆಮೇಲೆ ದೋಷ ಇದ್ದರೂ ಯಾತಕ್ಕೆ ಹೊಗಳ್ತಾನೆ ಅಂತ ಕೇಳಿದ್ರೆ ಕೆಲಸ ಆಗ್ಬೇಕಾದ್ರೆ ಏನು ಮಾಡಬೇಕು, ಹೊಗಳ್ಬೇಕು, ಬೈಲಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಹೇಳ್ತಾ ಆದರೆ ಕೇಳೋದಿಲ್ಲ. ಸಕಥಂ ಭಗಿನೀಂ ಹನ್ಯಾಹ ಸ್ತ್ರೀಯಂ ಉದ್ವಾಹ ಪರ್ವಣಿ. ಅದನ್ನು ವಾದಿರಾಸ್ವಾಮಿ ಬರೀತಾರಲ್ಲ, ಎಂಥ ಹೊತ್ತಲ್ಲಿ ಇಲ್ಲದ ಗುಣಗಳನ್ನು ಕೂಡ ಕೆಲಸ ಆಗಬೇಕು ಅಂದ್ರೆ ಹೇಳಬೇಕಾಗತ್ತೆ, ನಮಗೆ ಮೋಕ್ಷ ಆಗಬೇಕಾಗಿದೆ, ದೇವ್ರಿಗೆ ಇರೋ ಗುಣ ತೆಗಿತೀರಲ್ಲ ಏನು ಮಾಡಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ, ಇಲ್ಲದ ಗುಣ ಹೇಳಿದ್ದು ಹೇಳೋದಿಲ್ಲ ನಾವು, ಇರೋ ಗುಣ ತೆಗೆದಾಕಿದ್ರೆ ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ಬುದ್ಧಿ ಇದೆಯಾ ಅಂತ ಕೇಳ್ತಾರೆ. ಇದು ನೋಡಿ ಎಂಥ ಹೊತ್ತಿನ ರಾಘವೇಂದ್ರ ಯುದ್ಧದಲ್ಲಿ ಬರುತ್ತೆ, ವೆಂಕಟನಾಥರೇ ಸನ್ಯಾಸ ತೊಗೊಳ್ಳೋದಿಲ್ಲ ಅಂತೀರಿ, ಗೃಹಸ್ಥರಾಗಿದ್ದರೆ ಭಾರಿ ಡಿಪೆಂಡೆನ್ಸ್ ಇರುತ್ತೆ ನಿಮಗೆ, ಗೊತ್ತಾಯ್ತಿಲ್ಲ, ಕಂಡ್ಕಂಡವ್ರ ಹತ್ರ ಹೋಗ್ಬೇಕಾಗತ್ತೆ, ಕೆಲಸ ಮಾಡಿಸ್ಬೇಕಾಗತ್ತೆ, ಸಂಧ್ಯಾಂದನೆ ಮಾಡ್ತಿರೋದಿಲ್ಲ ಅವನು. ಅವನೇನಂತ ಕರಿಬೇಕು ಗೊತ್ತಾಯ್ತು, ಏನಂತ ಕರಿಬೇಕು ಅವನ್ನ, ಯಜ್ಞಶೂರ ಅಂತ ಕರಿಬೇಕು, ಯಜ್ಞಯಾಗಾದಿ ಪಾರಂಗತ ಅಂತ ಕರಿಬೇಕು, ಸಂಧ್ಯಾನು ಕೂಡ ಬರೋದಿಲ್ಲ ಅವನಿಗೆ, ಗೊತ್ತಾಯ್ತಾ. ಜೊತೆಗೆ ಅಕ್ಷಣಾಕಾಣಂ ಕರ್ಣ ಪರ್ಯಂತ ಲೋಚನ ನೇತ್ರಂ, ಅವನು ಕೂಡ ಅವನಿಗೇನು ಕಮಲಾಕ್ಷ ಅಂತ ಕರಿಬೇಕು ಅವನ್ನ, ಒಕ್ಕಣ್ಣ ಒಕ್ಕಣ್ಣನ ಕಮಲಾಕ್ಷ ಅಂತ ಕರಿಬೇಕು. ಇಲ್ಲ ಕೆಲಸ ಆಗೋದಿಲ್ಲ ಅಂತ ಅರ್ಥ, ಇಲ್ಲದ್ರೆ ಏನು ಮಾಡ್ತಾರೆ, ದೂರ ಮಾಡಿಬಿಡ್ತಾರೆ. ಹಾಗಾಗಿ ಎಷ್ಟೋ ದಿನ ಇರ್ತಾರೆ ಆ ರೀತಿ ಟೆಕ್ನಿಕ್, ಅದು ಒಂದು ಮಹಾಲಕ್ಷ್ಮಿ ಇದ್ದಾಗಿದ್ದಾರೆ ಅಂತ ಹೇಳ್ಬೋದು, ಮನೆ ಯಜಮಾನಿ ಏನೋ ಕೊಡಲೇಬೇಕಾಗುತ್ತೋ, ಅಮ್ಮ ಮಹಾಲಕ್ಷ್ಮಿ ಒಂದು ಬಿಟ್ಟರೆ ಬೋದು ಅದು ಕತೆ, ಅಷ್ಟು ಹೇಳಿದಕ್ಕೆ ಏನಾದ್ರು ಸ್ವಲ್ಪ ಕೊಡಬೇಕಲ್ಲ, ಅದು ಬಹಳ ಪ್ರಶಂಸೆ ರೀತಿಗಳವೆಲ್ಲ ಕೊಡೋದು. ಅಂತ ಹೊತ್ತಿನೊಳಗೆ ಇಲ್ಲಿ ದೇವರಲ್ಲಿ ಇರೋ ಗುಣ ತೆಗೆದಾಗ್ತೀರಿ ಎಷ್ಟು ಪಾಪಿಗಳು, ಆಗ ಅರ್ಥ ಆಗುತ್ತೆ ನಮಗೆ ಅವ್ರು ನಿರ್ಗುಣತ್ವವಾದ ಎಷ್ಟು ಭಯಾನಕವಾದದ್ದು ಅಂತ ತಿಳಿಯ. ಅನ್ಯಾಹ, ನೀನು ಮಾಡ್ತಿರೋ ಕೆಲಸ ಏನೀಗ, ಭಗಿನೀಂ ಅನ್ಯಾಹ ತಂಗಿನ ಕೊಲ್ತಾ ಇದ್ದಿ ಫಸ್ಟ್, ಸ್ತ್ರೀಯಂ ಉದ್ವಾಹ ಪರ್ವಣಿ, ಅದು ಯಾವುದು ಮದುವೆ ಒಳ್ಳೆ ಇತ್ತು ಶುಭ ಸಮಾರಂಭದ ಕಾಲಕ್ಕೆ, ನೀವು ಕೇಳಿದ ಪ್ರಶ್ನೆ ಇದಕ್ಕೆ ಅಪ್ಲೈ ಮಾಡ್ಬೇಕೀಗ, ಅಂತ ಸಮಯದಲ್ಲಿ ಕೊಲ್ಲೋದ ಈಗ ಎಂಥ ಪ್ರಸಂಗ ಬಂದರೆ ಇದು ಮಂಗಳ ಕಾರ್ಯ ಆಮೇಲೆ ವಿಚಾರಿಸ್ಕೋತೀನಿ ಅಂತಾರೆ ಸಾಮಾನ್ಯ, ಇದು ಮಂಗಳ ಕಾರ್ಯ ಈಗೆಲ್ಲ ಬೇಡ ಆಮೇಲೆ ಮಾತಾಡೋಣ ಅಂತ, ಅಂತ ಕೆಲಸ ಮಾಡೋದ ನೀನೀಗ, ಎಷ್ಟು ತಪ್ಪು ಮಾಡ್ತಿ ಅಂತ ಹೇಳ್ತಾರೆ. ಮೃತ್ಯುರು ಜನ್ಮವ ತಾಂ ವೀರ ದೇಹೇನ ಸಹಜಾಯತೆ ಅದ್ಯವಾ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಒಳ್ಳೆ ಸುಭಾಷಿತ ಇದು, ಮೃತ್ಯು ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ಹಲೋ ವೀರ ಕಂಸ, ಮೃತ್ಯು ಜನ್ಮವತಾಂ ಹುಟ್ಟಿದವರಿಗೆ ಮೃತ್ಯು ಸಾವು ಅನ್ನೋದು ದೇಹೇನ ಸಹಜಾಯ, ದೇಹದೊಟ್ಟಿಗೆ ಬಂದಿರುತ್ತೆ ಅಂತ ಹೇಳ್ತಾರೆ. ಅದು ಪ್ರಿಂಟ್ ಮಾಡ್ಬೇಕಾದ್ರೆ ಡೇಟ್ ಆಫ್ ಎಕ್ಸ್ಪೈರಿ ಆಗಿರ್ತಾರಲ್ಲ, ಹಾಗೆ ಮ್ಯಾನುಫ್ಯಾಕ್ಚರ್ ಡೇಟು ಇದ್ರ ಜೊತೆ ಎಕ್ಸ್ಪೈರಿ ಡೇಟ್ ಹೇಗಾಗಿರ್ತಾರೋ ದೇಹೇನ ಸಹಜಾಯತೆ, ದೇಹದೊಂದಿಗೆ ಸಾವು ಹುಟ್ಟಿ ಬರುತ್ತೆ. ಅದ್ಯವಾ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಅದ್ಯವಾ ಅಬ್ಧಶತಾಂತೇವ, ಇವತ್ತು 100 ವರ್ಷ ಆದಮೇಲೋ ಪ್ರಾಣಿನಾಂ ಪ್ರಾಣಿಗಳಿಗೆ ಮೃತ್ಯು ವೈ ಧ್ರುವ, ಮೃತ್ಯು ಅತ್ಯಂತ ಖಚಿತ. ಅಂದರೆ ಮನುಷ್ಯನಿಗೆ ಅದಕ್ಕೆ ಮರ್ತ್ಯ ಲೋಕ ಅಂತ ಹೆಸರು, ಮಾಲ್ಟಲ್ ವರ್ಲ್ಡ್ ಅಂದ್ರೆ ಅರ್ಥ ಏನೋ ಸಾಯ್ಲೇಬೇಕು. ಮೃತ್ಯುರು ಜನ್ಮವತಾಂ ವೀರ ದೇಹೇನ ಸಹ ಜಾಯತೆ ಅದ್ಯವಾ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ದೇಹೇ ಪಂಚತ್ವಮಾಪನ್ನೇ ದೇಹೀ ಕರ್ಮಾನುಭೂ ವಶಃ ದೇಹಾಂತರಮನು ಪ್ರಾಪ್ಯ ವಾಕ್ತನಂ ತ್ಯಜ್ಯತೆ ಬಹು. ದೇಹೇ ಪಂಚತ್ವಮಾಪನ್ನೇ, ದೇಹ ಸಾಯ್ತಿರ್ಲಿಕ್ಕೇನೆ, ದೇಹಿ ಆ ದೇಹದಲ್ಲಿರೋ ಜೀವ, ಕರ್ಮಾನುಗಃ ಆ ಕರ್ಮಕ್ಕೆ ತಕ್ಕಂತೆ ಅವಶಃ ಭಗಂತ ಆ ಅಂದರೆ ವಿಷ್ಣು, ವಿಷ್ಣು ವಶನಾಗಿ ದೇಹಾಂತರವನ್ನು ಪ್ರಾಪ್ಯ ದೇಹಾಂತರವನ್ನು ಹೊಂದಿ ಪ್ರಾಕ್ತನಂ ತ್ಯಜ್ಯತೆ ಬಹು ಹಿಂದಿನ ದೇಹವನ್ನು ಬಿಟ್ಟುಬಿಡ್ತಾನೆ. ಪಾಸಾಂಶಿ ಜೀರ್ಣಾನೇ ಯಥಾವಿಹಾಯ ಅದೇನು ಆ ದೃಷ್ಟಿಗೆ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಚ್ಚ್ಯತಿ. ಸಾವಿಗೆ ಅರ್ಥ ಏನೋ ಇನ್ನೊಂದು ದೇಹವನ್ನು ಹೊಂದೋದು, ಆದರೆ ದೇಹ ಯಾವುದೋ ಬಂದು ಬಿಡೋದಿಲ್ಲ, ಯಾರಿಗೆ ಯಾವ್ದು ಗೊತ್ತಾಗೋದಿಲ್ಲ. ಇವ್ರಿಗೆ ಗೊತ್ತಾಯ್ತು ಏನು ಮಾಡ್ಕೊಂಡ್ರಿ, ಇವರೆಲ್ಲ ಗೊತ್ತಾಗಿದ್ದಕ್ಕೆ ಏನು ಮಾಡ್ಕೊಂಡ ಕಂಸ ಓಲಪ್ಪ, ಒಂದು ಗ್ಯಾರಂಟಿ ಮಾಡಿ, ಪರೀಕ್ಷೆ ಡೇಟ್ ಅನ್ನೋ ಸೇವೆ ಮಾಡ್ತಾರೆ, ಯಾವಾಗ ಒಂದು ಮಾಡ್ತಾರೆ ಪರೀಕ್ಷೆ ಡೇಟ್ ಅದು ಪರೀಕ್ಷೆ ಇದೆ ಅಂತ ಡೌಟ್ ಇರುತ್ತೆ ಅವನು ಏನಾದ್ರು ಕ್ಲಾಸ್ ಬಿಗಿನಿ ಶುರುವಾಗಿಬಿಡ್ತು ಅವ್ ಏನಂತ ಏನ್ ಮಾಡಿದ್ರು ಅವರು ಪರೀಕ್ಷೆ ಇದೆ ಅಂತ ಹೇಳ್ತಾರಾ ಇಲ್ಲ ಇದೆ ಡೇಟ್ ಅನೌನ್ಸ್ ಮಾಡೋದು ಯಾವಾಗ ಮಾಡ್ತಾರೆ ಸ್ವಲ್ಪ ದಿವಸ ಮುಂಚೆ ಮಾಡಿ ಹೋಗ್ತಾನೆ ಮೊದಲೇ ಮಾಡಬೇಕಾಗಿಲ್ಲ ಅಂತ ಒಂದು ಗ್ಯಾರಂಟಿ ಏ ನಂಗೆ ಗೊತ್ತೇ ಇದ್ದರೆ ಸಹ ಇದಕ್ಕೆ ಪರೀಕ್ಷೆ ಶುರು ಮಾಡಿರಿ ಯಾರು ಅಂತಾರ ಇವ್ರಿಗೆ ಗೊತ್ತು ಡೇ ಅನೌನ್ಸ್ಮೆಂಟ್ ಆಫ್ ಡೇಟ್ ಇಸ್ ಪೆಂಡಿಂಗ್ ಅಷ್ಟೇ ಉಳಿದೆಲ್ಲ ಗ್ಯಾರಂಟಿ ಅದಕ್ಕೆ ನಮಗೇನೀಗ ಪೆಂಡಿಂಗು ಏನ್ ಪೆಂಡಿಂಗ್ ಈಗ ಡೇಟ್ ಪೆಂಡಿಂಗ್ ಅಷ್ಟೇ ಹೊರತು ಸಾವ್ ಡಿಸೈಡೆಡ್ ಅದು ಕೂಡ ತಿಳಿಸ್ಬೇಕಂತ ಕೇಳಿ ತಿಳಿಸ್ತಾರೆ ಎಕ್ಸಾಮ್ ಮುಂಚೆ ಸ್ವಲ್ಪ ದಿವಸ ಮುಂಚೆ ತಿಳಿಸ ಹಾಗೆ ತಿಳಿಸ್ತಾರೆ ಅದಕ್ಕೇನೆ ಮರಣ ಸೂಚಕ ಲಕ್ಷಣಗಳನ್ನು ಹೇಳ್ತಾರೆ ಸಾವಿನ ಮುನ್ಸೂಚನೆ ಕೊಡಲಿಕ್ಕೆ ಏನ್ ಮಾಡ್ತಾರೆ ಕೆಲವು ಲಕ್ಷಣಗಳೆಲ್ಲ ಹೇಳ್ತಾ ಹೋಗ್ತಾರೆ ಆ ಶಕನಗಳು ಕಂಡ್ರೆ ಏನರ್ಥ ಸಾವು ಬಂದಿದೆ ಅಂತ ರೈತರೇ ಭಾಷೆ ಹೇಳ್ತಾರೆ ಅದನ್ನ ನೀವೇನ್ ಕೇಳ್ತಿರೋ ಅಂತ ಹೇಳ್ಬಿಟ್ಟಿದಾರಲ್ಲ ಮತ್ತೇನ್ ಬೇಕು ಹೌದಲ್ಲ ಒಂದು ಗ್ಯಾರಂಟಿ ಎಕ್ಸಾಕ್ಟ್ ಆಗಿ ಮುಂಚೆ ಹೇಳ್ತಾರೆ ಅಷ್ಟೇ ಅದ್ರದ್ದು ಏನೋ ಸಮಸ್ಯೆ ಇಲ್ಲ ಆ ದೇವ್ರನ್ನ ಆಕ್ಷೇಪಣೆ ಮಾಡಾಗಿಲ್ಲ ವ್ಯವಸ್ಥೆ ಮಾಡಿದ್ದಾರೆ ತೀರ ಮೊದಲೇ ಹೇಳ್ಬಿಟ್ಟು ಏನಾಗ್ತಿತ್ತು ಅವತ್ತಿದ್ದ ಹತ್ಕೋತ ಕೊಡ್ತಿದ್ದ ಸ್ವಲ್ಪ ಬಿಟ್ಟಿದ್ದಾರೆ ಅಷ್ಟೇ ಸಾವು ಡೇಟ್ ಗೊತ್ತಾಗ್ಬಿಟ್ರೆ ಹೇಗಾಗುತ್ತಲ್ಲ ಆ ಟೆನ್ಷನ್ ಕಡಿಮೆ ಮಾಡಿದ್ದಾರೆ ಅಷ್ಟೇ ಪರಮಾತ್ಮ ಈಗಲೇ ಹೇಳಿದಾರಲ್ಲ ಈಗಲೇ ಯಾಕೆ ಹೇಳ್ಬೇಕಾಗಿತ್ತು ಪ್ರಶ್ನೆ ಕೇಳಿ ಇಲ್ಲೇ ಯಾಕೆ ಹೇಳ್ಬೇಕಂತೇಳಿ ಈಗಲೇ ಹೇಳಿದ್ರೆ ಹಣ ಆಗುತ್ತಾ ಇಷ್ಟೇ ಹೇಳಿತಾ ಇವಾಗ ಯಾವುದೋ ಹೇಳ್ಬಿಟ್ರು ಏನಾಗ ಸಾಯ್ತಾರೆ ಅಂತ ಹೇಳ್ಬಿಟ್ರು ಇವತ್ತಿನ ಸೀಟ್ ತಿಳಿಸಲು ಶುರು ಮಾಡ್ತಾರೆ ಆಮೇಲೆ ಅವನು ಏನೋ ಮಾಡಿಸು ಈಗ ಬರೀ ಹೊಡೆದಾಟ ಬಡದ ಶುರು ಆಗ್ಬಿಡುತ್ತೆ ಸಾವಿಗಿಂತ ಮುಂಚೆ ಇನ್ನೇನೋ ಮಾಡ್ಕೊಂಡ್ಬಿಡ್ತಾನೆ ಅದು ಯಾವ ಬೇಕೋ ಅವಾಗ ಹೇಳ್ತಾರೋ ಬೇರೆ ಮಾಡೋದಿಲ್ಲ ಸಾವು ಯಾಕೆ ಪರೀಕ್ಷೆ ಡೇಟ್ ಕೆಲವೊಮ್ಮೆ ಲೇಟಾಗಿ ಅನೌನ್ಸ್ ಮಾಡ್ತಾರಂದ್ರೆ ಕೊನೆ ಇದು ಮಾಡಬಾರ್ದು ಮಿಸ್ಚೀಫ್ ಮಾಡೋರಿಗೆ ಕೂಡ ಚಾನ್ಸ್ ಸಿಗಬಾರ್ದು ತಿಳಿತಿಲ್ಲ ಮಿಸ್ಚೀಫ್ ಮಾಡೋರು ಅವನೇನು ಮಾಡ್ತಾರೆ ವೆಲ್ ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ ಮೊದಲಿಂದ ಅವ್ನು ಶಾರ್ಟ್ ಟೈಮ್ನಲ್ಲಿ ಇದ್ದಾಗ ಏನಾಗುತ್ತೆ ಮಾಡೋದು ರಿಜಿಸ್ಟರ್ ನಂಬರ್ ಕೊಡೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಅನ್ಯಾಯ ಕಡಿಮೆ ಮಾಡಬೇಕು ಅಂತೇಳಿ ಅನ್ಯಾಯ ಮಾಡೋದು ಏನಾದ್ರು ಮಾಡಿ ಪ್ರಯತ್ನ ಪಡ್ತೇವೆ ಯೋಗ್ಯರಿಗೆ ಉಪಯೋಗ ಆಗುತ್ತೆ ಯೋಗ್ಯರಿಗೆ ಆ ರೀತಿ ಮಾಡೋ ಪ್ರಸಂಗ ಬರಬಾರ್ದು ದೇಹೇ ಪಂಚತ್ವಮಾಪನ್ನೇ ದೇಹಿ ಅದೊಂದು ಸ್ಟಡಿ ಆಕ್ಚುಲಿ ಹೊಸ ಸೈನ್ಸ್ ಅದು ಅಂತ ಮರಣ ಸೂಚಕವಾದ ಲಕ್ಷಣಗಳನ್ನು ಹೇಳ್ತಕ್ಕಂಥದ್ದು ಮನುಷ್ಯಾಸ್ತ್ರ ಬರೋದು ಅಧ್ಯಾಯಗಟ್ಟಲೆ ಬರುತ್ತ ಪಾರ್ವತಿನೇ ಕೇಳ್ತಾರೆ ಮನುಷ್ಯ ಸಾಗ ಹಾಕಿ ತಿಳ್ಕೋಬೇಕು ಅವನಿಗೆ ಅಂತ ಕೇಳಿ ಇಷ್ಟೆಲ್ಲ ಲಕ್ಷಣಗಳು ಹೇಳ್ತಾರೆ ಅದ್ರದ್ದು ಯಾವ್ದಾದ್ರು ಇದ್ದಾರೂ ಸಾಕತ್ತೆ ಆ ಬಗ್ಗೆ ಏನು ಗೊತ್ತಿಲ್ಲದವ್ರು ಅರ್ಥ ಆಗುತ್ತೆ ಅಷ್ಟೇ ನೋಡಿ ಕಾರಲ್ಲಿ ಹೋಗ್ತಿರ್ತಾರೆ ಹಿಂದೆ ಡೋರ್ ಹಾಕಿಲ್ಲ ಅಂತ ಹೇಳ್ತಾನೆ ಸರಿಯಾಗಿ ಯಾಕೆ ಗೊತ್ತಾಗುತ್ತೆ ಅದು ಹುಡುಗರಿಗೆ ಗೊತ್ತು ಇಡ್ತೇವೆ ಹೇಳ್ತಿರ್ತಾರೆ ಹುಡುಗರಿಗೆ ಗೊತ್ತಾಗಲ್ಲ ಆ ಡ್ರೈವರಿಗೆ ಗೊತ್ತಾಗುತ್ತೆ ಅಷ್ಟೇ ಅರ್ಥ ಆಯ್ತು ಆ ಕಡೆ ಗಮನ ಇರಬೇಕು ಗಮನ ಇದ್ರೆ ಮಾತ್ರ ಗೊತ್ತಾಗಲ್ಲ ಯಾಕೆ ಎಲ್ಲರೂ ಕೂತವ್ರು ಯಾಕೆ ಗೊತ್ತಾಗಲ್ಲ ಅವರಿಗೆ ಅವ್ರಿಗೆ ಈ ಅನುಭವ ಇಲ್ಲ ಅವರಿಗಿದೆ ಆ ಥರ ಜ್ಞಾನಿಗಳಿಗೆ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡು ಏನು ತಕ್ಷಣ ಏನು ಮಾಡ್ತಾನ ಅವನು ನಿಲ್ಲಿಸ್ಬಿಟ್ಟು ಸರಿ ಮಾಡ್ಕೊಳ್ತಾನೆ ಆ ಥರ ಆ ಸೂಚನೆ ಅನ್ನೋದು ಎಲ್ಲ ಕಾಲ ಒಂದಲ್ಲ ಒಂದು ಬರ್ತಾನೆ ಇರು ಆ ಸೂಚನೆ ಬಹಳ ಅಪೂರ್ವ ಉಂಟು ಅವೆಲ್ಲ ಕೆಡ್ತಾ ಹೋದರೆ ಅದು ಏನು ಮತ್ತೆ ಯಾಕೆ ಹೇಳಿಲ್ಲ ಅಂಬೋದಕ್ಕೆ ಉತ್ತರ ಸಿಕ್ಕೇ ಸಿಕ್ಕ ಅದ್ಯವ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ ದೇಹೇ ಪಂಚತ್ವಮಾಪನ್ನೇ ದೇಹಿ ಕರ್ಮಾನುಗು ಅವಶಃ ದೇಹಾಂತರಮನು ಪ್ರಾಪ್ಯ ಪ್ರಾಕ್ತನಂ ತ್ಯಜ್ಯತೆ ಬಹು ಪ್ರಜೆಂತ ಭಗವದ್ಗೀತೆ ಇದೆಲ್ಲ ಟ್ಯಾಲಿ ಆಗ್ತಾ ಹೋಗುತ್ತೆ ಅದು ನೆನ್ಪಿಟ್ಕೊಂಡಿರೋದು ಭಾಗವತ ಹೇಳೋದು ಭಗವದ್ ಎಲ್ಲ ಒಂದೇ ದೇಹ ಬಿಡೋದು ಅಂದ್ರೆ ಹೀಗೆ ಸಾವು ಅಂದ್ರೆ ಹೀಗೆ ಸಾವು ಬಂದೇ ಬರುತ್ತೆ ಸುಮ್ಮನೆ ಬರಲ್ಲ ಕರ್ಮ ತಕ್ಕಂತೆ ಬರುತ್ತೆ ಯಾವುದೋ ತಕ್ಕಂತೆ ಯಾವುದೋ ದುಡ್ಡು ಕೊಟ್ಟರೆ ಯಾವುದೋ ಬಟ್ಟೆ ಕೊಡೋದಿಲ್ಲ ಅದಕ್ಕೆ ತಕ್ಕಂತೆ ಹೇಗೆ ಬಟ್ಟೆ ಕೊಡ್ತಾನ ಅವ್ನು ಯಾವುದೋ ದುಡ್ಡು ಕೊಡೋದು 10 ರೂಪಾಯಿ ಕೊಟ್ಟರೆ ರೇಷ್ಮೆ ವಸ್ತ್ರ ಕೊಡಿ ಯಾಕೆ ಕೊಡ್ತಾನೆ ಕೊಡೋದಿಲ್ಲ ಅದಕ್ಕೆ ತಕ್ಕಂತೆ ಪೀಸ್ ಕೊಡ್ತಾನೆ ಬೇರೆ ಕೊಡೋದಿಲ್ಲ ಅದಕ್ಕೆ ಏನು ಕರ್ಮ ಮಾಡಿರ್ತೀವೋ ಅದಕ್ಕೆ ತಕ್ಕಂತೆ ಏನು ಮಾಡ್ತಾರೆ ಅಂತ ದೇಹ ಕೊಡ್ತಾನೆ ಕೆಟ್ಟ ಕರ್ಮ ಒಳ್ಳೆ ದೇಹ ಬಂದರೆ ಹೇಗೆ ಬರುತ್ತೆ ಸಾಧ್ಯ ಇಲ್ಲ ವ್ರಜಂತಿಷ್ಠನ್ ಪದೈಕೇನ ಯಥೈವೇ ಕೇನ ಗಚ್ಚತಿ ಯಥಾ ತೊಣ ಜಲೂಕೈವಂ ದೇಹಿ ಕರ್ಮಗತಿಂ ಗತಃ ವ್ರಜಂತಿಷ್ಠನ್ ಪದ ಏಕೇನ ಯಥೈವ ಏಕೇನ ಗಚ್ಚತಿ ಯಥಾ ತೃಣ ಜಲೂಕ ಏವಂ ದೇಹಿ ಕರ್ಮಗತಿಂ ಗತಃ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಹೇಗೆಂದ್ರೆ ಪೂರ್ವದೇಹ ಪರಿತ್ಯಾಗೇನ ದೇಹಾಂತರ ಪ್ರಾಪ್ತೋ ದೃಷ್ಟಾಂತಮಃ ವ್ರಜನ್ ಯಥಾ ವ್ರಜನ್ ಪುರುಷ ಏಕೇನ ಪಾದೇನ ತಿಷ್ಠನ್ ಏಕೇನ ಪದ ಗಚ್ಚತಿ ಒಳ್ಳೆ ದೃಷ್ಟಾಂತ ಮುಂದಕ್ಕೆ ಹೆಜ್ಜೆ ಇಡ್ಬೇಕು ಹೇಗಿಡ್ತಾನೋ ಅವನು ಇದ್ರ ಮೇಲೆ ಭಾರ ಹಾಕಿ ಅದನ್ನ ಇಡ್ತಾನೆ ಅದ್ರ ಮೇಲೆ ಭಾರ ಹಾಕಿ ಅದನ್ನ ಇಡ್ತಾನೆ ಲಿಂಕ್ ಅದು ಒಂದಕ್ಕೊಂದು ಒಂದಕ್ಕೊಂದು ಸೊ ಮುಂದೆ ಹೇಗೆ ಹೋಗ್ತಾನೆ ಚರ್ಮಗಳು ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಈ ಕಾಲಿನ ಬೇಸ್ ಭಾರ ಇಟ್ಟು ಇಲ್ಲಿ ಇಡ್ತಾನೆ ಇದ್ರ ಮೇಲೆ ಭಾರ ಬಿಟ್ಟು ಅಲ್ಲಿ ಇಡ್ತಾನೆ ಈ ಥರ ಒಂದು ಕರ್ಮ ಕರ್ಮಕ್ಕೆ ಲಿಂಕ್ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಇಲ್ಲದವ್ರು ಬಿದ್ದುಬಿಡ್ತಾನೆ ಅಷ್ಟು ಜೋರು ಜಂಪ್ ಮಾಡೋಕ್ಕೋರು ಏನು ಮಾಡ್ತಾನೆ ಬಿದ್ದುಬಿಡ್ತಾನೆ ಆದರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಪದೇ ಪೂರ್ವ ದೇಶ ವಿಯೋಗೇನ ದೇಶಾಂತರ ಸಂಯೋಗ ಮಾಪ್ನೋದು ಈ ಸ್ಥಳ ಬಿಟ್ಟ ಆ ಸ್ಥಳಕ್ಕೆ ಕಾಲಿಟ್ಟ ಇದ್ರ ಮೇಲೆ ಭಾರ ಹಾಕಿದ್ರೆ ಅಲ್ಲಿ ಹೊರಟ ಈ ಕರ್ಮದ ಬೇಸಿಸ್ಸು ಈ ದೇಹ ಬಿಟ್ಟು ಇನ್ನೊಂದು ದೇಶಕ್ಕೆ ದೇಹ ದೇಶ ಈ ದೇಶದಿಂದ ಈ ದೇಶಕ್ಕೆ ದೇಶ ಅಂದ್ರೆ ಸ್ಥಳ ಈ ಸ್ಥಳದಿಂದ ಆ ಸ್ಥಳಕ್ಕೆ ಹೇಗೆ ಹೋಗ್ತಾನೋ ಇದೇ ಆ ದೇಹಕ್ಕೆ ಹೋಗ್ತಾನೆ ದೇಹೇ ಪಂಚತ್ವ ಮತ್ತೆ ಹೇಳ್ತಾರೆ ದೇಶಾಂತರ ಸಂಯೋಗ ಆಪ್ನೋತಿ ಯಥಾ ತೃಣಜಲೂಕ ತೃಣಗ್ರಾಹಿ ಕೀಟ ವಿಶೇಷ ತೃಣಜಲೂಕ ಅಂತ ಇರುತ್ತೆ ಈ ಒಂದು ಹುಲ್ಲಿನ ಹಿಡ್ಕೊಳ್ತಕ್ಕಂಥ ಒಂದು ಪ್ರಾಣಿ ಜಿಗಣೆ ಟೈಪ್ ಜಲೂಕ ಅಂದ್ರೆ ಜಿಗಣೆ ಹುಲ್ಲು ಹಿಡ್ಕೊಳ್ಳೋ ಜಿಗಣೆ ಆ ಜಿಗಣೆಗಳಲ್ಲಿ ವೆರೈಟಿಗಳು ಹುಳುಗಳು ಹಿಡ್ಕೊಳ್ಳೋದು ಪನುಷ್ಯ ಹಿಡ್ಕೊಳ್ಳೋದು ಆ ರಕ್ತ ಇರೋದು ಬೇರೆ ಬಹಳ ರಸ ಇರೋದು ಬೇರೆ ಅಂತ ಜಲೂಕಗಳು ತೃಣಾಂತರಂ ಗೃಹೀತ್ವ ಪೂರ್ವ ತೃಣಂ ಜಜತಿ ಅದು ಇನ್ನೊಂದು ತೃಣ ಸಿಕ್ಕಮೇಲೆ ಈ ತೃಣ ಬಿಡುತ್ತದೆ ಬಿಡೋದಿಲ್ಲ ಅಂತ ಮೊದಲದು ಅದು ಸಪೋರ್ಟ್ ತೊಗೊಂಡು ಇದಕ್ಕೆ ಬಿಡ್ತದೆ ಅಂತ ಆ ಥರ ಅದು ಅರ್ಥ ಮಾಡಿಕೊಂಡ್ರೆ ಆ ರೀತಿ ದೇಹ ಬಿಡ್ತಾನೆ ಏವಂ ದೇಹಿ ಕರ್ಮಗತಿಂ ಗತೋ ಭವತಿ ಇತ್ಯನ್ವಯ ಎರಡು ದೃಷ್ಟಾಂತ ಕೊಟ್ಟರು. ಅದರಿಂದ ಜೀವ ಸ್ವಕರ್ಮಾರ್ಜಿತ ಪಾಪ ಅಪರಂ ಶರೀರಂ ಗೃಹೀತ್ವ ಪೂರ್ವ ಶರೀರಂ ಜಹಾತಿ ಇತ್ಯರ್ಥ. ಬಹಳ ಅಪೂರ್ವ ವಿಚಾರ ಇದು. ಅಂತ್ಯಕಾಲಕ್ಕೆ ಡಿಸೈಡ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾನೆ. ಆಗಬೇಕಾದ್ರೆ ಇನ್ನೊಂದು ಮನೆ ಬಾಡಿಗೆ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಇನ್ನೊಂದು ಅಡ್ವಾನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟು ಹೋಗ್ತಾನಲ್ಲ, ಹಾಗೆ ಹಾಲು ಕೃಷಿ ಹೋಗೋ ಹಾಗೆ ಅವ್ರು ರೆಡಿ ಮಾಡ್ತಾರೆ. ಇನ್ನೊಂದು ದೇಹಕ್ಕೆ ಹೋಗ್ಬೇಕಾದ್ರೆ ಎಲ್ಲ ತಯಾರು ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಿ ಆ ಇದಕ್ಕಿದ್ದಾಗ ಬಿಟ್ಟು ಹೋಗೋದಿಲ್ಲ ಆ ಥರ. ಅದಕ್ಕೆ ಕರ್ಮದಿಂದ ಡಿಸೈಡ್ ಆಗಿರುತ್ತೆ. ಪೂರ್ವ ಶರೀರಂ ಜಹಾತಿ ಇತ್ಯರ್ಥ. ಕರ್ಮಣೋಗತಿ ಪ್ರಾಪ್ತಿರ್ಯ ಶತಂ ದೇಹಂ ಗತಃ ಇತಿವ. ಕರ್ಮಕ್ಕೆ ತಕ್ಕಂತೆ ಇರತಕ್ಕಂತಹ ಕರ್ಮಗತಿಂ ಗತಃ, ಕರ್ಮಣ ಯದ್ಗತಿ ಭಾವ್ಯ ತದ್ಗತಿಂ ಪ್ರಾಪ್ನೋತಿ ಅಂತ. ವ್ರಜನ್ ತಿಷ್ಠನ್ ಪದೈಕೇನ ಯಥೈವೈಕೇನ ಗಚ್ಚತಿ ಯಥಾ ತೃಣಜಲೂ ಕೈವಂ ದೇಹಿ ಕರ್ಮಗತಿಂ ಗತ. ಇಷ್ಟು ಕೆಲವು ಶ್ಲೋಕಗಳನ್ನೆಲ್ಲ ಭಗವದ್ಗೀತೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ವೇದವ್ಯಾಸರೇ ಬರೆದ ಗೀತಾಭಾಷ್ಯದ ಮಾತುಗಳಾದಾಗುತ್ತೆ. ಇವು ಕೆಲವು ಶ್ಲೋಕಗಳು ಬಹಳ ಇಂಪಾರ್ಟೆಂಟ್. ಇವು ಸ್ವಪ್ನೇ ಯಥಾ ಪಶ್ಯತಿ ದೇಹ ಮೀದೃಶಂ ಮನೋರಥೇನಾಭಿನಿವಿಷ್ಟ ಚೇತನಃ ದೃಷ್ಟಶ್ರುತಾಭ್ಯಾಂ ಮನಸಾನು ಚಿಂತಯನ್ ಪ್ರಪದ್ಯತೆ ತತ್ಕಿಮಪಿ ಹ್ಯಪಸ್ಮೃತಿ. ಸ್ವಪ್ನೇ ಯಥಾ ಪಶ್ಯತಿ ದೇಹಂ ಈದೃಶಂ ಮನೋರಥೇನ ಅಭಿನಿವಿಷ್ಟ ಚೇತನಃ ದೃಷ್ಟಶ್ರುತಾಭ್ಯಾಂ ಮನಸ ಅನುಚಿಂತಯನ್ ಪ್ರಪದ್ಯತೆ ತತ್ಕಿಮಪಿ ಉಪಸ್ಮೃತಿ ಅಪಸ್ಮೃತಿ. ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಫರ್ದರ್. ದೇಹಾತ್ಮನೋ ರಭೇದೇನ ದೇಹಿ ಪೂರ್ವದೇಹಂ ಪರಿತ್ಯಜ್ಯ ಅಭಿನವ ದೇಹಾಂತರಂ ಯಾತೀತಿ ಕಥಂ ಸಂಜಾಘಟೀತಿ ಪದ ಸಂಜಾಘಟೀತಿ ಅದು ಘಟತೆ ಅಂತ ಅರ್ಥ. ತತ್ರಾಹ ಸ್ವಪ್ನಃ ಇದೆ. ದೇಹಾತ್ಮಗಳು ಒಂದೇನೆ, ದೇಹ ಬೇರೆ ಜೀವ ಬೇರೆ ಅಲ್ಲ ಅಂದಮೇಲೆ ಅವನು ತನ್ನ ಪ್ರಶ್ನೆ ಚಾರ್ವಾಕನ ಕೇಳೋದು ಹಾಗೇನೆ, ದೇಹದ ಬಿಟ್ಟು ಬೇರೆ ಜೀವ ಇಲ್ಲ ಅಂತ ಹೇಳ್ತಾರೆ ದೇಹಾತ್ಮ ಐಕ್ಯವಾದಿಗಳು. ಅದನ್ನ ಇಟ್ಕೊಂಡ್ಬಿಟ್ಟು ಕೇಳ್ತಾರೆ. ಹಾಗಿದ್ದ ಮೇಲೆ ದೇಹನೇ ಜೀವ ಅಂದಮೇಲೆ ದೇಹ ಹೋಯ್ತು ಅಂದ್ರೆ ಜೀವ ಹೋದ, ಅಂದ್ರೆ ದೇವನೂ ಹೋದ, ಇನ್ನು ಬೇರೆ ಕಡೆ ಎಲ್ಲಿ ಹೋಗ್ತಾನೆ ಅಂತ ಪ್ರಶ್ನೆ. ಜೀವ ನಿತ್ಯವೇ ಆದ್ಮೇಲೆ ಶಿಫ್ಟ್ ಮಾಡೋದೇನು ಬಂತು? ಜಾಗ್ರದೃಷ್ಟ ಶ್ರುತ ಪದಾರ್ಥ ಸಂಸ್ಕಾರ ಸಮುದ್ ಅದು ಪುತ್ರ ಇದೆ. ಜಾಗ್ರದೃಷ್ಟ ಶ್ರುತ ಪದಾರ್ಥ ಸಂಸ್ಕಾರ ಸಮುದ್ಧ ಮನೋರಥೇನ ಅಭಿನಿವಿಷ್ಟ ಚೇತನಃ ಗಾಢ ಪ್ರಗ್ರಸ್ತ ಬುದ್ಧಿರಾತ್ಮ ಸ್ವಪ್ನೇ ಈದೃಶಂ ಜಾಗ್ರದ್ದೇಹ ಸದೃಶ ದೇಹಂ ಯಥಾ ಪಶ್ಯತಿ ಸ್ವಕೀಯತ್ವೇನ ಅನುಭವತಿ ಪರಕೀಯತ್ವೇನ ವಾ. ಒಳ್ಳೆ ದೃಷ್ಟಾಂತ ಇದೆ. ಕನಸು ಸುಮ್ಮನೆ ಕಾಣದಲ್ಲಿ ಏನಾಗಿರ್ಬೇಕು? ಅದಕ್ಕೊಂದು ವಾಸನ ಅಂತಿರ್ಬೇಕು, ಸಂಸ್ಕಾರ ಇರಬೇಕು. ಆ ಸಂಸ್ಕಾರ ಎಲ್ಲಿಂದ ಬರಬೇಕು? ದುಷ್ಟಶ್ರುತ ಅಭ್ಯಾಮ್ ಹರ್ಡ್ ಆರ್ ಸೀನ್, ಇಲ್ಲ ನೋಡಿರ್ಬೇಕು ಇಲ್ಲ ಕೇಳಿರ್ಬೇಕು. ಅದು ಮಾತ್ರ ಸ್ವಪ್ನದಲ್ಲಿ ಕಾಣಲಿಕ್ಕೆ ಸಾಧ್ಯ. ಅದೇ ರೀತಿ ಸಂಸ್ಕಾರವಿಲ್ಲದೆ ಹೇಗೆ ಸ್ವಪ್ನ ಬರೋದಿಲ್ವೋ ಅದೇ ರೀತಿ ಪೂರ್ವದ ಸಂಸ್ಕಾರ ಇನ್ನೊಂದು ದೇಹ ಬರೋದಿಲ್ಲ. ಈ ದೇಹ ಬರೋದಕ್ಕೆ ಏನು ಬೇಕು? ಬ್ಯಾಕ್ಗ್ರೌಂಡ್ ಒಂದು ದೇಹ ಇದೆ. ಸೊ ಈ ದೇಹಕ್ಕೆ ಮುಂದೆ ಏನಾಗಿದೆ? ಇನ್ನೊಂದು ದೇಹಕ್ಕೆ ಹೋಗಿ ಕೊಡುತ್ತೆ. ಹಿಂದೆ ಬಂದಿದೆ, ಹಿಂದೆ ತೊಗೊಂಡು ಬಂದಿದೆ, ಮುಂದೆ ಕೊಟ್ಟು ಹೋಗುತ್ತೆ. ಅತ್ತೆ ಹೊಡ್ತು. ದೇಹಾತ್ಮವಾದ ಸರಿಯಲ್ಲ, ದೇಹನೇ ಜೀವಮವಾದ ಸರಿಯಲ್ಲ ಅದನ್ನು ಹೇಳ್ತಾರೆ. ಆತ್ಮನಃ ಏಕತ್ವೇನ ದೇಹಯೋರ್ಧಿತ್ವೇನ ದಶನಾತ್ ದೇಹಾತ್ಮನೋರ್ಭೇದ ಅನುಭಾವಿಕ ಅದಕ್ಕೆ ಹೇಳಿದರು. ದೇಹಾತ್ಮಗಳ ಭೇದ ಅಂಬದೇನೋ ಅನುಭವ ಸಿದ್ಧವಾದದ್ದು. ದೇಹಾತ್ಮ ಭೇದ ದೇಹವೋ ಆತ್ಮ ಒಂದೇ ಅಲ್ವೋ ಅಂತ ನೀವು ಯಾರ್ಯಾರು ಹೇಳಿದರೆ ನೀವು ಕಂಡವ್ರು ಕೇಳೋದಕ್ಕೆ ಹೋಗಬೇಡ. ನಿಮ್ಮ ಅನುಭವ ಏನು ಬಂದಿದೆ ಈಗ? ನನ್ನ ದೇಹ ಅಂತಲೇ ಬರೋದು. ನನ್ನ ದೇಹ ಅಂದರೆ ಅರ್ಥ ಏನದಕ್ಕೆ? ನನ್ನ ಪುಸ್ತಕ ಅಂದರೆ ಪುಸ್ತಕ ನಮಗೇನು ಸಂಬಂಧ? ನನ್ನ ಮನೆ ಅಂದಾಗ ಏನರ್ಥ? ನನ್ನ ಗೇಹ, ನಾನು ಬೇರೆ ಗೇಹ ಬೇರೆ, ನನ್ನ ದೇಹ ನಾನು ಬೇರೆ ದೇಹ ಬೇರೆ. ಸಿಂಪಲ್ ಅದು. ನಹಂ ದೇಹ ಅಂತ ಯಾರಿಗಾರು ಬಂದಿದೆಯಾ? ನಾನೇ ದೇಹ ಅಂತ ಯಾರು ತಿಳ್ಕೊಂಡಿದ್ದಾರಾ? ಯಾರೂ ತಿಳ್ಕೊಂಡಿಲ್ಲ. ದೇರ್ಫೋರ್ ಏನಾಗಿರ್ಬೇಕದು? ಷಷ್ಠಿ ಯಾವಾಗಲೂ ಏನು ತೋರಿಸುತ್ತೆ? ಸಂಬಂಧ, ಸಂಬಂಧ ತೋರಿಸುತ್ತೆ. ಅಂದಮೇಲೆ ಅದು ಆ್ಯಕ್ಚುಯಲಿ ಭೇದ ಹೇಳಬೇಕದು. ಅದಕ್ಕೆ ಅನುಭಾವಿಕ ಅನುಭವದಿಂದ ಸಿದ್ಧವಾದ ವಿಚಾರ. ಕಥಾ ಮನಸ ಅನುಚಿಂತಯನ್ ಆತ್ಮ ದುಷ್ಟಶ್ರುತ ಶ್ರುತ ಸ್ಮೃತೌ ಅನುಸೃತಂ ತತ್ರ ತತ್ರ ಕಿಮಪಿ ದೇವಾದಿ ಅನ್ಯತಮ ಶರೀರಂ ಪ್ರಪದ್ಯತೆ. ಆದ್ದರಿಂದ ಮನಸ ಅನುಚಿಂತಯನ್ ಆತ್ಮ ದುಷ್ಟಶ್ರುತ ಅನುಸೃತಂ ದುಷ್ಟವಾದ ಶ್ರುತವಾದ ಅದನ್ನು ನೆನಪು ಮಾಡಿಕೊಳ್ತಾನೆ, ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಕದಾ ಇತ್ಯತ ಉಕ್ತಂ ಅಪಸ್ಮೃತಿ ರೀತಿ ಉತ್ತರ ದೇಹಿ ಅಭಿಮಾನಿತಯ ಪೂರ್ವ ದೇಹ ಸ್ಮರಣಾಭಾವೇನ ಮೃತ ಇತ್ಯರ್ಥ. ಮತ್ತು ಮೃತ ಅಂತ ಯಾತ ಕರೀತಾರೆ ಅಂದರೆ ಅಪಸ್ಮೃತ ಲಿಂಕ್ ಕಳ್ಕೊಂಡ್ಬಿಡ್ತಾನೆ ಆ ದೇಹಕ್ಕೂ. ಇದು ಇವತ್ತು ಮಲಗಿ ಹೇಳ್ತಾನೆ ಸತ್ತ ಅಂತ ಕರೆಯೋದಿಲ್ಲ, ಮಲಗೆದ್ದ ಅಂತ ಕರೀತಾರೆ. ಯಾಕೇನಾಗಿಲ್ಲ ಅಲ್ಲಿ ಅವನಿಗೀಗ? ಈ ದೇಹಕ್ಕೆ ಆ ದೇಹಕ್ಕೆ ಏನಿಟ್ಕೊಂಡಿದ್ದಾನೆ? ಅದೇ ದೇಹ ಅಂತ ಭಾವನೆ ಇದೆ. ಅಲ್ಲೇನಾಯ್ತದ್ದು? ಅದೇ ದೇಹ ಅಲ್ಲ, ಬಟ್ಟೆ ಒಗೆದು ಹಾಕೋತಾನೆ ಅದೇ ಬಟ್ಟೆನೆ, ಬಟ್ಟೆ ಬಿಟ್ಟುಬಿಡು ಹೊಸ ಬಟ್ಟೆ ತೊಗೋತಾನೆ. ಅವಾಗ ಏನಾಯ್ತು? ಹಳೆ ಬಟ್ಟೆ ಬಿಸಾಕಿಬಿಡ್ತಾನೆ. ಅಲ್ಲಿ ಏನು ಮಾಡಿಬಿಡ್ತಾನೆ? ಎಷ್ಟೋ ದಿನಕ್ಕೆ ನೆನ್ಪಿಟ್ಕೊಳ್ಬೇಕಾರೆ. ಚಿಕ್ಕಂದಿನಿಂದ ಇವತ್ತಿವ್ರು ಹಾಕ್ಕೊಂಡು ಬಟ್ಟೆ ಎಲ್ಲರೂ ನೆನಪಿದೆ ಏನು ಹಾಕ್ಕೊಂಡಿದ್ದಾನೆ ಅಂತೇಳಿ ಯೂನಿಫಾರ್ಮೇ ನೆನಪಿರೋದಿಲ್ಲ, ಉಳಿದು ಬಿಟ್ಟುಬಿಡಿ. ಯಾವ ನಮ್ಮ ಸ್ಕೂಲಲ್ಲಿ ಯಾವ ಯೂನಿಫಾರ್ಮ್ ನೆನಪು ಮಾಡ್ಕೊಂಡ್ಬಿಟ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಇದನ್ನ ನೋಡಿರ್ತಾರೆ ಅದಿರ್ಬೋದಿರೋ ಅಂದ್ಕೊಂಡ್ಬಿಡ್ತಾನೆ. ಅದೇ ಥರ ಒಳ್ಳೆ ದೃಷ್ಟಾಂತ ಯಾಕೆಂತ ಕೇಳಿದರೆ, ಸಾವಿರಾರು ವೇಷ ಹಾಕ್ಕೊಂಡ ಮನುಷ್ಯನಿಗೆ ಯಾವ ಎಲ್ಲ ಹೇಗೆ ನೆನಪಿರೋದಿಲ್ಲೋ, ಸಾವಿರಾರು ಜನ್ಮ ಹುಟ್ಟಿರ್ತಕ್ಕಂಥ ಜೀವಿಗೆ ಅವೆಲ್ಲ ನೆನಪಿರೋದಿಲ್ಲ. ಅರ್ಥ ಆಯ್ತಾ? ಇನ್ನೂ ಸರ್ ಕೆಲಸ ಹೀಗಾಗುತ್ತೆ. ಯಾರೋ ತಾಯಿಯಲ್ಲಿ ಕಾಣ್ತಾರೆ, ಮಾತಾಡಿಸಿ ಹೋಗ್ಬಿಡ್ತಾರೆ. ಇನ್ನೊಬ್ರು ಯಾರೋ ಕಾಣ್ತಾರೆ, ಅವ್ರು ಬಂದಿದ್ರ ಅಂತ ಹೇಳ್ತಾರೆ, ಅವ್ರು ಕಂಡ್ರ ಅಂತ ಕೇಳಿ, ಈ ಬಂದ್ರಲ್ಲ ಕಂಡಿದ್ರು ಅಂತ ಹೇಳ್ತಾರೆ. ಎಂಥ ಬಟ್ಟೆ ಹಾಕೊಂಡಿದ್ರೆ ಗಮನಿಸಲಿಲ್ಲ ಅಂದ್ಬಿಡ್ತಾನೆ ಎಷ್ಟೋ ಸರ್. ಅದು ಗಮನಿಸೋದಿಲ್ಲ, ಮಾತೆಲ್ಲ ಹಟ್ಟ ಸಾಟಿ ಹೊಡೆದಿರ್ತಾನೆ, ಅದು ವೇಷಭೂಷಣ ನೋಡಿರೋದಿಲ್ಲ. ಕೆಲವರು ಅವರೇ ಅದೇ ನೋಡೋರು ಕೆಲವರು ಇರ್ತಾರೆ, ಅವ್ರು ಬಿಟ್ಟುಬಿಟ್ರೆ ಕೆಲವರಿಗೆ ಅದೇ ಸಾಮಾನ್ಯವಾಗಿ ನೋಟಿಸ್ ಮಾಡಲಿಲ್ಲ ಅಂದ್ಬಿಡ್ತಾರೆ. ತಕ್ಷಣ ದೇಹದ ಬಗ್ಗೆ ಏನು ಕೊಟ್ಟಿಲ್ಲ, ಅವರು ಗಮನ ಕೊಟ್ಟಿಲ್ಲ, ಆ ಕಂಡಿದ್ರಿಗೆ ಗಮನ ಕೊಟ್ಟಿಲ್ಲ ಅಂದ ಮೇಲೆ ಇದೆಲ್ಲ ಏನಾಗ್ಲಿಕ್ಕಾಗತ್ತೆ? ಸಾಧ್ಯ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇಹನ ಬಟ್ಟೆಗೆ ಅಂತ ಕೊಲಿಸ್ತಾರೆ ಅಂದರೆ ಭಗವದ್ಗೀತೆ ಹೇಳಿರೋದೇ ಹಾಗೆ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ಎಕ್ಸಾಂಪಲ್ನೊಳಗೆ ದೇಹಕ್ಕೂ ಬಟ್ಟೆಗೂ ಸಂಬಂಧ ಇದೆ. ನಾವು ಬಿಟ್ಟು ಬಚ್ಚೆ ಬಿಸಾಕ್ಬಿಡ್ತೇವೆ, ಅದೇನು ಮಾಡ್ತೀವಿ ಆಮೇಲೆ? ಸ್ನಾನಕ್ಕಿಂತ ಮುಚ್ಚಿ ಬಿಸಾಕಿದ್ದನ್ನು ಅದು ಮುಟ್ಟೋದು ನಿಮ್ಮ ಸ್ನಾನ ಆದಮೇಲೆ. ಯಾಕೆ ಮೈಲಿಗೆ ನಾವು ಮುಚ್ಚೆ ಬಟ್ಟೆ ಮೈಲಿಗೆ ಒಂದು ಹೇಳ್ಬಿಡ್ತಾನೆ, ಅದೇ ದೇಹ ಬಿಡಿ ಇನ್ನೊಂದು ದೇಹಕ್ಕೆ ಹೋಗ್ತಾನಲ್ಲ, ದೇಹ ಏನು ಮಾಡ್ತಾನ ಅವನು? ಆ ಕಡೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ, ಬಂದಲ್ಲ ಚಿತ್ರಕೇತು ಪ್ರಸಂಗದೊಳಗೆ. ಇದು ತೊಗೊಂಡು ನಾನೇನು ಮಾಡಿ ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಬಿಟ್ಟು ಬಟ್ಟೆ ಹಾಕುವ ಸ್ನಾನ ಮಾಡಿದ ತಕ್ಷಣ ಏನು ಮಾಡ್ತಾನೆ ಅದಕ್ಕೆ? ಆಗೋದಿಲ್ಲ ಅಂತ ಹೇಳ್ತಾನೆ. ಆ ಥರ ಮೊದಲು ಮಾತ್ರ ಬಿಡೋಕ್ಕೆ ತಯಾರಿಲ್ಲ, ಅವ್ ಇನ್ನೊಂದು ಬಟ್ಟೆ ಸಿಕ್ಕ ತಕ್ಷಣ ಏನು ಮಾಡ್ತಾನೆ? ಬಿಟ್ಬಿಡ್ತಾನೆ. ಇದು ಮತ್ತೆ ಹಾಕೊಳ್ಳೋಕೆ ತಯಾರಾಗೋದಿಲ್ಲ ಅವನು. ಆ ಥರ ಅಪಸ್ಮೃತಿ ಮರುವ ಬಂದ್ಬಿಡುತ್ತೆ ಅವನಿಗೆ ಅಂತ ಹೇಳ್ತಾನೆ. ಉತ್ತರ ದೇಹ ಅಭಿಮಾನಿತಯ ಪೂರ್ವ ದೇಹ ಸ್ಮರಣಾಭಾವೇನ ಮೃತ ಇತ್ಯರ್ಥ. ಸಾವೊಂದ್ರೇನೀಗ ಅಭಿಮಾನ ಪರಿತ್ಯಾಗ. ಅಷ್ಟೊತ್ತು ಆ ದೇಹದ ನನ್ನ ದೇಹ ಅಂತಿತ್ತು, ನನ್ನದಲ್ಲ ಅಂತ, ತಾನೇ ಯಾರೋ ತನ್ನ ದೇಹವ್ಯಾರೋ ಹೊರಟೋಯ್ತು. ಇನ್ನೊಂದು ದೇಹ ಅದರ ಮೇಲೆ ಅಭಿಮಾನ ಶುರುವಾಯ್ತು, ಅದರ ಮೇಲೆ ಅಭಿಮಾನ ಬಂತವತ್ತು ಈ ಕಡೆ ಬರಲಿಲ್ಲ. ಸ್ವಪ್ನೇ ಯಥಾದೃಷ್ಟ ಶ್ರುತ್ಯನುಸಾರ ಆಚಾರ ಭಾಷ್ಯ ತಾತ್ಪರ್ಯ, ಸ್ವಪ್ನೇ ಯಥಾದೃಷ್ಟ ಶ್ರುತ್ಯನುಸಾರಿ ದೇಹಂ ಪ್ರಾಪ್ನೋತಿ ಅಪಸ್ಮೃತಿ ಮೃತ ಪುರೋದೇಹ ಸ್ಮರಣಾಭಾವಾತ್ ಅಭಿಮಾನತಃ ಇತಿ. ಅಭಿಮಾನ ಬಿಟ್ಟುಕೊಳ್ಳೋದನ್ನೇ ಸಾವು ಅಂತಾರೆ ಹೊರತು ಬೇರೆ ರೀತಿ ಅಲ್ಲ. ಬಟ್ ಸಾಯನಿಗೆ ಗೊತ್ತಾಗುತ್ತೆ, ಉಳಿದವರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಏನು ಮಾಡೋಕ್ಕಾಗಲ್ಲ? ಇದರಿಂದ ಏನು ನಿಮಗೆ ಗ್ಯಾರಂಟಿ ಆಯಿತು ಅಂದರೆ ಅಂತ್ಯಕಾಲಕ್ಕೆ ಬರೀ ಸಾಯೋದಿಲ್ಲ, ಇನ್ನೊಂದು ದೇಹ ಸೆಟ್ಟಾಗಿ ನೋಡ್ಕೊಂಡೇ ಬಿಡ್ತಾನಂತಾಗಲೇ. ಅರ್ಥ ಆಯ್ತಾ? ಇದು ವಿಶೇಷ ಆಯಿತು. ಆದ್ದರಿಂದ ಅವನಿಗೆ ತನ್ನ ದೇಹ ಯಾವುದನ್ನು ಡಿಸೈಡ್ ಆಗೋಗ್ಬಿಡುತ್ತಾಗಲೇ ಆ ಕಾಲಕ್ಕೆ. ಅದಕ್ಕೆ ಭರತರಾಜನ ಅಂತ್ಯಕಾಲ ಜಿಂಕೆ ಆ ದೇಹ ಬರೋ ರೀತಿಯಲ್ಲಿ ಏನು ಪ್ಲಾನ್ ಮಾಡಿದ್ದಾಗ ಜಿಂಕೆನೇ ಗಂಟು ಬಿಡಬೇಕು, ಅದನ್ನೇ ಧ್ಯಾನ ಮಾಡಬೇಕು, ಆ ಕಾಲಕ್ಕೆ ಬರಬೇಕು, ಅದರಲ್ಲಿ ಸೇರ್ಕೊಂಡ್ಬಿಡ್ಬೇಕು. ಆ ರೀತಿ ಆಗುತ್ತೆ. ಮುಂದೆ ಹುಟ್ಟಿ ಬರೋದೆಲ್ಲ ಪ್ರೋಸೆಸ್, ಲಾಂಗ್ ಪ್ರೋಸೆಸ್ ಇದ್ರು ಕೂಡ ಡಿಸೈಡ್ ಅದಾಗಲೇನೆ ಯಾವ ರೀತಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇನ್ನೂ ಹೋಗಿಲ್ಲ ಅವನು, ಹೋಗದೆ ಹೋದ್ರೂ ಕೂಡ ಏನಾಗಿ ಇಲ್ಲಿ ವಿಮಾನ ಬಿಟ್ಟು ರಿಲೀವ್ ಆಗಿಬಿಟ್ಟ, ಇಲ್ಲಿ ಅಲ್ಲಿ ಹೋಗ್ತಾ ಇದ್ದಾನೆ. ಅದನ್ನು ಟ್ರಾನ್ಸಿಟ್ ಪೀರಿಯಡ್ ಇದಾಗಷ್ಟೇ. ಈ ದೇಹ ಬಿಟ್ಟು ಇನ್ನೊಂದು ದೇಹ ಹುಟ್ಟೋರು ಕೂಡ ಯಾವ ಫೀಲ್ಡಲ್ಲಿ ಇರ್ತಾನೆ ಅವನೀಗ? ಟ್ರಾನ್ಸಿಟ್ ಪೀರಿಯಡ್. ಬಟ್ ಗುರಿಯಲ್ಲಿ ಇದಾಗಲೇ ಈಗ ಅವನಿಗೀಗ ಅಲ್ಲಿಗೆ ಹೋಗಬೇಕು ಅಂತ ಈಗಾಗಲೇ ಅದೇ ಟೈಪ್ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಭಾಗವತದ ವಿಶೇಷ ಅಂಶಗಳಿವೆಲ್ಲ ಕೂಡ ಇದು ಬಿಟ್ಟು ಬೇರೆ ಕಡೆ ತಿಳ್ಕೊಳ್ಳೋ ಚಾನ್ಸ್ ಇಲ್ಲ. ಆಗಮನೆ ಪ್ರಮಾಣ ಇದಕ್ಕೆ. ಅದೇ ಹೇಳ್ತಿರೋದು ಇಷ್ಟೊತ್ತು ಕೂಡ ಪ್ರತಿ ಜೀವಕ್ಕೂ ಕೂಡ ನೆಕ್ಸ್ಟ್ ಏನಂತ ಗೊತ್ತಾಗುತ್ತೆ. ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ, ಆಗ್ಲಿ ಏನಾಗಿರ್ತಾನೆ ಡೀಲಿಂಗ್ ಆಗ್ಬಿಟ್ಟು. ಇನ್ನು ಏನೋ ಹೇಳ್ತಿರ್ತಾರೆ, ಫೋನ್ ಕೆಳಗಿಟ್ಬಿಡ್ತಾರಲ್ಲ ಆ ಥರ. ಅವು ಏನಾದ್ರು ಕೊಟ್ಟರು ಮತ್ತೆ ರೀಡೈಲ್ ಮಾಡಬೇಕು ಹೊರತು ಭಾಗ ಮಾಡೋಕ್ಕೆ ಆಗೋದಿಲ್ಲ. ಅದಿಟ್ಟ ಅಂದ್ರೆ ಕ್ಲೋಸ್ ಇಲ್ಲಿ, ಡಿಸ್ಕನೆಕ್ಟ್ ಆಗಿದೆ. ಇವರಿಗೆ ಸಂಬಂಧ ಇವರಿಗೆ ಅವ್ರು ಡಿಸ್ಕನೆಕ್ಟ್ ಆಗೋದು ಹೇಳೋದಕ್ಕಾಗೋದಿಲ್ಲ. ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ, ಇದನ್ನು ಯೋಚನೆ ಮಾಡಬೇಕು. ಇಮಿಡಿಯೇಟ್ ದೇಹ ಬರೋದಿಲ್ಲ, ಅದೇ ಅರ್ಥ ಮಾಡ್ಕೊಂಡಿದ್ದು. ಇಮಿಡಿಯೇಟ್ ದೇಹ ಬರೋದಿಲ್ಲ, ಇಮಿಡಿಯೇಟ್ ದೇಹ ಗೊತ್ತಾಗುತ್ತೆ ಅವನಿಗೆ, ಅಲ್ಲಿ ಹೋಗಲೆ ಶುರು ಮಾಡ್ತಾನೆ ಜರ್ನಿ. ಅರ್ಥ ಆಯ್ತಾ? ಪಾಪಕರ್ಮದ ಪ್ರಶ್ನೆ ಅಲ್ಲ, ಅವ್ನು ಏನು ಕರ್ಮ ಇರುತ್ತೋ ಎಲ್ಲ ತಕ್ಕಂತೆ ಬರ್ತಾ ಹೋಗುತ್ತೆ. ಎಲ್ಲ ಕಳ್ಕೊಳ್ಳೋ ಚಾನ್ಸ್ ಇಲ್ಲೇ ಇಲ್ಲ ಪಾಪಕರ್ಮನ. ಎಲ್ಲ ಪಾಪ ಕರ್ಕೊಂಡ್ಬಿಟ್ರೆ ಹುಟ್ಟೋದೇ ಇಲ್ಲ ಮತ್ತೆ ಅವನು. ಗೊತ್ತಾಯ್ತಾ? ಪಾಪಕರ್ಮ ಎಲ್ಲ ಹೋಗ್ಬಿಟ್ರೆ ಮತ್ತೆ ಅವನು ಹುಟ್ಟೋದೇ ಇಲ್ಲ. ಇವತ್ತು ಹುಟ್ಟು ಬಂದಿದ್ದೇವೆ ಅಂದ್ರೆ ಏನಿದೆ ಒಂದು ಗ್ಯಾರಂಟಿ? ಒಂದು ಪಾಪಕರ್ಮ ಇದ್ದೇ ಇದೆ. ಕನಿಷ್ಠ ಹುಟ್ಟೋ ಪಾಪಕರ್ಮಾರೂ ಇದೆ, ಇನ್ನೇನು ಇಲ್ಲದೆ ಹೋದ್ರು ಕೂಡ ಏನಿದೆ ಹುಟ್ಟತಕ್ಕಂಥ ಪಾಪಕರ್ಮ ಆದ್ರೆ ಇದೆ. ಅದು ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಯಾರಿಗೆ? ಜ್ಞಾನಿಗಳಿಗೆ ಹೋಗುತ್ತೆ, ಸಾಮಾನ್ಯರಿಗೆ ಹೋಗುತ್ತೆ. ಸಾಮಾನ್ಯರಿಗೆ ಹೋಗೋದಿಲ್ಲ, ಜ್ಞಾನಿಗಳಿಗೆ ಹೋಗುತ್ತೆ. ಆದ್ರೆ ಹೋಗೋತ್ತಿಗೆ ಏನಾಗಿರುತ್ತಾಗಲೇ ಇನ್ನೊಂದು ಅಭಿಮಾನ ಗಂಟು ಬಿದ್ದಿರುತ್ತೆ ಅಷ್ಟೊತ್ತಿಗೆ. ಆ ದೇಹಕ್ಕೆ ಅಭಿಮಾನ ಗಂಟು ಬಿಡೋದಂತ ಹೊರಟೋಯ್ತು. ಆ ರೀತಿ ಅದಕ್ಕೆ ನಮ್ಗೆ ಒಳ್ಳೆ ದೃಷ್ಟಾಂತ ಕೊಡೋದ. ಇನ್ನೊಂದು ದೃಷ್ಟಾಂತ ಕೊಡೋದಾದ್ರೆ ಇನ್ನೊಂದು ವಸ್ತ್ರ ಹಾಕೊಳ್ಳೋನು ಏನ್ ಮಾಡ್ತಾನೆ ಈಗ? ಇನ್ನೊಂದು ಹತ್ರ ಉಟ್ಕೊಂಡು ಏನ್ ಮಾಡ್ತಾನೆ? ಇನ್ನೊಂದು ಹತ್ರ ಉಟ್ಕೊಂಡೆ ಅಂತ ಹೇಗೆ ಚೇಂಜ್ ಮಾಡ್ತಾನೆ ಆ ಥರ? ಅರ್ಥ ಆಯ್ತಾ? ಈಗ ಇನ್ನೊಂದು ಹತ್ರ ಉಟ್ಕೊಂಡು ವಸ್ತ್ರಾಂತರ ಆಗೋದಂದ್ರೆ ಏನೀಗ? ವಸ್ತ್ರ ಮೇಲೆ ಇನ್ನೊಂದು ವಸ್ತ್ರ ಉಟ್ಕೊಂಡು ಕಳಿಸ್ತಾನೆ ಆ ಥರ. ಅರ್ಥ ಆಯ್ತಾ? ಈಗ ಸೊ ಇನ್ನೊಂದು ದೇಹ ಸೆಟ್ಲಾಗಿ ದೇಹ ಬಿಡ್ತಾನೆ ಹೊರತು ಹಾಗೆ ಬಿಡೋದಕ್ಕಾಗೋದಿಲ್ಲ. ಹಾ, ಬಹಳ ಸ್ವಾರಸ್ಯ, ಅದು ಯೋಚನೆ ಮಾಡಬೇಕು. ಸ್ವಪ್ನೇ ಯಥಾಪಶ್ಯತಿ ದೇಹ ಮೀದೃಶ್ಯಂ ಮನೋರಥೇ ನಾಭಿ. ಅದು ಒದ್ದೆ ಬರ್ತಾ ಬಿಟ್ಟು ಮಂಡ ಬಟ್ಟೆ ಉಟ್ಕೊಳ್ಳೋದಿಲ್ವಾ? ಅರ್ಥ ಆಯ್ತಾ? ಈಗ ಎಷ್ಟು ಕ್ಲಿಯರ್ ಆಗಿ ಕಾಣುತ್ತೆ. ಆ ಕ್ಲಿಯರಾಗಿ ಹೇಗೆ ವಸ್ತ್ರದ ಮೇಲೆ ಉಟ್ಕೊಂಡ್ಬಿಟ್ಟು ಹೇಗೆ ಚೇಂಜ್ ಮಾಡ್ತಾನೋ ಅದೇ ರೀತಿಯಲ್ಲಿ ದೇಹ ಇಟ್ಟೊಂದು ದೇಹ ಇಟ್ಕೊಂಡೇನೆ ದೇಹ ಬಿಡ್ತಾನೆ. ಅದು ಬಹಳ ಸ್ಪಷ್ಟ ಆಗಿ ಸ್ವಪ್ನೇ ಯಥಾಪಶ್ಯತಿ ದೇಹ ಮೀದೃಶ್ಯಂ ಮನೋರಥೇ ನಾಭಿ ನಿವಿಷ್ಟ ಚೇತನಃ ದುಷ್ಟಶ್ರುತಾಭ್ಯಾಂ ಮನಸಾನು ಚಿಂತಯನ್ ಪ್ರಪದ್ಯತೆ ತತ್ ಕಿಮಪಿ ಹ್ಯಪಸ್ಮೃತಿ ಯಥೋ ಯಥೋ ಧಾವತಿ ದೈವಚೋದಿತಂ ಮನೋವಿಕಾರಾತ್ಮಕಮಾತ್ಮ ಪಂಚಸು ಗುಣೇಶು ಮಾಯಾ ರಚಿತೇಷು ದೇಹ್ಯಸೌ ಪ್ರಪದ್ಯಮಾನಃ ಸಹ ತೇನ ಜಾಯತೆ. ಮುಂದೆ ಹೇಳ್ತಾರೆ. ಏತದೇ ವಿವೃಣೋತಿ ಯಥೋ ಯಥೋ ಧಾವತಿ ದೈವ ಚೋದಿತ ಮನಃ. ದೇವರು ಯಾಕಡೆ ಮಾಡ್ತಾನಂತೆ, ಮನಸ್ಸನ್ನು ಆ ಕಡೆಗೆ ಎಡಿಸ್ತಾನಂತೆ. ಅದನ್ನೇ ವಿಷ್ಣು ಮಾಯಾ ತದಾ ದೇಶ ಮನೋಬಾಹ್ಯಂ ಕರೋತಿ. ಭಾಷೆಯಲ್ಲಿ ಆಚಾರ ಹೇಳ್ತಾರೆ, ಏನೇ ಪ್ಲಾನ್ ಮಾಡ್ಕೊಂಡಿದ್ರು ಕೂಡ ಇವನ ಕರ್ಮ ಯಾವುದು ತಕ್ಕದ್ದು ಡಿಸೈಡ್ ಮಾಡಿರ್ತಾರೆ. ಇವನು ಹೇಗೆ ಎಲ್ಲಿ ಸೀಟು ಅಂತ ನಾವು ಡಿಸೈಡ್ ಮಾಡ್ಕೊಂಡಾಗಿಲ್ಲ, ಎಕ್ಸಾಮ್ ಅಲ್ಲಿ ಏನು ಮಾಡಿರ್ತಾರೆ ಅವರೇ ಡಿಸೈಡ್ ಮಾಡಿರ್ತಾರೆ. ಇವನು ಇವನೇ ಡಿಸೈಡ್ ಮಾಡಿ ಎಲ್ಲರೂ ಅದೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲ ವಿಂಡೋ ಪಕ್ಕದಲ್ಲೇ ಕೊಡಬೇಕು, ಇವ್ರು ಕರ್ಕೊಂಡ್ಬಿಟ್ರೆ ಅವೆಲ್ಲ ಆಗೋದಿಲ್ಲ. ಅದು ಡಿಸೈಡ್ ಮಾಡಿಬಿಡ್ತಾರೆ. ದೇವ್ರು ಡಿಸೈಡ್ ಆ ತಕ್ಕಂತೆ ಏನು ಮಾಡ್ತಾನೆ ಇವನ್ನ, ಆ ತಕ್ಕಂತೆ ಮನಸ್ಸು ಆತೆ ಪ್ರೇರೇಪಣೆ ಮಾಡ್ತಾನೆ. ಯಥೋ ಯಥೋ ಧಾವತಿ ದೈವ ಚೋದಿತಂ ಮನಃ. ಅದಕ್ಕೆ ದೇವಯೋನ ಪ್ರಚೋದನೆ ತೀಲೆ ಅಂತಿದ್ರೆ ಎಲ್ಲಿ ಪ್ರಚೋದನೆ ಮಾಡ್ತಾನೆ? ಅದಕ್ಕೆ ಇನ್ನೊಂದು ಹುಟ್ಟಿಗೂ ಗಾಯತ್ರಿ ಮಂತ್ರ ನಮಗೆ ಬೇಕು. ಇನ್ನೊಂದು ಸರಿಯಾದ ರೀತಿ ಜನ್ಮ ಬರಬೇಕಾದ್ರೂ ಕೂಡ ಏನು ಮಾಡ್ಬೇಕು ನಾವಾಗ? ದಿಯೋಯೋನ ಪ್ರಚೋದಯ. ಒಳ್ಳೆ ನಿನ್ನ ಧ್ಯಾನ ಮಾಡತಕ್ಕೆ ಅರ್ಹವಾದ ದೇಹನೇ ಬರಹಾಗಿ ಪ್ರಚೋದನೆ ಮಾಡು, ಅಂತಂಥ ಕರ್ಮಗಳನ್ನೇ ಮಾಡಿಸು ಅಂತ ಕೇಳಬೇಕಾಗ. ಮತ್ತೆ ಹೇಳ್ತಾರೆ, ಮತ್ತೆ ಹೇಳಿರ್ತಾರೆ ಇಂಥ ಸೀಟ್ ಕೇಳು ಸ್ಪೆಸಿಫಿಕ್ ಆಗಿ ಅಂತೇಳಿ. ಅದು ಚಾಯ್ಸ್ ಇದ್ದ ಕೊನೆ ಕೊನೆಗೆ ಹೋದ್ರೆ ಯಾವಾಗ ಸಿಗೋದಿಲ್ಲ. ಈ ಬಡ ಎಂಟ್ರ ಸ್ಟ್ಯಾಂಡಿಂಗ್ ಸಿಕ್ಕರೆ ಪುಣ್ಯ ಅಂತಿರ್ತಾರೆ, ಅದು ಮುಖ್ಯ ಅಲ್ಲ. ಎಲ್ಲಿನ ಅಡ್ವಾನ್ಸ್ ಪಡಿಸಿದಾಗ ಏನಾಗುತ್ತೆ? ಅಂತ ದುಡ್ಡು ಇರ್ಬೇಕಾದ್ರೆ ಸುಮ್ಮನೆ ಅಡ್ವಾನ್ಸ್ ರಿಸರ್ವ್ ಮಾಡಿಬಿಡ್ತಾರೆ, ತಕ್ಕಂತೆ ಏರ್ಪಾಡು ಮಾಡ್ಕೋಬೇಕು. ಅಲ್ಲಿ ಧನದಿಂದ ಹೇಗೆ ಸಾಧನೆನೋ ಇಲ್ಲಿ ಜ್ಞಾನದಿಂದ ಸಾಧನೆ. ಲೌಕಿಕ ಸಾಧನೆಗೆಲ್ಲ ಏನು ಬೇಕು? ಧನ ಬೇಕು. ಆಧ್ಯಾತ್ಮಿಕ ಸಾಧನೆಗೆ ಏನು ಬೇಕು? ಜ್ಞಾನ ಬೇಕು. ಇಲ್ಲದವರು ಸಾಧನೆ ಮಾಡೋಕ್ಕಾಗೋದಿಲ್ಲ, ಬರೀ ಬಾಯಿ ಹೇಳಿದ್ರೆ ಕೆಲಸ ಆಗೋದಿಲ್ಲ. ವಿಕಾರಾತ್ಮಕಂ ಆತ್ಮಪಂಚ ಮನೋ ವಿಕಾರಾತ್ಮಕಂ ಆತ್ಮಪಂಚಸು ಗುಣೇಶು ಮಾಯಾ ರಚಿತೇಶು ದೇಹ್ಯಸೌ ಪ್ರಪದ್ಯಮಾನ ಸಹ ತೇನ ಜಾಯತೆ. ಯಾವುದು ಐದು ಅಂದರೆ ಐದು ಇಂದ್ರಿಯಗಳಿದೆಯಲ್ಲ ಅದು ಸರ್ವ ಸಾರ್ವಭಕ್ತಿಗತ ವಚನಾಪ್ತತಿ ಅಥವಾ ಯತ್ರ ಯತ್ರ. ಇದು ಇಂಪಾರ್ಟೆಂಟ್. ಯಥ ಯತ್ರ ಶಬ್ದಕ್ಕೆ ಏನಂತ ಅರ್ಥ ಮಾಡಿದ್ರು? ಯತ್ರ ಯತ್ರ ಅಂತ ಅರ್ಥ. ಯಥೋ ಯಥೋ ನಿಸ್ಸರತಿ ಅಂತ ಹೇಳಿದ್ರೆ ಭಗವದ್ಗೀತೆಯೊಳಗೆ ಯಥ ಶಬ್ದಕ್ಕೆ ಏನಂತ ಅರ್ಥ? ಯತ್ರ ಯತ್ರ ಅಂತ ಅರ್ಥ. ಸಾರ್ವವಿಭಕ್ತಿಕ ತಸಿ ತಹ ಅಂಬೋದಕ್ಕೆ ಏನಂತ ಅರ್ಥ ಮಾಡಬೇಕು? ಯಾವ ವಿಭಕ್ತಿ ಬೇಕಾದ್ರೂ ಮಾಡಬಹುದು, ರೆಲೆವೆಂಟ್ ಆಗಿ. ಯಥೋ ಧರ್ಮ ತಥೋ ಜಯ ಅಂತಿದೆ ಮಹಾಭಾರತದ ವಾಕ್ಯ. ಯಥೋ ಧರ್ಮ ತಥೋ ಜಯ ಅದಕ್ಕೇನರ್ಥ? ಯತ್ರ ಧರ್ಮ ತತ್ರ ಜಯ ಅಂತ. ಯತ್ ಶಬ್ದಕ್ಕೆ ಏನಂತ ಅರ್ಥ ಆಯಿತು? ಸಪ್ತವಿಭಕ್ತಿ ಅರ್ಥ ಆಯಿತು. ಯಾಕೆ? ಸಾರ್ವವಿಭಕ್ತಿಕ ತಸಿ ರೀತಿ ವಚನಾತ್ ಯಥೋ ಯಥೋ ಯತ್ರ ಯತ್ರ ವಿಪ್ಸಾತು ವಿಷಯಾಣ ಬಾಹುವಿದ್ಯಾ. ಮತ್ತೆ ಯತ್ರ ಅಂದ್ರೆ ಸಾಕಲ್ಲ, ಯತ್ರ ಯತ್ರ ಅಂತ ಯಾಕೆ ಎಡಿಸತ್ತೆ ಯಾಕೆ ಹೇಳಿದ್ರು ಅಂದ್ರೆ ವಿಷಯಾಣ ಬಾಹುವಿದ್ಯಾ ಅನೇಕ ವಿಷಯಗಳಿರೋದ್ರಿಂದ ಆ ರೀತಿಯಾಗ ದಿಹ್ವೈಕತೆ ಹೆಚ್ಚುತ ವಿಕರ್ಷತೆ ಮಹಾವಿತೃಪ್ತ ಪ್ರಹ್ಲಾದರ ಹೇಳ್ತಾರಲ್ಲ, ನಾಲಿಗೆ ಒಂದ್ ಕಡೆ ಹೇಳುತ್ತೆ ಕಣ್ಣು ಒಂದ್ ಕಡೆ ಹೋಗುತ್ತೆ ಇರೋದ್ರಿಂದ ಯತ್ರ ಯತ್ರ ಅಂತ ಹೇಳಿದ್ರು. ಮಾಯಾ ರಚಿತೇಶ್ವಸ್ತಿ ಸಪ್ತಮಿ ಷಷ್ಠಿ ಅರ್ಥೇ ಮಾಯಾ ರಚಿತೇಶು. ಎಂಥವೆಲ್ಲ ಕೂಡ ಮಾಯಾ ರಚಿತೇಶು ಭಗವತ್ ಸಂಕಲ್ಪದಿಂದ ಸೃಷ್ಟವಾಗಿರೋದು ಕಾವು ಇದಲ್ಲ. ಈ ರೀತಿ ತಿಳ್ಕೊಬಾರ ಮತ್ತೆ ಅದ್ವೈತಿಗಳು ಮಾಯ ಅಲ್ಲ. ಇದು ಭಗವತ್ ಇಚ್ಛೋದ್ಭೂತಿಯ ಪ್ರಕೃತಿ ನಿಮಿತ್ತಾನಾಂ ಇತ್ಯರ್ಥ. ಪ್ರಕೃತಿಯ ರೇಖತ್ವೇನ ಸೃಷ್ಟೇ ನಾನಾವಿಧ್ಯಂ ಕಥಂ. ಪ್ರಕೃತಿ ಒಂದು ಅಂದ ಮೇಲೆ ಸೃಷ್ಟಿಯಾಗಿ ಬೇರೆ ಆಗುತ್ತೆ ಅಂದ್ರೆ ಗುಣೇಶು ಗುಣಗಳು ಬೇರೆ ಇದೆ, ಕಾರ್ಯಕಾರಣ ಅಭೇದ. ಆತ್ಮಪಂಚಸು ದೇವ ಗಂಧರ್ವ ಪಿತೃ ಮನುಷ್ಯ ಅಸುರ ಭೇದೇನ ಪಂಚಾನಾಮಾತ್ಮನಾಂ ದೇಹಾನಾಂ ಮಧ್ಯೆ ದೈವೇನ. ದೈವ ದೇಹ, ಗಂಧರ್ವ ದೇಹ, ಪಿತೃದೇಹ, ಮನುಷ್ಯ ದೇಹ, ಅಸುರ ಭೇದ ಅಂತ ಐದು ದೇಹಗಳು. ಅದರಲ್ಲಿ ದೈವೇನ ಚೋದಿತ ದೇವರು ಯಾವ ಕಡೆ ಪ್ರೇರೇಪಣೆ ಮಾಡ್ತಾನಲ್ಲ ಮನಸ್ಸು ಆ ಕಡೆಗೆ ಹೋಗುತ್ತೆ. ದೇಹ್ಯಸು ಪ್ರಪದ್ಯಮಾನ ಸಹ ತೇನ ಜಾಯತೆ. ಅದನ್ನು ಹೊಂದಿದವನು ಆ ದೇಹದ ಸಮೇತನೇ ಹುಟ್ಟಿ ಬರ್ತಾನೆ. ಕೆಲಸ ಆಗಬೇಕಾಗಿದೆ, ದುಷ್ಟ ಟರ್ಕ್ ಕೊಡೋದಿಲ್ಲ ಅಂತಿರ್ತಾನೆ. ಅಯ್ಯೋ ಅಪ್ಪ ಇಡೀ ಇದು ಕೂತಿರ ಹತ್ತುವರೆಗೆ ಹೋದ ಐದುವರೆಗೆ ಕೂತಿರ್ತಾನೆ. ಅದಾಗೋದಿಲ್ಲ ಯಾಕೆ ಕೂತೀರಿ ಅಂದ್ರೆ ಏನಾರ ಮಾಡಿ ಮಾಡ್ಸೋಣ ಅಂತ ಹೇಳಿ. ಕೆಲಸ ಆಗಬೇಕು ಅಂತಿದ್ದೆ. ಅದು ಕ್ವಶನ್ ಆಫ್ ಲೈಫ್ ಅಂಡ್ ಡೆತ್ ಇದು. ನೀನು ಮಾತು ಕೇಳಿದ್ರೆ ಕೊಂದ್ಕೊಂಡೋಗ ಅಂತ ಹೇಳಕ್ಕಾಗತ್ತಾ? ನಿನ್ ಮಾತು ಕೇಳಿದ್ರೆ ದಯೋಗ್ಯ ನೀನು ಕೊಂದ್ಬಿಡು ನೋಡಬೇಡ ಅಂತ ಹೇಳಕ್ಕೆ ಆಗ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ಏನ್ ಮಾಡ್ತಾನಾತ? ನಮಗೆ ಗೊತ್ತು ಅವನ ಕೆಲಸ ಯಾರು, ಆದ್ರೂ ಏನ್ ಮಾಡ್ತೇವೆ? ಆದಷ್ಟು ಪ್ರಯತ್ನ ಪಡ್ತೇವೆ. ವಸ್ತೇವ ತುಂಬಾ ಪ್ರಯತ್ನ ಪಡ್ತಾನೆ. ಹೆಂಡತಿನ ಉಳಿಸಿಕೊಳ್ಳೋ ಜವಾಬ್ದಾರಿ ಆತನಿಗಿದೆ. ಈಗ ಬ್ಲಾಕ್ ಟಿಕೆಟ್ ಸಿನಿಮಾ ಟಿಕೆಟ್ ಇಲ್ಲ ಅಂತ ಗೊತ್ತಿರ ಏನ್ ಮಾಡ್ತಾನೆ ಅವನು? ಹೌಸ್ ಫುಲ್ ಬೋರ್ಡ್ ಹಾಕಿರ್ತಾನೆ, ಸ್ಟಿಲ್ ಬಗ್ಗೆ ನೋಡ್ತಾ ಇರ್ತಾನೆ. ಅಕಸ್ಮಾತ್ ಯಾರು ಹೋದ್ರೆ ಹೋಗ್ಬೇಕು ನೋಡ್ತಾ ಇರ್ತಾನೆ. ಅವ್ರು ಬ್ಲಾಕ್ ಮತ್ತೆ ಬ್ಲಾಕ್ ಇಲ್ಲ ಅಂದಿರ್ತಾನೆ, ಮತ್ತೆ ಈ ಕಡೆ ಮತ್ತೆ ಬರ್ತೇನೆ ಒಂದ್ ಕಡೆಯಿಂದ. ಯಾಕೆ ಸಿನಿಮಾ ಹೋಗ್ಲೇಬೇಕಾಗಿದೆ ಅವನಿಗೆ. ಅದಕ್ಕೆ ಎಷ್ಟು ವಿಶ್ವ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅವನಿಗೆ? ಪಾಪ ಹೆಂಡತಿರು ಉಳಿಸ್ಕೋಬೇಕಾಗಿದೆ. ಅದಕ್ಕೆ ಇಷ್ಟು ಉಪದೇಶ ಮಾಡ್ಬೇಕಾಗಿದೆ. ಪ್ರಯತ್ನ ಮಾಡೋದು ಕೇಳಿದ್ರೆ ಸರಿ, ಇಲ್ಲೋದ್ರಿಲ್ಲ. ಪ್ರಯತ್ನ ಮಾಡ್ಬೇಕು ತಾನೆ. ನಾವೆಲ್ಲ ಅಂದ್ಕೊಂಡು ಬಿಟ್ಬಿಡ್ತೀವಿ ಈಗಾಗ್ಲೇನೆ. ಎಷ್ಟು ಗ್ಯಾರಂಟಿ ಇಲ್ಲ ಅಂದ್ರೆ ಟ್ರೈ ಮಾಡ್ತಾನೋ ಇಲ್ಲ? ದುಷ್ಟ ಇದೆ ಆಮೇಲೆ ಸಿಸ್ಟರ್ ಎಷ್ಟೇ ಸಿಗ್ತಾರೆ, ದುಷ್ಟರು ತರ ತರ ಮಾಡ್ತಾರೆ. ಬೈಕೊಂಡು ಅವ್ರು ಬ್ಲಾಕ್ ಕಾರ್ಡ್ ಕೊಟ್ಟು ಪಾಪಿಷ್ಟ ಕೊಳಗು ಕೊಟ್ಟ ಅಂತ ಬೈಕೊಂಡು ಹೋಗ್ತಾರೆ. ಪಾಪಿಷ್ಟ ಅಂತಾರೆ ಬೈಯೋದು. ಮಾ ಉಪಕಾರ ಮಾಡೋದು ಹೇಳೋದಿಲ್ಲ, ನಿರ್ವಹ ಇಲ್ಲ. ಮತ್ತೆ ಆ ಕೆಲಸ ಮಾಡದೆ ಹೋದ್ರೆ ಲೀವಿಗೆ ಅಪ್ಪ ಅಣ್ಣ ಅಂತ ಹೇಳ್ತಾರೆ, ಸಾರ್ ಅದು ಕೂತಿರ್ತಾನೆ, ಕೊನೆಗೂ ರ್ಯಾಸ್ಕಲ್ ಕೊರೆಗೂ ಕೊಟ್ಬಿಟ್ಟ ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಅವನಿಗೆ ಬಾ ಯೋಗ್ಯ ಅಂತಾನೆ ತಿಳ್ಕೊಂಡಿಲ್ಲ ಅವನು. ನಾವೆಲ್ಲ ವ್ಯವಹಾರ ಮಾಡ್ತಿರೋದು ಅದೇ ರೀತಿನೇ. ಆದ್ರಿಂದ ಅವನೇ ಯಾಕೆ ಕೇಳ್ಬೇಕು ಅವ್ರು ಹಾಗೆ ನಿರ್ಮಾಪದ ಎಷ್ಟಪ್ಪ ಆಗಿರೋ ಈಗಾಗಲೇ? ಎಷ್ಟು ಕಡೆ ಕಾಲು ಹಿಡಿದಿಲ್ಲ, ಯಾರು ಕಾಲು ಹಿಡಿದಿರೋದಿಲ್ಲ? ಅದು ವಿಚಾರ ಬೇರೆ. ಭೃಗಶಿಗಳು ಮಾತು ಕೇಳ್ತಾರೆ, ಇವ್ರ ಮಾತು ಭೃಗಶಿಗಳು ಇವರು ದೊಡ್ಡವರು ಇದ್ದಾರೆ, ಯೋಚನೆ ಇಲ್ಲ ಹೊಸದೇವರಿಗಿಂತ ಮೇಲಿತಾರೋ. ಜ್ಯೋತಿರ್ಯಥ ಇವೋದಕ ಪತ್ ಏನಿದೆ ಪಾರ್ಥಿವೆಷ್ಟೋದ ಏನ ಯಾರಿಗೆ ಅಲ್ಲ, ಅವನು ಬಾಡಿ ಅಂತದ್ದು ಕ್ಲಾಸಲ್ಲಿ ಕೂತಿದ್ದಾನೆ, ಅವನು ಅಯೋಗ್ಯ ಇರಬಹುದು. ಅವನು ಸೆಲೆಕ್ಟ್ ಮಾಡಿ ಕೂಡಿಸಿದ ಕಾಲಕ್ಕೆ ಏನರ್ಥ, ಈಗ ಈಜ್ ಎ ಸ್ಟೂಡೆಂಟ್ ಅರ್ಥ ಆಯ್ತಾ, ಈಜ್ ಎ ಸ್ಟೂಡೆಂಟ್ ಅಷ್ಟೇ. ಮೇಸ್ಟ್ರಿಗೆ ಗೊತ್ತು ಫೇಲ್ ಆಗ್ತಾನೆ ಅಂತ ಗೊತ್ತಿರಬಹುದು, ಅಲ್ಲಿ ಪ್ರಶ್ನೆಗೆ ಉತ್ತರ ಕೊಡಬೇಕು ಅವನೀಗ, ಅವನಿಗೆ ಅರ್ಥ ಆಗುತ್ತೆ ಬಿಡುತ್ತೋ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಕರ್ತವ್ಯ. ಅವನೇನು ಮಾಡ್ತಾನೆ, ಅವ್ನು ಹೇಳೇ ಇಲ್ಲ ಶುರು ಮಾಡ್ತಾನೆ, ಎಷ್ಟು ಪಾಠನೇ ಮಾಡಲಿಲ್ಲ ನನಗೆ ಅಂತ. ಆತ ಕೆಲವು ಹುಡುಗರು ಹೇಗಿರ್ತಾರೆ ಗೊತ್ತಾ, ಕ್ಲಾಸ್ ಚಕ್ರ ಹೊಡೆಯೋರು ಮೇಷ್ಟು ಬರೋರಿಗೆ ಕಾಯ್ತಿರ್ತಾರೆ, ಯಾಕೆ ಚಕ್ರ ಹೊಡೆದು ಸಾರ್ಥಕ ಆಗಬೇಕು ಅವರಿಗೆ. ಮೇಷ್ಟೇ ಬರದೆ ಹೋಗ್ಬಿಟ್ಟು ಚಕ್ರ ಹೊಡೆದು ಆಗೋದೇ ಇಲ್ಲ ಗೊತ್ತಲ್ಲ, ಮೇಷ್ಟು ಬರಬೇಕು ಈ ಕಡೆ ಓಡ್ಬೇಕು ಆಮೇಲೆ ಅವರು ತಿಳಿತಾ. ಆ ರೀತಿ ಕೆಲವು ಹುಡುಗರು ಇರ್ತಾರೆ, ನಾವು ಎಲ್ಲ ಹುಡುಗರು ಸಿಕ್ಕಿದ್ದಾರೆ ನಮ್ಗೆ ಎಲ್ಲ ಟೈಪು, ಎಷ್ಟು ಕ್ಲಾಸ್ ಇರ್ತಾರೆ ಅಂತ ಹೇಳ್ತಾರೆ. ಆ ಉದ್ದೇಶ ಏನಂತ ಕೇಳಿದ್ರೆ, ಕ್ಲಾಸ್ ತೊಗೊಳ್ಳೋದು ಕ್ಲಾಸ್ಗೆ ಹೋಗಿ ಇನ್ನೊಂದು ಕಡೆ ಮನೆಗೆ ಹೋಗ್ತಾನೆ. ಆಮೇಲೆ ಅವನು ಕ್ಲಾಸಿಗೆ ಈ ಕಡೆ ಹೋಗಿಬಿಟ್ಟು ಅವ್ರು ಕಸ್ಮಾತ್ ಕ್ಲಾಸ್ ತೊಗೊಳೋದಲ್ಲ ಪ್ರಿನ್ಸಿಪಾಲ್ ಚಾಡಿ ಹೇಳ್ತಾನೆ, ಹೋಗಿ ಕ್ಲಾಸ್ ತೊಗೊಂಡು ನೋಡಿ ಸರ್ ಅವರು ಅಂತ. ಅರ್ಥ ಆಯ್ತಾ? ಈಗ ಅವನು ಕ್ಲಾಸಿಗೆ ಬರೋ ಉದ್ದೇಶ ಇಲ್ಲ, ಇವನು ಸಿಗ್ಸಕ್ಕೆ ಸಾಧ್ಯ ಉಂಟು ನೋಡ್ತಾನೆ. ಇವತ್ತು ಕ್ಲಾಸ್ ತೊಗೊಂಡಿಲ್ಲ ಇವರು, ನಮ್ಮ ಕ್ಲಾಸ್ ಭಾಳ ಲಾಸ್ ಆಯಿತು ಅಂತ ಹೇಳಿಬಿಟ್ಟು ತನ್ನ ಬೆಳೆ ಬೇಸರ ಟ್ರೈ ಮಾಡ್ತಾನೆ, ಇವ್ರು ಬ್ಲ್ಯಾಕ್ ಮೇಲ್ ಮಾಡೋ ರೀತಿ ಟ್ರೈ ಮಾಡ್ತಾನೆ. ಅರ್ಥ ಆಯ್ತಾ? ಅವನ ಉದ್ದೇಶ ಕ್ಲಾಸ್ಗೆ ಹೋಗೋದಿಲ್ಲ, ಬಟ್ ಇವ್ರು ತಪ್ಪು ಮಾಡಿಸ್ಬೇಕಾದ್ರೆ ಕಾಯ್ತಾ ಇರ್ತಾನೆ. ಅದರಿಂದ ಅನೇಕ ರೀತಿಯಲ್ಲಿ ಇರೋದ್ರಿಂದ ತಪ್ಪಿಸೋದ್ರೆ ಏನು ಮಾಡ್ಬೇಕು, ಇವರು ಕಂಸ ರಾಕ್ಷಸ ರೂಪದಲ್ಲೇ ಇದ್ದಿದ್ರೆ ಹೇಳೋ ಪ್ರಸಂಗ ಬರ್ತಿರಲಿಲ್ಲ, ರಾಕ್ಷಸ ರೂಪದಲ್ಲಿದ್ದರೆ ಹೇಳೋ ಪ್ರಸಂಗ ಬರ್ತಿರಲಿಲ್ಲ. ಯಾವ ರೂಪದಲ್ಲಿದ್ದ ಅವನು? ಈಗ ರಾಜ ರೂಪದಲ್ಲಿದ್ದ, ಅವನು ಹೇಳಲೇಬೇಕಾಗಿದೆ. ಪಕ್ಕದ ಕ್ಲಾಸ್ನಲ್ಲಿ ಪಾಠ ಮಾಡಬೇಕಾಗಿಲ್ಲ, ತನ್ನ ಕ್ಲಾಸಲ್ಲಿ ಪಾಠ ಮಾಡಲೇಬೇಕಲ್ಲ. ಹಾಗೆ ಇದೇ ಕೇಸ್ ನೋಡಿ, ಈಗ ಅವನು ಇದ್ದಿದ್ದ ರಾಜ ಇದಾಗಿಬಿಟ್ಟಿದ್ದ, ಅವನು ಏನಾಗಿದ್ದ ರಾಕ್ಷಸ ದೇಹದಲ್ಲಿದ್ದ ಅವನು. ಆ ಕಾಲಕ್ಕೆ ಅವನೇನು ಮಾಡ್ತಾರೆ, ಬ್ರಾಹ್ಮಣ ಹೆಂಡತಿ ತಿಲ್ಲಕ್ಕೆ ಅಂತ ಹೋದಾಗ ಎಷ್ಟು ಉಪದೇಶ ಮಾಡೋದಿಲ್ಲ ಆತನಿಗೆ, ಗೊತ್ತಾಯ್ತಲ್ಲ ಎಷ್ಟು ಉಪದೇಶ ಮಾಡ್ತಾಳೆ ಪಾಪ. ಆದ್ರೆ ಕೇಳೋದು, ರಾಕ್ಷಸ ದೇಹದಲ್ಲಿದ್ದವನಿಗೆ ಕೂಡ ತನ್ನ ಗಂಡನ ಉಳಿಸ್ಕೋಬೇಕು ಅಂತ ಆಕೆ ಟ್ರೈ ಮಾಡಿಲ್ದೋ, ತನ್ನ ಹೆಂಡತಿನ ಉಳಿಸ್ಕೋಬೇಕು ಈಗ ಟ್ರೈ ಮಾಡ್ತಾ, ಏನು ತಪ್ಪಲ್ಲ. ಆ ಪ್ರಯತ್ನಕ್ಕೆ ಮಾಡಲಿಲ್ಲ ಅಂತ ಆಗಬಾರ್ದು. ಕೊನೆಗೆ ಯತ್ನೇ ಕೃತೆ ಯದಿನ ಸಿದ್ಧತಿ ಗೋತ್ರ ದೋಷ, ಪ್ರಯತ್ನ ಮಾಡಿ ಸಿದ್ಧವಾಗದ್ರೆ ದೋಷ ಇಲ್ಲ, ಪ್ರಯತ್ನನೇ ಮಾಡಲಿಲ್ಲ ಅಂತ ಆಗಬಾರ್ದು. ಬಿ ಡಿ ಎಸ್ ಏಟ್ ಎಷ್ಟೇ ಅಪ್ಲೈ ಮಾಡ್ತಿರ್ತಾರೆ, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಫೋರ್ತ್ ಟೈಮ್ ಅಂತ ಟೈಮ್ ಮಾಡ್ತಾ ಇರ್ತಾರೆ. ಕೊನೆವರೆಗೂ ಯಾಕೆ ಬಂದರೆ ಸರಿ, ಬರೆದವರು ಇದೆ ಅಪ್ಪಡೆ ವಾಪಸ್ ಬರುತ್ತೆ, ಮತ್ತೆ ಟ್ರೈ ಮಾಡ್ತಾರೆ. ಆ ಥರ ಹೇಗೆ ಆಶೆ, ಸಣ್ಣ ಪುಟ್ಟ ವಸ್ತುವಿಗೆ ಆಶೆ ಮುಟ್ಕೊಂಡಿರ್ತಾನೆ, ಪಾಪ ಹೆಂಡತಿನ ಕಾಪಾಡ್ಕೋಬೇಕಾಗಿದೆ, ಅದಕ್ಕೆ ಆ ಮಾತಾಡ್ತ. ಜ್ಯೋತಿರ್ಯಥೈವ ಉದಕ ಪಾರ್ಥಿವೇಶು ಅಧ ಸಮೀರ ವೇಗಾನುಗತಂ ವಿಭವ್ಯತೆ ಏವಂ ಸ್ವಮಾಯಾ ರುಚಿತೇಷ್ವಸೌ ಕುಮಾನ್ ಗುಣೇಶು ರಾಗಾನುಗತೋ ವಿಮುಹ್ಯತಿ. ಇದರಿಂದ ನಮಗೆ ಗೊತ್ತಾಗೋದಿಷ್ಟು, ವಸುದೇವ ಎಷ್ಟು ದೊಡ್ಡ ಜ್ಞಾನಿಯಾಗಿದ್ದ ಅಂತ ಗೊತ್ತಾಗುತ್ತೆ. ಅದು ಕೃಷ್ಣಾವತಾರ ಹೊಂದಕ್ಕೆ ಯೋಗ್ಯತೆ ಆತನಿಗೆ. ಅರ್ಥ ಆಯ್ತಾ? ಯಾರು ಎ ಬಿ ಸಿ ಡಿ ಎಲ್ಲ ಇದ್ದ, ಪ್ರಹ್ಲಾದ ಸ್ತೋತ್ರ ಕೇಳಿದಾಗ ಎಷ್ಟು ಜ್ಞಾನಿಯಾಗಿ ಉಪಾಸನೆ ಮಾಡ್ದ ಅಂತ ನಮಗೆ ಅರ್ಥ. ಹುಡುಗ ಅಂತ ಹೇಳಿ ದೇವರು ಒಲಿಲಿಲ್ಲ, ಅಂತ ಜ್ಞಾನಿ ಅಂತ ಒಲ್ಲದ. ಇಲ್ಲಿ ವಸುದೇವ ಯಾರೋ ಅಲ್ಲ, ಮಧ್ಯೆ ಬಿಟ್ಟರೆ ಜೀವನ ಉಡಬ ಏನು ಗೊತ್ತಾಯ್ತು ನಮಗೆ. ಅವರು ಗೋವಿಂದ ಸುಂದರ ಕಥಾ ಸುಧಯಾಸ ಅನೃಣ ಆನಂದ ಎನ್ನ ಕೆಲ ಕೇವಲ ಮಿಂದ್ರಿಯಾಡಿ ಎಲ್ಲ ಕೇಳಿದಾಗ ಅಂಥವ್ರಿಗೆ ಆಚಾರ ಮಗನಾಗಿ ಬಿಡ್ತಾರೆ, ಅರ್ಥ ಆಗುತ್ತ. ಇಂಥ ವಸುದೇವನಿಗೆ ಕೃಷ್ಣಾವತಾರ ಮಾಡಿಕೊಂಡು ಯೋಗ ಬಂತು ಅಂದರೆ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ಉಪಯುಕ್ತ ಇದೆ. ವಸುದೇವ ಯಾರು ಬರೀ ರಾಜನಾಗಿ ಯಾವ ರೀತಿ ಇದ್ದವನಲ್ಲ, ಎಲ್ಲ ತಿಳಿದವನು ಅಂತ ಅರ್ಥ. ಹೌದು, ಕಷ್ಟಪಡವತಾರ. ಜ್ಯೋತಿರ್ಯಥೈ ಬೋಧಕ ಪಾರ್ಥಿವೇಶ್ವತಃ ಸಮೀರ ವೇಗಾನುಗತಂ ವಿಭಾವ್ಯತೆ. ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಅಂದರೆ, ನಾನು ಗುಣಾನಾಂ ನಾನಾತ್ವ ಸೃಷ್ಟೇರ್ ವೈಚಿತ್ರ್ಯ ಮಸ್ತು, ಅಂದರೆ ಗುಣಗಳು ಅನೇಕ ಆದ್ದರಿಂದ ಸೃಷ್ಟಿ ವೈಚಿತ್ರ್ಯ ಬಂತು ಅಂತ ಅರ್ಥ. ಏಕಸ್ಯ ಆತ್ಮನೋ ನಾನಾವಿಧ ಪ್ರತೀತಿ ಕಥಮಿತಿ ಶಂಕಾಂ ಸದೃಷ್ಟಾಂತಂ ಪರಿಹರತಿ ಜ್ಯೋತಿರೀತಿ. ಆದರೆ ಒಬ್ಬನೇ ಜೀವ ಅನೇಕ ರೂಪ ಯಾಕೆ ತಗೋತಾನೆ ಅಂದರೆ, ಒಬ್ಬನೇ ಜೀವನದ ಪ್ರಸಂಗ ಅಲ್ಲ ಇದು. ಒಬ್ಬನೇ ಜೀವ ಅನೇಕ ದೇಹ ತಗೊಳ್ತಾನೆ ಹೇಗೆ ಅಂದರೆ, ಅದು ದೃಷ್ಟಾಂತ ಕೊಡ್ತಾನೆ. ಯಥಾ ಅದೋ ಜ್ಯೋತಿ ಆದಿತ್ಯ ಲಕ್ಷಣಂ ಸಮೀರ ವೇಗಾನುಗತಂ ವಾಯುವೇಗ ನಿಮಿತ್ತ ಚಲನೇನ ಅನುಚಲಿತಂ ಔದಕ ಪಾರ್ಥಿವೇಶು ಜಲಪೂರ್ಣ ಶರಾವಾದಿ ಉಪಾಧಿಷು ಪ್ರತಿಬಿಂಬಿತಂ ವಿಭಾವ್ಯತೆ ವಿವಿಧತ್ವೇನ ಭಾವ್ಯತೆ ಛಿನ್ನ ಭಿನ್ನಾದಿ ರೂಪೇಣ ಪ್ರತೀಯತೆ ಏವಮಸೌ ಪುಮಾನ್ ಸ್ವಮಾಯಾ ರಚಿತೇಷು ಪರಃ ಸೋ ಹರಿರುದ್ದಾಮಃ ಇತಿ ವಚನಾತ್ ಸ್ವಸ್ಯ ವಿಷ್ಣೋರಿಚ್ಛೆಯ ರಚಿತೇಷು ಪ್ರತಿಬಿಂಬಿತಃ ಅಶೋಭನೇ ಶೋಭನಾಧ್ಯಾಸೋ ರಾಗಃ ತೇನಾನುಗತಃ ತನ್ಮಯ ಅಂತಃಕರಣೋ ವಿಮುಹ್ಯತಿ ವಿವಿಧಂ ಛನ್ನೋ ಭಿನ್ನೋ ಮೃತೋಸ್ಮೀತಿ ಮೋಹಂ ಅಜ್ಞಾನಂ ಪ್ರತಿಪದ್ಯತೆ. ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಜ್ಯೋತಿ ಯಥಾ ಏವ, ಒಂದು ಸೂರ್ಯ ಇದ್ದಾನೆ ಮೇಲೆ ಅನೇಕ ಸರೋವರಗಳಿದೆ, ಅಥವಾ ನಾವೇ ಒಂದರಲ್ಲಿ ನೋಡ್ತಾ ಇದ್ದೇವೆ. ಈ ಗಾಡಿಗೆ ನೀರು ಶೇಕ್ ಆಯ್ತು, ಅವಾಗ ಯಾಕೆ ಕಾಣ್ತಾನೆ? ಈಗ ಅನೇಕ ಪ್ರತಿಬಿಂಬ ಕಾಣುತ್ತದೆ, ಗೊತ್ತಾಯ್ತು. ಈ ಶೇಕ್ ಆಗ್ತಿ ಅಲೆಗಳೆಲ್ಲ ಏನು ಕಾಣುತ್ತೆ? ಅಲೆಗಳೆಗಳಲ್ಲೂ ಕೂಡ ಪ್ರತಿಬಿಂಬ ಕಾಣುತ್ತೆ. ಇರೋದೊಂದೇ ಬಿಂಬ, ಇರೋದು ಒಂದೇನೆ ಪ್ರತಿಬಿಂಬ, ಒಂದೇ ಪ್ರತಿಬಿಂಬನೇ ಆಕ್ಚುಲಿ ಡಿಸ್ಟಾಲ್ಟ್ ಆಗುತ್ತೆ. ಅದೇ ರೀತಿ ಒಬ್ಬನೇ ಜೀವ, ಅದಕ್ಕೆ ಹೇಳ್ತಾರೆ ಜಾತೋಹಂ ಮೃತೋಹಂ ದುಃಖಿ ಅಹಂ ಸುಖಿ ಅಹಂ ಇತ್ಯಾದಿ ಭಿನ್ನ ಭಿನ್ನ ಅನುಭವಕ್ಕೆ ಒಳಗಾಗ್ತಾನೆ. ಅದು ಇರತಕ್ಕ ಆಕ್ಚುಲಿ ಇರೋದು ಡಿಫೆಕ್ಟ್ ಇಲ್ಲಿ ಆ ಉರುಮೆಗಳೊಳಗೆ. ಸ್ವರೂಪತಃ ಜೀವ ಶುದ್ಧ ಜ್ಞಾನಾನಂದಮಯ. ಇಲ್ಲ ಆಗ್ತಿರೋದೇನೀಗ ಏನೇನೋ ಅನುಭವ ಬರ್ತಾ ಇದೆ. ಅದಕ್ಕೇನು ಕಾರಣ? ಸೂರ್ಯ ಹಾಗೇ ಇದ್ದಾನೆ, ಪ್ರತಿಬಿಂಬ ಒಂದೇ ಇದೆ, ಅದು ಡಿಸ್ಟಾರ್ಟ್ ಆಗಿ ಕಾಣ್ತಾ ಇದೆ. ಅದಕ್ಕೆ ಕಾರಣ ಏನಂತ ಕೇಳಿದರೆ, ವಿಜಿ ತರಂಗಗಳಿಂದ ಅದು ಅನಾಹುತ. ಸಮೀರ ವೇಗಾನುಗತಂ ವಿಭಾಗ್ಯತೆ, ಗಾಳಿಯ ವೇಗದಿಂದ ಅಲೆಗಳು ಶೇಕ್ ಆದಾಗ ಹಾಗಾಗತ್ತೆ. ಅದೇ ರೀತಿಯಲ್ಲಿ ಒಬ್ಬನೇ ಜೀವ ವಿಭಿನ್ನವಾದಂಥ ಅನುಭವಕ್ಕೊಳಗಾಗ್ತಾನೆ. ಏವಂ ಸ್ವಮಾಯಾ ರಚಿತೇಷು ಅಸೌಹುಮಾನ್ ಗುಣೇಶು ರಾಗಾನುಗತೋ ವಿಮಹ್ಯ. ಆದರೆ ಭಗವಂತನ ಇಚ್ಛೆಗೆ ತಕ್ಕಂತೆ ಯಾವ್ಯಾವ ಗುಣಗಳಿಂದ ದೇಹ ಬಂದಿರುತ್ತೋ ಅದಕ್ಕೆ ರಾಗಾನುಗತ ಅದು ಆಸೆಯನ್ನು ಹೊಂದಿದವನಾಗಿ ಮೋಹಕ್ಕೊಳಗಾಗ್ತಾನೆ ಅಷ್ಟೆ. ಯಾವುದಕ್ಕೆ ಇಲ್ಲಿ ಅಲ್ಲೇನಾಯ್ತು? ಈಗ ಬಿಂಬ ಚಲಿಸೇ ಇಲ್ಲ, ಅಲ್ಲಿ ಬಿಂಬ ಚಲಿಸಿಲ್ಲ. ಹಾಗೆ ಆ ಗ್ಯಾನ್ ಚಲಿಸ್ತಾ ಇದೆ, ಈಗ ಉಪಾಧಿ ಚಲಿಸ್ತಾ ಇದೆ, ಉಪಾಧಿ ಚಲಿಸ್ತಾ ಇದೆ. ಉಪಾಧಿ ಚಲಿಸಿದಾಗಲೇ ಏನಾಯ್ತು? ಬಿಂಬದೇಹ ಪ್ರತಿಬಿಂಬಕ್ಕೂ ಉಪಾಧಿಗೂ ಸಂಬಂಧ ಇದೆ. ಗೊತ್ತಾಯ್ತು? ಬಿಂಬ ಚಲಿಸೋದು ಒಂದು ಕಾರಣ, ಆದರೆ ಉಪಾಧಿ ಇನ್ನೊಂದು ಕಾರಣ. ಉದಾಹರಣೆ, ನೀವೇ ಕಣ್ಣು ಮುಂದೆ ನಿಂತ್ಕೊಂಡಿರ್ತೀರಿ, ನೀವು ಶೇಕ್ ಆಗ ಕಣ್ಣಿಗೆ ಹೀಗೀಗ ಏನಾಗುತ್ತಾಗ ಪ್ರತಿಬಿಂಬ ಶೇಕ್ ಆಗ ಹೋಗ್ತಾನೆ. ಸೊ ಬಿಂಬ ಶೇಕ ಪ್ರತಿಬಿಂಬ ಶೇಕ್ ಆಗಲಿಕ್ಕೆ ಎರಡು ಬೇಕು. ಒಂದು ಬಿಂಬನ ಶೇಕ್ ಆಗೋದು ಒಂದು ಕಾರಣ, ಇದು ಕಾರಣ. ಸೂರ್ಯ ಶೇಕ್ ಆಗೋ ಚಾನ್ಸ್ ಇಲ್ಲ, ಸೂರ್ಯ ಶೇಕ್ ಆಗೋದಿಲ್ಲ. ಆ್ಯಕ್ಚುಲಿ ಶೇಕ್ ಪ್ರತಿಬಿಂಬ ಆಗ್ತಾ ಇದೆ ಈಗ. ಏನು ಕಾರಣ ಅದಕ್ಕೀಗ? ಉಪಾಧಿ ಶೇಕ್ ಆಗೋದು ಕಾರಣ. ಆ ದೃಷ್ಟಿಯಿಂದ ದೋಷ ಅಲ್ಲ. ರಾಗಾನುಗತೋ ವಿಮುಹ್ಯತಿ ತಸ್ಮಾನ್ನ ಕಶ್ಯತಿ ದ್ರೋಹಂ ಆಚರೇತ್ ಸ ತಥಾ ವಿಧಃ ಆತ್ಮನ ಕ್ಷೇಮವನ್ವಿಚ್ಛನ್ ದ್ರೋಗ್ಧುರ್ವೈ ಪರತೋ ಭಯಂ. ಒಳ್ಳೆ ಉಪಸಂಹಾರ ಮಾಡ್ತಾನೆ. ತಸ್ಮಾನ್ನ ಕಶ್ಯಚಿತ್ ದ್ರೋಹಂ ಆಚರೇತ್, ಅದಕ್ಕೆ ಯಾರಿಗೂ ದ್ರೋಹ ಮಾಡಕ್ಕೆ ಹೋಗಬಾರ್ದು. ಯಾಕೆ ನಮಗೆ ಸಾವು ಖಚಿತ ಇರಬೇಕಾದ್ರೆ ಇನ್ನೊಬ್ಬರು ದ್ರೋಹ ಮಾಡಿ ಸಂಪಾದನೆ ಮಾಡೋದೇನಿದೆ ನಾವೀಗ ಮಾಡಬಾರ್ದು. ಸ ತಥಾ ವಿಧಃ ಆತ್ಮನ ಕ್ಷೇಮವನ್ವಿಚ್ಛನ್, ಎಲ್ಲರೂ ಈ ರೀತಿ ಇರೋರೆ, ಅದಕ್ಕೆ ಆತ್ಮನ ಕ್ಷೇಮವನ್ವಿಚ್ಛಂ, ತನ್ನ ಒಡಿತನ್ನ ಯೋಚನೆ ಮಾಡಬೇಕೆ ಹೊರತು ಇನ್ನೊಬ್ಬನ ಹಾಳು ಮಾಡೋದನ್ನು ಯೋಚನೆ ಮಾಡಬಾರ್ದು. ದ್ರೋಗ್ಧುರ್ವೈ ಪರತೋ ಭಯಂ, ದೋಗ್ಧ್ರು ಅಂದ್ರೆ ದ್ರೋಹ ಕರ್ತು, ದೋಗ್ಧು ಬೇರೆ ದ್ರೋಗ್ಧ್ರು ಬೇರೆ. ದ್ರೋಹ ಮಾಡುವವನಿಗೆ ಪರತಃ ಭಯಂ, ಭಗವಂತನಿಂದ ಭಯ ಇದೆ, ಪರಲೋಕದಿಂದ ಭಯ ಇದೆ, ಇಲ್ಲಿ ನಮ್ಮಿಂದ ಬಲಶಾಲಿಯಿಂದ ಭಯ ಇದೆ. ಮೂರಿದೆ. ಪರತಃ ಅಂದ್ರೆ ಇನ್ನೊಬ್ಬ, ಇನ್ನೊಬ್ಬ ಏನಾಗಬಹುದು? ನಾವು ಬರೀ ದ್ರೋಹ ಮಾಡಿದ್ವಿ, ನಾವು ಬಲಿಷ್ಠರು, ನಮಗಿಂತ ಬಲಿಷ್ಠ ಇರ್ತಾರೆ, ಅವನೇನ್ ಮಾಡ್ತಾನೆ? ನಮಗೆ ಮಾಡ್ತಾನೆ. ಅವೇನೆ ಪರಲೋಕದ ಭಯ ಇದೆ. ಇನ್ನು ಪರಮಾತ್ಮ ಆಲಿನ್ನಾಲ್, ಅವನಂತೂ ಭಯ ಕೊಡಿಸೇ ಕೊಡ್ತಾನ. ಆದ್ದರಿಂದ ಯಾರಿಗೂ ಕೂಡ ಏನ್ ಮಾಡಬಾರ್ದು? ದ್ರೋಹವನ್ನು ಮಾಡಬಾರದು. ನ ಪ್ರಾಪ್ನೋತಿ, ಅದು ಪರತಃ ಭಯಂ ವಿದ್ಯತೆ ಏವ, ಅದಕ್ಕೆಲ್ಲ ಬರೀತಾರೆ. ಇಲ್ಲಿ ಇಲ್ಲಿ ಏನ್ ಬಂತು? ಸ್ವಮಾಯ ಅಂತ ಪದ ಬಂತು. ಅದ್ವೈತರು ಏನ್ ಮಾಡ್ತಾರೆ? ಸ್ವ ಅಂದ್ರೆ ತನ್ನ ಮಾಯ ಅಂತ ತಿಳ್ಕೊಂಡ್ಬಿಡ್ತಾರೆ. ತನ್ನ ಮಾಯ ಅಲ್ಲ, ಭಗವಂತನ ಮಾಯ ಅಂತ. ಸ್ವಶಬ್ದಕ್ಕೆ ಭಗವಂತ ಅಂತ ಹೇಗೆ ಅರ್ಥ ಮಾಡಿದಿರಿ? ಪರಹ ಸ್ವಹ ಹರಿಹಿ ಉತ್ತಮ ಇತಿ ವಿಷ್ಣು ಗುಹ್ಯಂತೋ ನಾಮ ಗುಹ್ಯಂ ನಾಮಂತೋ ಯೋ ನಾಮತೋ ಯೋ ವೇದ ಮುಚ್ಚತೆ ಸರ್ವಪಾತಕೈ. ಆಚಾರ್ಯ ಕೋಟ್ ಮಾಡ್ತಾರೆ, ಪರಹ ಸ್ವಹ ಹರಿಹಿ ಉದ್ದಾಮ, ಎಲ್ಲ ದೇವರ ಹೆಸರುಗಳು. ಆದ್ದರಿಂದ ಇಲ್ಲಿ ಸ್ವಶಬ್ದಕ್ಕೆ ದೇವರ ಮಾಯೆ ಅಂತ ತಿಳ್ಕೋಬೇಕು ಹೊರತು ನಮ್ಮ ಮಾಯೆ ಅಂತ ಅರ್ಥ ಮಾಡ್ಕೋಬಾರ್ದು. ಪರಸ್ಸೋ ಹರಿರುದ್ದಾಮ ಇದೆ ನಾಮ ಚತುಷ್ಟಯಂ ವಿಷ್ಣೋರ್ ಗುಹ್ಯಂತು ವೇ ವೇ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಇತಿ ಪ್ರಕಾಶಿಕಾಯಾಮ್. ಅಲ್ಲೇನಿದೆ ಪರಹ ಸ್ವಹ, ಇದೆರಡಕ್ಕೂ ಉಪಯೋಗ ಆಯ್ತದೆ. ಪರತಃ ಅಂಬೋದಕ್ಕೂ ಉಪಯೋಗ ಆಯ್ತದೆ. ಪರಹ ಅಂದ್ರೆ ವಿಷ್ಣುತಃ ಅಂತನೂ ಅರ್ಥ. ಈ ಕೊಟೇಶನ್ ಎರಡಕ್ಕೂ ಹೆಲ್ಪ್ ಆಗುತ್ತೆ ಆಚಾರ್ಯ ಕೊಟ್ಟಿದ್ದು. ಇತಿ ಪ್ರಕಾಶಿಕಾಯಾಮ್ ಗುಣಯೋಗ ಮುಖ್ಯತ್ವ ತದುಕ್ತಂ ಸ್ವತಂತ್ರತ್ವಾದ ಮುಖ್ಯತ್ವಾಚ ಸ್ವನಾಮ ವಿಷ್ಣು ರುಚ್ಯತೆ. ಇನ್ನೊಂದು ಪ್ರಮಾಣ ಇದೆ, ಪರಮಾತ್ಮ ಸ್ವತಂತ್ರನಾದ್ರಿಂದ ಸುಖರೂಪನಾದ್ರಿಂದ ಸ್ವ ಅಂತ ದೇವರಿಗೆ ಹೆಸರಿದೆ. ಮುಂದೆ ಹೇಳಿದರು, ದೋಗ್ಧರೀತಿ ಪರತಃ ಪರಲೋಕೆ ದುಃಖ ಲಕ್ಷಣಂ ಭಯಂ ಭವತಿ ಇತಿ ಶೇಷ. ಪರಲೋಕದಲ್ಲಿ ದುಃಖ ಆಗುತ್ತಾದ್ರೆ ಎಂದು ಕೂಡ ಏನ್ ಮಾಡಬಾರದು. ಇಲ್ಲಿ ದುಃಖ ಆದ್ರೆ ಪರವಾಗಿಲ್ಲ, ಪರಲೋಕ ದುಃಖ ಬಹಳ ಕಷ್ಟ. ಎಷ್ಟೋ ಜನ ಇರ್ತಾರೆ, ಭಯಂಕರ ರೋಗ ಇರುತ್ತೆ, ಸತ್ತೋಗ್ಬಿಟ್ರೆ ವಾಸಿ ಅಂತ ತಿಳಿದು ಸತ್ತೋಗ್ತಾರೆ. ಆದರೆ ಇದಕ್ಕಿಂತ ಭಾರಿ ಡೇಂಜರ್, ಈ ದುಃಖಕ್ಕಿಂತ ಯಾವ ದುಃಖ ಅಪಾಯಕರ? ಆ ದುಃಖ ಅಪಾಯಕರ. ಅಲ್ಲಿ ಡ್ಯುರೇಷನ್ ಜಾಸ್ತಿ, ಇಂಟೆನ್ಸಿಟಿ ಜಾಸ್ತಿ. ಇದು ಅನುಭವಿಸಿಡೋದು ವಾಸಿ. ಎಷ್ಟೋ ಜನಗಳು ಕೆಲವೊಮ್ಮೆ ಒಳ್ಳೆಯವರಿಗೆ ಅಲ್ಲಿ ರೋಗಾದಿಗಳು ಬಂದುಬಿಡುತ್ತೆ. ನಾವೇನು ತಿಳ್ಕೊಂಡ್ಬಿಡ್ತೇವೆ, ಒಳ್ಳೆಯವರಿಗೆ ಬಂದುಬಿಡ್ತಾ ಅಲ್ಲಿ ಏನು ಮಾಡೋದು? ಒಬ್ಬನು ದುಷ್ಟ ಗುಂಡ್ಕಲ್ಲಿ ಇದ್ದಾಗಿದ್ದಾನೆ, ಇವನು ಪಾಪ ಶಿಷ್ಟ, ಚಿತ್ರ ವಿಚಿತ್ರ ಹಿಂಸೆ ಪಡ್ತಿದ್ದಾನೆ. ಅದಕ್ಕೇನು ಕಾರಣ ಗೊತ್ತೇನು? ಇವನು ಯೋಗ್ಯ, ದೇವರು ಇಲ್ಲೇ ಅನುಭವ ಸವಾಲು ಬಿಡಿಸಿಬಿಡ್ತಾರೆ. ಅವ್ರು ರಿಸರ್ವ್ ಮಾಡಿದ್ದಾರೆ, ಎಲ್ಲ ಅಲ್ಲಿ ರಿಸರ್ವ್ ಮಾಡಿದ್ದಾರೆ. ಅರ್ಥ ಆಯ್ತು? ದುಷ್ಟನಿಗೆ ಎಲ್ಲಿ ಶಿಕ್ಷೆ ಕಾದಿದೆ? ಅಲ್ಲಿ ಕಾದಿದೆ. ದೇವ್ರು ಇಲ್ಲೇ ಹಾಕೊಡೋದು, ಇಲ್ಲಿ ಕೊಟ್ಟರೆ ಕಡಿಮೆ ಆಗುತ್ತೆ, ಅಲ್ಲಿ ಕೊಟ್ಟರೆ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟರೆ ಕಡಿಮೆ ಆಗುತ್ತೆ, ಅಲ್ಲಿ ಕೊಟ್ಟರೆ ಜಾಸ್ತಿ ಆಗುತ್ತೆ, ಅಲ್ಲಿ ಕೊಡ್ತಾರೆ. ಇಲ್ಲಿವರಿಗೆ ಯಾಕೆ ಕೊಡ್ತಾರೆ? ಕಡಿಮೆ ಮಾಡಿಬಿಡ್ಬೇಕು, ಇಲ್ಲೇ ಕೊಡ್ತಾರೆ. ಅದಕ್ಕೆ ಅನುಭವಿಸಿ ಸಾಯೋದು ಅಂತ ಕರೀತಾರೆ. ಅನುಭವಿಸಿ ಸಾಯೋದು ಒಳ್ಳೇದೇ ಹೊರತು ಪೆಂಡಿಂಗ್ ಇಟ್ಕೊಂಡು ಸಾಯ್ಬಾರ್ದು. ಆತ್ಮಹತ್ಯೆ ಮಾಡ್ಕೊಂಡು ಏನಾಗುತ್ತದೋ, ಅಲ್ಲಿ ಕ್ಯಾರಿ ಓವರ್ ಕೇಸ್ ಆಗಿಬಿಡುತ್ತೆ, ಅಲ್ಲಿಗೂ ಅನುಭವಿಸ್ಬೇಕಾಗುತ್ತೆ ಎಲ್ಲ ಕೂಡ. ಅದ್ರ ಬಗ್ಗೆ ಇಲ್ಲೇ ಅನುಭವಿಸ್ಬಿಡೋದು ಕ್ಷೇಮ. ಇದು ಅರ್ಥ ಮಾಡ್ಕೊಂಡ್ರೆ ಯಾರು ಏನ್ ಮಾಡ್ಕೊಳಕ್ ಹೋಗೋದಿಲ್ಲ, ಆಗ ಆತ್ಮಹತ್ಯೆ ಪ್ರಶ್ನೆ ಬರೋದಿಲ್ಲ. ಎಷ್ಟೇ ಆದರೂ ಕೂಡ ಸ್ಟೂಡೆಂಟ್ ಆಗಿ ಓದೋದ್ರಲ್ಲ ಸುಖ, ಎಲ್ಲೋ ಭಿಕ್ಷೆ ಬೇಡ ಸ್ಥಿತಿ ಬರೋದಿಲ್ಲ ಅವ್ರು. ಸ್ಟೂಡೆಂಟ್ಗೆ ಬಂದು ಓದ್ತಾನೆ ಎಂಬ ಒಂದು ಆಸೆ ಯಾರು ಇರುತ್ತೆ ಕೊನೆ ಪಕ್ಷ, ಅದು ಮಿಸ್ ಮಾಡ್ಕೊಂಡ್ಬಿಟ್ಟಾಗ ಡ್ರಾಪ್ಔಟ್ ಕೇಸ್ ಆಗಬಾರ್ದು ಎಂಬ ದೃಷ್ಟಿ ಇದ್ರೆ ನಮ್ಮ ಪ್ರಶ್ನೆಗೆ ಉತ್ತರನೂ ಆಯ್ತು. ತುಂಬಾ ಜನರಿಗೆ ಇಲ್ಲೇ ದುಃಖ ಅನುಭವಿಸ್ಲಿ ಅಂತ ಪರಮಾತ್ಮ ನಿಮ್ಗೆ ಶಿಕ್ಷೆ ಕೊಡೋದ್ರಿಂದ ನಾವೇನ್ ಮಾಡ್ತೇವೆ, ಅವ್ರು ಒಳ್ಳೆಯವರು ಅನುಭವಿಸ್ತಾ ಇದ್ದಾರೆ, ಅವನು ಕೆಟ್ಟವನು ಸುಖವಾಗಿದ್ದಾನೆ, ಆದ್ರೆ ನಾವು ಕೆಟ್ಟವರೇ ಆಗ್ಬೋದು. ಆ ಥರ ಥಿಂಕ್ ಮಾಡಿಬಿಡುತ್ತೆ, ಗೊತ್ತಾಯ್ತು? ಆ ಥರ ಥಿಂಕ್ ಮಾಡಬಾರ್ದು. ಒಳ್ಳೆಯವರೇ ದೇವರು ಶಿಕ್ಷೆ ಕೊಡ್ತೀವಿ ಇಲ್ಲೇ ಅನುಭವಿಸ್ಬಿಡ್ತಾನೆ, ಅದು ಮುಖ್ಯ. ಡಿಸ್ಮಿಸ್ ಮಾಡೋದಕ್ಕಿಂತ ಕ್ಲಾಸ್ವರೆಗೆ ನಿಂತ್ಕೊಂಬೋದು ವಾಸಿ ತಾನೆ, ಗೊತ್ತಾ? ಇವತ್ತು ಕ್ಲಾಸಿಗೆ ಬರಬೇಡ, ಎಷ್ಟೋ ಡಿಬಾರ್ ಮಾಡಿದೆ ಹೋಗಿಬಿಡ್ತಾನೆ ಪೂರ್ತಿ. ಇವತ್ತು ಇವತ್ತಿ ಶಿಕ್ಷೆ ಆಯ್ತು ಅಷ್ಟೇ, ಮರು ದಿವಸ ಸರಿ ಹೋಗ್ಬಿಡ್ತಾನೆ. ಕೆಲವು ಮಾತ್ರ ಹಾಗಲ್ಲ, ಭಾಳ ಹಿಂಸೆ ಕಾರಣ ಆಗುತ್ತೆ. ಆದ್ರಿಂದ ಇಲ್ಲೇ ಶಿಕ್ಷೆ ಕೊಡೋದು, ಅನುಗ್ರಹ ಅಂತ ತಿಳ್ಕೋಬೇಕೆ ಹೊರತು ಏನಂತ ಮಾಡಬಾರ್ದು, ಆಗ್ರಹ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅದಕ್ಕೆ ಆತ ಏನು ಮಾಡಿಬಿಟ್ಟು ಜನ ಬರ್ತಾರ, ಅದೇ ಜಿಂಕೆ ಜನ್ಮ ಬಂದಾಗ ಆಗಲೇ ಪ್ರಾಣ ಕಳ್ಕೊಳ್ಳಿಲ್ಲ, ಕಳ್ಕೊಂಡ್ರೆ ಏನಾಗ್ತಾ ಇತ್ತು? ಮತ್ತೆ ಅದು ಮಲ್ಟಿಪ್ಲೈ ಮತ್ತೆ ಅನುಭವಿಸ್ಬೇಕಾಗ್ತಿತ್ತು, ಅರ್ಥ ಆಯ್ತಾ? ಅದಕ್ಕೇನು ಮಾಡಿದೆ, ಆಯುಷ್ಯ ಮುಗಿಯವರೆಗೂ ಇದ್ದು ಕೊನೆಗೆ ಚಕ್ರಾದಿಯಲ್ಲಿ ಆ ಕಾಲಕ್ಕೆ ದೇಹ ಬಿಟ್ಟು ಹೊರಟೋಗಿತ್ತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಈ ಭೂಲೋಕದ ಶಿಕ್ಷೆ ಎಷ್ಟೇ ಇದು ಮಾಡಿದ್ರು ಕೂಡ ಅದು ಕಡಿಮೆ. ಪರಲೋಕದ ಶಿಕ್ಷೆ ಅತ್ಯಂತ ಉಗ್ರ. ಅದು ಈ ಲೋಕದಲ್ಲಿ ಒಂದು ಅನುಕೂಲ ನಮಗಿದೆ, ಕೊನೆ ಪಕ್ಷ ಬೆಡ್ ಇಡೋಣಪ್ಪ, ಈಗ ಬೆಡ್ ಇಡೋ, ಇನ್ನೂ ಸಾಯ್ಬಾರ್ದು. ಅದಕ್ಕೆ ಅಂದರೆ ನೋಡ್ಕೊಳ್ಳೋ ಜನ ಇದ್ದಾರೆ, ಕೊನೆ ಪಕ್ಷ ಯಮಲೋಕದಲ್ಲಿ ಯಾರು ಸಿಗ್ತಾರೆ ನೋಡ್ಕೊಳ್ಳೋದಕ್ಕೆ? ಇವರು ಅಲ್ಲಿ ನರ್ಸ್ಗಿರು ಸಿಗ್ತಾರೆ, ಇವ್ರು ಯಾರಾದ್ರು ಕೂಡ ಏರ್ಪಾಟ್ ಮಾಡ್ತಾರಾ? ಏನಿಲ್ಲ. ಹೇಳಿ ಕೇಳಿ ಯಾವ ಜಾಗ ಅದು? ಪನಿಷ್ ಮಾಡೋ ಜಾಗ. ಆದ್ರಿಂದ ಯಾವ ದುಃಖ ಆಗುತ್ತೆ ಅದಕ್ಕೆ ಹಾಕಿರೋದು ಅಂತಾರೆ. ದುಃಖ ಯಾವ್ದೇ ಭಾರಿ ದುಃಖ ಆಗುತ್ತೆ ಅಂತ ಕೇಳಿದ್ರೆ ನರಕಕ್ಕೆ ಅರ್ಥನೇ ಅದಪ್ಪ ಅಂತ ಹೇಳ್ತಾರೆ. ನರಕ ಅಂದ್ರೆ ಅರ್ಥನೇ ಅದು, ಅದಕ್ಕೆ ಹಾಕಿರೋದು ಅಂತ ಹೇಳ್ತಾರೆ. ಬೆಂಕಿ ಸುಡುತ್ತೆ ಅಂದ್ರೆ ಏನರ್ಥ? ಸುಡೋದಕ್ಕೆ ಬೆಂಕಿ ಅಂತ ಕರೆದಿರೋದು. ಇಲ್ಲ ಹಾಗಲ್ಲ, ವರ್ಷ ಲೋಕದಲ್ಲಿ ಅಟೆಂಡ್ ಮಾಡೋ ಜನ ಇದ್ದಾರೆ, ಕೊನೆ ಪಕ್ಷ ನೋಡ್ಕೊಳ್ಳೋರಿದ್ದಾರೆ. ಇದೆಲ್ಲ ಯೋಚನೆ ಮಾಡಬೇಕು. ಅನೇಕರಿಗೆ ಆ ಯೋಚನೆ ಇರುತ್ತೇನೆ, ಏನೋ ಮಾಡಿಕೊಂಡು ಭಜಿತಿ ಮಾಡ್ಕೊಂಡು ಏವಂ ಸೋಮ. ಅದಕ್ಕೆ ವಿದುರ ಏನ್ ಮಾಡ್ತಾನಂತೆ, ನೋನ್ ಡೆವಿಲ್ ಇಸ್ ಬೆಟರ್ ದನ್ ಅನ್ನೋನ್ ಗಾಡ್ ಅಂತಾರಲ್ಲ, ಆ ತರ ನೋನ್ ಡೆವಿಲ್ಲು ಅನ್ನೋನ್ ಗಾಡ್ ಇದ್ದಾಗ ನೋನ್ ಡೆವಿಲ್ಲೇ ಬೆಟರ್ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಅದಕ್ಕೆ ಬರ್ತಿದ್ದ ಪರಿಸರ ಕಂಪೌಂಡರ್ ಹೊಸ ಡಾಕ್ಟರ್ಗಿಂತ ವಾಸಿ ಅಂತಾರಲ್ಲ ಆ ಟೈಪ್ ಒಂದು ಮಾತು ಹೇಳ್ತಾನೆ. ವಿದುರ ಏನ್ ಮಾಡದ, ಅರಗಿನ ಮನೆ ಪ್ರಸಂಗ ಬಂತು. ಪಾಂಡವರು ಸುಳ ಯೋಚನೆ ಮಾಡಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಆ ವಿದುರ ಏನ್ ಮಾಡಬಹುದಾಗಿತ್ತು ಬೇಕಾದ್ರೆ? ದೊಡ್ಡ ಗಲಾಟೆ ಮಾಡಿಬಿಟ್ಟು ಅನ್ಯಾಯ ಇನ್ಯಾಯ ಪ್ರೊಟೆಸ್ಟ್ ಮಾಡಬಹುದಾಗಿತ್ತು ಬೇಕಾದ್ರೆ. ವಿದುರ ಮಾಡಲಿಲ್ಲ ಅದನ್ನ, ಯಾತಕ್ಕೆ ಗೊತ್ತೇನು? ಈಗ ಅವನು ಏನು ಮಾಡಕ್ಕೆ ಕೊಟ್ಟಿದ್ದಾನೆ ಗೊತ್ತಿದೆ ನನಗೆ. ಏನ್ ಮಾಡಕ್ಕೆ ಕೊಟ್ಟಿದ್ದಾನೆ, ಅರಗಿ ಮನೆ ಪ್ಲಾನ್ ಮಾಡಿದ್ದಾನೆ, ಕೊಲ್ಲಕ್ಕೆ ಪ್ರಯತ್ನ ಮಾಡಿದೆ. ನಾನೇನ್ ಮಾಡ್ಬೇಕೀಗ? ಅದು ತಪ್ಪಿಸ್ಬಿಟ್ರೆ ಒಳ್ಳೆ ಕೆಲಸ ಆಗ್ಬಿಡುತ್ತೆ. ಅಕಸ್ಮಾತ್ ಪ್ರೊಟೆಸ್ಟ್ ಮಾಡಿದೆ ಅಂತ ತಿಳ್ಕೊಬೇಡ, ಅದು ಬಿಟ್ಬಿಡ್ತಾರೆ. ಓಕೆ ಅಂತ ಬಿಡ್ತಾರೆ. ಹೊಸ ಉಪಾಯ ಮಾಡ, ಅದು ನಮಗೆ ಗೊತ್ತಿಲ್ಲ. ಹೊಸ ಉಪಾಯ ಏನ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ದಿಸ್ ಇಸ್ ದ ನೋನ್ ಪ್ರಾಬ್ಲಮ್ ಇದೆ. ನೋನ್ ಪ್ರಾಬ್ಲಮ್ ಆದ್ರೆ ಇದು ಡೆಫಿನೆಟ್ ಸೊಲ್ಯೂಷನ್ ಇದೆ, ಎಲ್ಲ ಏರ್ಪಾಟು ಮಾಡ್ಬಿಡ್ತಾರೆ ವಿದುರ. ಅದು ಮಾಡಿಬಿಟ್ಟ ತಪ್ಪಾಗಿ ಏನಾಯ್ತು, ಹೊಸ ರೀತಿ ಪ್ಲಾನ್ ಮಾಡಿದ ಗೊತ್ತಾಗೋದು. ಇದು ಇದರ ದೊಡ್ಡ ಜ್ಞಾನ ಅದು. ಅದಕ್ಕೆ ಯಾವಾಗಲೂ ಕೂಡ ಏನ್ ಮಾಡ್ಬೇಕು ಅಂದ್ರೆ, ನಾವು ನೋನಾಗಿ ಅನುಭವಿಸೋದು ಯಾವಾಗಲೂ ಕೂಡ ಅನ್ನೋನ್ ಯಾವುದೋ ಇದಕ್ಕಿಂತ ಯೋಚನೆ ಮಾಡಕ್ ಹೋಗ್ಬಾರ್ದು, ಬಹಳ ತಪ್ಪು. ಆ ರೀತಿ ಮಾಡಿದ್ರಲ್ಲಿ ಏನ್ ಮಾಡ್ತಾರೆ, ಆಮೇಲೆ ಬಹಳ ದುಃಖ ಪಡ್ತಾರೆ. ಆ ರೀತಿ ಮಾಡಬಾರ್ದು ಅಂಬುದು ನಿದರ್ಶನ ಇವೆಲ್ಲ. ತಸ್ಮಾನ್ನ ಕಶ್ಚಿತ್ ದ್ರೋಹಂ ಆಚರೇ ಸತಥ ವಿಧಃ ಆತ್ಮನ ಕ್ಷೇಮ ಬನ್ವಿಚ್ಛನ್ ರೋಗ್ಧುರ್ವೈ ಪರತೋ ಭಯಂ ಏಷಾ ತವಾನುಜ್ಞಾ ತವಾನುಜಾಪಾಲ ಕೃಪಣಾ ಪುತ್ರಿ ಗೋಪಮ ಹಂತುಂ ನಾರ್ಹಸಿ ಕಲ್ಯಾಣಿ ಇಮಾಂ ತ್ವಂ ದೀನವತ್ಸಲ ಏಷಾ ತವಾನುಜಾ ಬಾಲ. ಮೊದಲೇದಾಗಿ ಇವಳಿನ ತಂಗಿ, ಬಾಲ ಚಿಕ್ಕವಳು, ಕೃಪಣ ದೀನಳು ಪಾಪ, ಪುತ್ರಿ ಕೋಪ ಮಗಳಿದ್ದಾಗೆ, ತಂಗಿ ಹೇಗಿದ್ದಾಗೆ ಮಗಳಿದ್ದಾಗೆ. ಹಂತುಂ ನಾರ್ಹಸಿ ಕಲ್ಯಾಣಿ, ಅದಕ್ಕೆ ನೀನು ಕೊಲ್ಲೋದಕ್ಕೆ ಹೋಗಿ, ಒಳ್ಳೆಯವಳು ಜೊತೆಗೆ, ಕಲ್ಯಾಣಿ ಅಂದ್ರೆ ಒಳ್ಳೆಯವಳು ಜೊತೆಗೆ ಕೊಲ್ಲೋದಕ್ಕೆ ಹೋಗ್ಬೇಡ. ಇಮಾಂ ತ್ವಂ ದೀನವತ್ಸಲ, ದೀನವತ್ಸಲ ಆದ ಕಂಸ ಅವನು ಕೊಲ್ಲಬೇಡ, ಎಷ್ಟು ಕಾರಣ ಕೊಡ್ತಾನೆ ಪಾಪ. ತವ ಅನುಜ ಬಾಲ ಕೃಪಣ ಪುತ್ರಿಕೋಪಮ ಕಲ್ಯಾಣಿ, ಆದ್ದರಿಂದ ಅವನು ಕೊಲ್ಲಬೇಡ. ಇಷ್ಟೆಲ್ಲ ಎಲ್ಲ ದೃಷ್ಟಿಯಿಂದನೂ ಉತ್ತರ ಕೊಟ್ಟ ಪಾಪ. ಶ್ರೀ ಶುಕ ಉವಾಚ. ಇದಿಷ್ಟು ಕೂಡ ಅರ್ಜುನ ದುಃಖಪಟ್ಟ, ಕೃಷ್ಣ ಹೇಳಿದ್ದಕ್ಕೆ ಅರ್ಜುನ ಏನ್ ಮಾಡಿಬಿಟ್ಟ? ಅರ್ಥ ಮಾಡ್ಕೊಂಡು, ಇದೇ ಇದೆ ಜೀವ ನಿತ್ಯ ದೇಹ ನಿತ್ಯ ಎಲ್ಲ ಹೇಳಿದಾಗ ಅರ್ಜುನ ಏನ್ ಮಾಡ್ದ? ಅರ್ಥ ಮಾಡಿಕೊಂಡು ಉದ್ಧಾರ ಆಗಿಬಿಟ್ಟು. ಇವ್ರ ಕಂಸನ ಏನು ತಲೆಗೆ ಹೋಗಲೇ ಇಲ್ಲ. ಶ್ರೀ ಶುಕ ಉವಾಚ. ಅದಕ್ಕೆ ಹೇಳ್ತಾರೆ, ಉಪದೇಶೋ ಹಿ ಮೂರ್ಖಾಣ ಪ್ರಕೋಪಾಯ ನಶಾಂತೈ ಪಯಃಪಾನಂ ಭುಜಂಗಾನ ಕೇವಲ ವಿಷವರ್ಧನ. ಹಾಲಿಗೆ ಎಂತ ಹಾವಿಗೆ ಎಂತ ಒಳ್ಳೆ ಹಾಲು ಹಾಕಿದ್ರು ಕೂಡ ಅದು ವಿಷನೇ ಆಗುತ್ತೆ ಹೊರತು ಒಳ್ಳೆದಕ್ಕೆ ಬರೋದಿಲ್ಲ. ಏವಂ ಸಾಮಭಿರ್ದೇವೋ ಸಾಮಭಿರ್ಹಿ ಏನಾಯ್ತು? ಹಾ, ಇದೇವಂ ಸಾಮಭಿರ್ಭೇದೈರ್ ಬಾಧ್ಯ ಬೋಧ್ಯಮಾನೋಪಿ ದಾರುಣ ನಾನ್ಯವರ್ತತ ಕೌರವ್ಯ ಪುರುಷಾತ್ ಪುರುಷಾದಾನ್ ಅನುವ್ರತಃ ಏವಂ ಸಹ ಸಾಮಭಿ ಭೇದೈ ಬೋಧ್ಯಮಾನಃ ಅಪಿ ದಾರುಣ ನಾನ್ಯವರ್ತತ ಕೌರವ್ಯ ಪೌರುಷ ಪುರುಷಾತಾನ್ ಅನುವ್ರತಃ ಏವಂ ಹೀಗೆ ಹೇ ಕೌರವ್ಯ ಪರಿಷತ್ ರಾಜ ಕುರುವಂಶದವನೇ ಸಾಮಭಿ ಭೇದೈ ಸಾಮ ಎಲ್ಲ ಹೊಗಳಿ ಮಾತಾಡಿದ್ದು ಭೇದ ಅಂದ್ರೆ ನೋಡು ಪರದ್ರೋಹ ಮಾಡಿದ್ರೆ ಭಾರಿ ಭಯ ಇದೆ ಅಂತ ಹೇಳದಲ್ಲ ಭೇದೋಪಾಯ ಬೋಧ್ಯಮಾನೋಪಿ ದಾರುಣ ಬಹಳಷ್ಟು ತಿಳುವಳಿಕೆ ಹೇಳಿಕೊಟ್ರು ಕೂಡ ದಾರುಣ ಅಂದ್ರೆ ಉಗ್ರ ಭಯಂಕರನಾದಂತಹ ಕಂಸ ಪುರುಷಾದಾನ್ ಅನುವ್ರತಃ ಪುರುಷಾದರು ಅಂದ್ರೇನು ಪುರುಷಾನತ್ತೀತಿ ಪುರುಷಾದ ಅನ್ನಾದ ಇದ್ದಾಗ ಅನ್ನಂ ಅನ್ನಾದೇವಚ ಪುರುಷಾದ ನರಭಕ್ಷಕ ಅಂತ ರಾಕ್ಷಸರು ಅವರನ್ನು ಅನುವ್ರತಃ ಅನುಸರಿಸಿ ನಡೀತಕ್ಕಂಥ ಕಂಸ ನಾನೇ ವರ್ತತ ಕೊಲ್ಲ ಕೆಲಸ ಬಿಡಲೇ ಇಲ್ಲ ಕೊಂದೇ ಬಿಡ್ತೀನಿ ಅಂತಾನೆ ಹೊರಟ ಮತ್ತೆ ನಿರ್ಬಂಧಂ ತಶ್ಚತಂ ಜ್ಞಾತ್ವಾ ವಿಚಿಂತ್ಯಾನಕದುಂದುಹಿಹಿ ಪ್ರಾಪ್ತಕಾಲಂ ಪ್ರತಿವ್ಯೋಢಂ ಇದಂ ತತ್ರಾನ್ಮಪದ್ಯತಾ. ನಿರ್ಬಂಧಂ ತಶ್ಚತಂ ಜ್ಞಾತ್ವಾ ವಿಚಿಂತ್ಯಾನಕದುಂದುಹಿಹಿ. ಅವನ ನಿರ್ಬಂಧವನ್ನು ಮಾಡಲೇಬೇಕು ಅಂತಕ್ಕಂಥ ಹಠವನ್ನು ನೋಡಿ ಆನಕದುಂದುಭಿ ವಸುದೇವ ಪ್ರಾಪ್ತಕಾಲಂ ಪ್ರತಿವ್ಯೋಢಂ ಇದಂ ತತ್ರ ಅನ್ವಪದ್ಯತಾ. ಪ್ರಾಪ್ತಕಾಲಂ ಎಂಬುದಕ್ಕೆ ಕಾಲಕ್ಕೆ ಅನುಗುಣವಾದ ಯಾವುದೊಂದು ಯೋಚನೆ ಮಾಡಿದ. ಪ್ರಸಕ್ತ ಮರಣಂ ಇನ್ನೊಂದರ್ಥ, ಪ್ರತಿವ್ಯೋಧಂ ಪ್ರತಿಹರ್ತು ಇದಂ. ಈಗಂತೂ ಅನಿವಾರ್ಯವಾಗಿ ಸಾವು ಬರೋಹಾಗಿದೆ ದೇವಕಿ ಪಾಪ, ಅದು ತಪ್ಪಿಸ್ಬೇಕು. ಇದಂ ತತ್ರ ಅನ್ವಪದ್ಯತಾ, ಈ ಒಂದು ತೀರ್ಮಾನಕ್ಕೆ ಬಂದ. ಅನ್ವಪದ್ಯತ ಅಂದರೆ ತೀರ್ಮಾನಕ್ಕೆ ಬಂದ. ಈ ಸತ್ಯಕ್ಕಂತೂ ಮರಣ ತಪ್ಪಿಸ್ಬೇಕು ದೇವಕಿಗೆ ಅಂತೇಳಿ ತೀರ್ಮಾನ ಮಾಡಿದ. ಅಥವಾ ಇನ್ನೊಂದು ರೀತಿ, ಪ್ರಾಪ್ತ ಕಾಲಂ ಅವನು ಗಾಯದಂತೆ ಗ್ಯಾರಂಟಿ, ನಾನು ಅದನ್ನು ಹೇಳಿ ಪ್ರಯೋಜನ ಇಲ್ಲ, ಯೋಚನೆ ಮಾಡೋಣ ಅಂತಲೂ ತಿಳ್ಕೊಂಡ.
ಮೃತ್ಯುರ್ಬುದ್ಧಿಮತಾ ಮಪೋಹ್ಯೋ ಯಾವದನು ಬುದ್ಧಿ ಬಲೋದಯಂ ಯಜ್ಞಸೌ ನ ನಿವರ್ತೇತ ನಾಪರಾಧೋಸ್ತಿ ದೇಹಿನಃ. ಮೃತ್ಯು ಬುದ್ಧಿಮತ ಅಪೋಹ್ಯ ಯಾವತ್ ಅನುಬುದ್ಧಿ ಬಲೋದಯಂ ಯಜ್ಞಸೌ ನ ನಿವರ್ತೇತ ನಾಪರಾಧೋಸ್ತಿ ದೇಹಿನಃ. ಒಳ್ಳೆ ಸುಭಾಷಿತ ಇದೆ. ಯಾವದ್ ಬುದ್ಧಿ, ಎಷ್ಟು ಬುದ್ಧಿ ಇರುತ್ತೆ ಅಷ್ಟು ಯೋಚನೆ ಮಾಡಿ ಮೃತ್ಯು ಅಪೋಹ್ಯ ಸಾವನ್ನು ತಪ್ಪಿಸ್ಕೋಬೇಕು. ಇದು ಪದ್ಧತಿ, ಎಷ್ಟೇ ಬುದ್ಧಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಯೋಚನೆ ಮಾಡಿಬಿಟ್ಟು ಸಾವನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಗೊತ್ತಾಯ್ತಾ? ಯಜ್ಞಸೌ ನ ನಿವರ್ತೇತ, ಅಲ್ಲಿಗೆ ಹೋದ ಅಕಸ್ಮಾತ್ ತಪ್ಪದೆ ಹೋದರೆ ನಾಪರಾಧೋಸ್ತಿ ದೇಹಿನ, ನಮ್ಮ ತಪ್ಪಲ್ಲ. ಪ್ರಯತ್ನ ಎಲ್ಲ ಮಾಡಿದೆ ವೈದ್ಯ ಪಾಪ, ಅಲ್ಲಿಗೂ ರೋಗಿ ಸತ್ತೋದ, ವೈದ್ಯನ ತಪ್ಪಲ್ಲ. ಮೊದಲೇ ಪ್ರಯತ್ನನೇ ಮಾಡದೆ ಹೋಗ್ಬಿಟ್ರೆ ಏನಾಗುತ್ತದ? ಹಾಗಾಗಿ ಬರ್ತಿರುತ್ತಲ್ಲ ಡಾಕ್ಟರ್ ಕರ್ತವ್ಯ ರೂಪ ಕೇಸ್ ಹಾಕಿದ್ರಂತೆ. ಆ ರೀತಿ ಆಗಬಾರ್ದು. ಕೆಲವರು ಅಲಿಪ್ಟ ಮಾಡ್ಕೊಳ್ಳೋದ್ರೆ, ಕೆಲವರು ನಾಳೆ ಬನ್ನಿ ಅಂತಾರೆ, ಕೆಲವರು ಎಲ್ಲೋ ಹೋಗ್ತಾರೆ, ದುಡ್ಡು ಕೇಳಿ ಕೊಡೋವರಿಗೆ ಹೋದಲ್ಲ ಅಂತಾನೆ, ಅವೆಲ್ಲ ತಪ್ಪುಗಳ ಪದ್ಧತಿಯಾಗಿ. ಇಲ್ಲಿ ಹಾಗಲ್ಲ, ಎಲ್ಲ ಪ್ರಯತ್ನ ಮಾಡಿಬಿಡೋದು, ಎಷ್ಟು ಬುದ್ಧಿ ಇದೆ ಉಪಯೋಗಿಸಿಬಿಡೋದು. ಕೆಲಸ ಆದರೆ ಸಂತೋಷ, ಆಗದೆ ಹೋದರೆ ಪ್ರಯತ್ನ ಅಂತೂ ಮಾಡಿದ್ರೆ ಸಮಾಧಾನ ಇರುತ್ತಲ್ಲ ಅಂಥೇಳಿ. ನಾಪರಾಧೋಸ್ತಿ ದೇಹಿನಃ ಮತ್ತೊಂದು ಸುಭಾಷಿತ ಇದೆ. ಹೌದು ಅಲ್ಲ, ಅದಕ್ಕೇನೆ ಅದಕ್ಕೆ ಒಂದು ಹೋಪ್ಸ್ ಇದೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೀವು ಪ್ರಶ್ನೆ ಏನಂತ ಕೇಳಿದರೆ, ಮರಣಕಾಲ ಒಂದು ಇರ್ತದೆ, ಪ್ರಯ ಯಾಕೆ ತಪ್ಪಿಸ್ಬೇಕು ಅಂತ ಕೇಳಿದರೆ, ಇವು ಎರಡಿದೆ. ಮರಣಕಾಲ ಇರ್ತದೆ ಕರೆಕ್ಟು, ಅದೇ ಮರಣಕಾಲ ಅಂತ ಕನ್ಫರ್ಮ್ ಆಗಿ ಎಲ್ಲ ಇದೆ ಈಗ. ಅರ್ಥ ಆಯ್ತಾ? ನಮಗೆ ನಿಶ್ಚಯ ಇದೆ ಅದೀಗ. ಉದಾಹರಣೆಗೆ ಪರೀಕ್ಷೆದಾರ ನಿಶ್ಚಯ, ಅದಕ್ಕೆ ಅದು ಬರಲಷ್ಟೇ ಹೋಗಲಿಲ್ಲ. ಅರ್ಥ ಆಯ್ತಾ? ಈಗ ಅದಕ್ಕೆ ಆಚಾರ ಹೇಳ್ತಾರೆ, ಅಪಮೃತ್ಯನೋ ಮೃತ್ಯು ನಮಗೆ ಗೊತ್ತಿಲ್ಲ. ಅಪಮೃತ್ಯನೋ ಮೃತ್ಯು ಗೊತ್ತಿಲ್ಲ, ಆದ್ದರಿಂದಾಗಿನೇ ದುಶ್ಯಕನ ಇತ್ಯಾದಿ ಕಂಡಾಗ, ದುಸ್ವಪ್ನ ಇತ್ಯಾದಿ ಕಂಡಾಗ ಏನು ಮಾಡಬೇಕು? ರಾತ್ರಿ ಸುಪ್ತ ಇತ್ಯಾದಿಗಳನ್ನು ಜಪ ಮಾಡಿಬಿಟ್ಟು ಹೋಮಾದಿಗಳನ್ನು ಮಾಡಿ ಪರಿಹಾರ ಪ್ರಯತ್ನ ಪಡಬೇಕು. ನಮಗೆ ಗೊತ್ತಿಲ್ಲ ಯಾವುದು ಅಂತೇಳಿ. ಆದರೆ ಒಂದು ಕೃತ್ಯವನ್ನು ಅಪಮೃತ್ಯುವಾಗಿದ್ದರೆ ಪರಿಹಾರ ಆಗೇ ಆಗುತ್ತೆ. ಕಾಲಮೃತ್ಯುವಾಗಿದ್ದರೆ ಸುಖಮೃತ್ಯುವಾಗಿ ಒಳ್ಳೆಯಲ್ಲೋ ಸದ್ಗತಿ ಹೋಗ್ತದೆ. ಎರಡು ನಮಗೇನು ಯೋಚನೆ ಮಾಡೋ ಕಾರಣ ಇಲ್ಲ. ಆ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಇಲ್ಲಿ ವಸುದೇವರ ಪ್ರಯತ್ನಕ್ಕೆ ಒಂದು ಕಾರಣ ಇದೆ, ಯೋಚನೆ ಮಾಡಬೇಕು. ಯಾತಕ್ಕೆ ಪ್ರಯತ್ನ ಕಾರಣ ಇದೆ ಅಂದರೆ, ಅಶರೀರವಾಣಿ ನಂಬ್ತಾ ಇದ್ದಾನ, ಆತ ಯೋಗಿ ಆತ. ಅವನ ಪ್ರಕಾರ ಏನಾದ್ರು ಎಂಟನೆಯ ಗರ್ಭ ಕೊಲ್ಲುತ್ತೆ ಅಂತ ಹೇಳಿದ ಮೇಲೆ ಒಂದು ಗ್ಯಾರಂಟಿ ಆಯ್ತು. ಏನು ಗ್ಯಾರಂಟಿ? ಎಂಟು ಮಕ್ಕಳು ಹಾಗೆ ಆಗ್ತಾರೆ, ಅಷ್ಟು ಗ್ಯಾರಂಟಿ. ತೀರ್ಪಾ ಅಲ್ಲಿ ಇವರು ಬದುಕಬೇಕಲ್ಲ ಇವಳಿಗ, ಅರ್ಥ ಆಯ್ತು? ದೇವಕ್ಕೆ ಗ್ಯಾರಂಟಿ. ಆದ್ರಿಂದ ಆ ರೀತಿ ಇರೋದ್ರಿಂದ ಗ್ಯಾರಂಟಿ ಉಳಿತ. ನಾ ಪ್ರಯತ್ನ ಸರಿ ಮಾಡಿದ್ರೆ ಆಗುತ್ತೆ ಕೆಲಸ, ಅದು ನನ್ನಿಂದ ಲೋಪ ಆಗುತ್ತೆ. ಇದು ಇನ್ನೊಂದು ಪಾಯಿಂಟ್. ಕಂಸನಿಗೆ ಎಲ್ಲಿ ನಂಬಿಕೆ ಇಲ್ಲ, ವಸ್ತುವಿನ ಅಲ್ಲಿ ನಂಬಿಕೆ ಇದೆ. ಎಂಟನೇ ಗರ್ಭದ ಸಾವು ಅಂದ ಮೇಲೆ ಎಂಟು ಗರ್ಭ ಆಗೋದು ಗ್ಯಾರಂಟಿ, ಅದರಿಂದ ಇವನು ಸಾಯೋದು ಗ್ಯಾರಂಟಿ. ಸತ್ಯಕ್ಕೆ ನಾನು ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಅಷ್ಟೇ. ಅದು ಪ್ರಯತ್ನ ಪಡ್ತಾ ಅದು ಸರಿಯಾದ ಮಾತು. ವಸುದೇವ ಅಶರೀರವಾಣಿ ನಂಬಿದಾಗ ಪೂರ್ತಿ ನಂಬಿದ, ಅರ್ಧ ಜರತ್ತಿ ಆಗಬಾರ್ದು. ಮೃತ್ಯುರ್ಬುದ್ಧಿ ಮತಾಪೋಹ್ಯ ಅಂತ ಹೇಳಿ ಈ ರೀತಿ ಮಾಡಲಿಲ್ಲ ಪುಣ್ಯಕ್ಕೆ. ಅಂತ ಏನು ಮಾಡ್ಬೋದಾಗಿತ್ತು ಕಂಸ? ನನ್ನ ಮಾತು ಕೇಳಿಲ್ಲ, ವಿಶ್ವ ಪ್ರಯತ್ನ ಮಾಡು, ಕೊಲ್ಲಕ್ಕಾಗೋದಿಲ್ಲ ನೋಡು ಅಂತ ಹಠ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಯಾತಕ್ಕೆ? ಅವೆಲ್ಲ ಅವನಿಗೆ ಹೇಳಿ ಉಪಯೋಗ ಇಲ್ಲ. ಅಶರೀರವಾಣಿ ನಾವು ನಂಬುತ್ತೇವೆ ಅಂಥೇಳಿ ಇನ್ನೊಬ್ಬರು ನಂಬಿ ಅಂತ ಒತ್ತಾಯ ಮಾಡೋದೇ ಸಿಟಿ. ಗೊತ್ತಾಯ್ತಾ? ಕೆಲವರು ಇರ್ತಾರೆ, ನಾವು ಸ್ವಪ್ನ ಆಗಿ ಆಗಿರೋ ಬಿಟ್ಟಿರ್ತಾರೆ, ಸ್ವಪ್ನ ಆಗಿದ್ದು ಹೇಳ್ಕೊಂಡ್ಬಿಡ್ತಾರೆ. ಅದನ್ನು ಎನ್ಕ್ಯಾಶ್ ಮಾಡೋ ಟ್ರೈ ಮಾಡ್ತಾರೆ, ನಮಗೇನೋ ಸ್ವಪ್ನ ಆಗಿದೆ ಅಂತ ತಿಳ್ಕೊಳ್ಳೋಣ, ಇವತ್ತು ಇವತ್ತೇನೋ ಒಳ್ಳೇದಾಗುತ್ತೆ ಅಂತೇಳಿ. ಅದು ನಮಗೆ ಗೊತ್ತಿರಬೇಕು, ಕಂಡವರೆಲ್ಲ ಹೇಳ್ಕೊತ ಕೊಡಬಾರ್ದು. ಸ್ವಪ್ನ ಕರೆಕ್ಟ್ ಆದ್ರೆ ಆಗಲೇಬೇಕು ಅದು. ಗೊತ್ತಾಯ್ತಾ? ಅದು ನಾವು ಸ್ವಪ್ನದ ಇನ್ಫಾರ್ಮೇಷನ್ ಯಾತಕ್ಕೆ ಅಪಾಯಿಂಟ್ಮೆಂಟ್ ಆಡ್ರು ಕೆಲಸ ಸಿಕ್ಕಿದೆ ಅಂತ ಹೇಳಿ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ತೊಗೊಂಡು ತೋರಿಸೋ ಓಡಾಡ್ತಾರೆ. ಯಾರಿಗಾರು ಕೂಡ ನೋಡಿ ಬಂದಿದೆ ಅಂತೇಳಿ, ಅವ್ರಿಗೆ ಬೇಕು ಇಲ್ಲ, ಅವನಿಗೆ ಇವನಿಗೂ ಅದು ಬೇಕಿಲ್ಲ. ಯಾರಿಗೆ ಬೇಕಿದೆ? ಇವನಿಗೆ ಬೇಕಷ್ಟೇ, ಇವನೇ ರೆಫರೆನ್ಸ್ ಬೇಕು ಹೊರತು ಅವರಿಗೆಲ್ಲ ಬೇಕಾಗಿಲ್ಲ. ಅವ್ರೇನು ಮಾಡ್ತಾರೆ? ಮುಂದೆ ನೋಡಿ ತಿಳ್ಕೊತಾರೆ ಹೊತ್ತಿದ್ದಾರೆ, ನೋಡೋದೇ ಸ್ಥಿತಿ ಇಲ್ಲ. ಅದೇ ರೀತಿಯೇ ತನಗೆ ಆಕಾಶವಾಣಿ ಅರ್ಥ ಆಗಿಬಿಟ್ಟಿದೆ ಏನು ಅಂತ ಹೇಳ್ಬಿಟ್ಟು, ಬಟ್ ಅರ್ಥ ಆಗಿದೆ ಅಂತೇಳಿ ಏನು ಮಾಡೋಕ್ಕೆ ಹೋಗಬಾರ್ದು, ಈ ಮಧ್ಯೆ ವಿರುದ್ಧ ಹೋಗಬಾರ್ದು. ಅದಕ್ಕೋಸ್ಕರ ತನ್ನ ಪ್ರಯತ್ನ ತಾನೇನು ಮಾಡಬೇಕು ಅದನ್ನು ಮಾಡಬೇಕು, ಅದು ವಿಶೇಷ. ಅದು ದೃಷ್ಟಿಯಿಂದ ಪರಿಶೀಲನೆ ಮಾಡ್ತಕ್ಕಂಥದ್ದು ಸಾರ್ಥಕವಾದ ಕೆಲಸ. ಪ್ರತ್ಯರ್ಪ ಮೃತ್ಯವೇ ಪುತ್ರಾನ್, ಅದು ನೋಡಿ ಹೇಗಿರುತ್ತೆ. ಯಾವತ್ ಬುದ್ಧಿಬಲೋದಯ ಮಿತಿ ಅವ್ಯಯಿ ಭಾವ, ಯಾವದ್ ಅವಧಾರಣೆ ಇತಿ ಸೂತ್ರ, ಅಪರಾಧ ಶಾಸ್ತ್ರ ವಿರೋಧಾಚರಣ ರಕ್ಷಣ. ಶಾಸ್ತ್ರ ವಿರೋಧ ಅಪರಾಧ ನಮಗೆ ಶಾಸ್ತ್ರ ವಿರುದ್ಧವಾದ ಮಾಡಿದ್ವಿ ಅಂತಕ್ಕಂಥ ಅಪಕೀರ್ತಿ ನಿಮಗೆ ಬರೋದಿಲ್ಲ, ಅದು ಬರಬಾರ್ದು ಅಷ್ಟೇ. ಪ್ರತ್ಯರ್ಪ ಮೃತ್ಯವೇ ಪುತ್ರಾನ್ ಮೋಚಯೇ ಕೃಪಣಾಮಿ ಮಾಂ ಸುತಾಮೇ ಯದಿ ಜಾಯೇರನ್ ಮೃತ್ಯುರ್ವಾನ್ ಅಮೃಯೇತ ಚೇತ್. ತೀರ್ಮಾನ ಮಾಡಿಕೊಂಡ, ಪ್ರತ್ಯರ್ಪ ಮೃತ್ಯವೇ ಪುತ್ರಾನ್ ಮೋಚಯೇ ಕೃಪಣಾಮಿ ಮಾಂ ಪುತ್ರಾನ್ ಮೃತ್ಯವೇ ಪ್ರತ್ಯರ್ಪ, ಮಕ್ಕಳನ್ನ ಸಾಯಿಸಿ ಕೊಡ್ತೇನೆ ಅಂತ ಹೇಳಿಬಿಟ್ಟು, ಇಮಾಂ ಕೃಪಣಾಂ ಮೋಚಯೇ, ಇವನ್ನ ನಾನು ಬಿಡುಗಡೆ ಮಾಡಿಬಿಡ್ತೇನೆ. ಸುತಾಮೇ ಯದಿ ಜಾಯೇರನ್ ಮೃತ್ಯುರ್ವಾನ್ ಅಮೃಯೇತ ಚೇತ್. ಅಲ್ಲಿ ಇನ್ನೊಂದು ರಿಸ್ಕ್ ಇದೆ, ಸುತಾಮೇ ಯದಿ ಜಾಯೇರನ್ ಮೃತ್ಯುರ್ವಾನ ಅಮೃಯೇತ ಚೇತ್. ಸುತಾಮೇ ಯದಿ ಜಾಯೇರನ್, ಮಕ್ಕಳು ಹುಟ್ಟೋದಾದ್ರೆ ಮೃತ್ಯುವನ್ನು ಬಂದೇ ಬರುತ್ತೆ. ನಮ್ರಿಯತೆ ಚೇತ್, ಇವ್ರು ಹುಟ್ಟಲಿಲ್ಲ ಅವ್ನು ಸಾಯೋದಿಲ್ಲ ಅಷ್ಟೇ, ನಾನೇ ಯೋಚನೆ ಮಾಡಲ ಬಗ್ಗೆ. ಇವಳಂತೂ ಉಳಿತಾರೆ, ಇಷ್ಟು ಮುಖ್ಯ ಇದೆ. ಮಕ್ಕಳು ಹುಟ್ಟಿದ್ರೆ ಕೊಡ್ತೀನಿ ಅಂತ ಹೇಳಿಬಿಡ್ತೇನೆ, ಮಕ್ಕಳು ಹುಟ್ಟಿದ್ರೆ ಕೊಟ್ಟು ಬಿಡೋದು, ಹುಟ್ಟಲೇ ಇಲ್ಲ ಯೋಚನೆ ಇಲ್ಲ, ಅವನು ಸಾಯೋದ್ರೆ ನಮಗೂ ಇಲ್ಲ, ಈ ಥರ ಯೋಚನೆ ಮಾಡಿ ಯಾರು ಸಂಧಾನದ ಮಾರ್ಗಕ್ಕೆ ಬಂದ. ಯಾರು? ವಸುದೇವ್ ಅದನ್ನು ಹೇಳ್ತಾರೆ. ಮಮ ಸುತೋತ್ಪತ್ತೇ ಹೇ ಪ್ರಾಕ್ ಮೃತ್ಯುರಯಂ ಕಂಸೋ ನಮ್ರಿಯೇತ ಚೇತ್ ಯದಿನ ಮೋಷ್ಟಿ. ಇನ್ನೊಂದು ಯೋಚನೆನೂ ಮಾಡ್ದ, ಅಷ್ಟೊತ್ತು ಇವನೇ ಅಷ್ಟೊಳಗೆ ಸತ್ತೋದ್ರೆ ಹೋಗ್ಲಿ ಏನಂತೆ, ಎಂಟೆ ಗರ್ಭ ಕೊಡ್ತೀರಿ ಅಂತ ಹೇಳೋದು, ಅಂದ್ರೆ ಈಗಂತೂ ಮಾತು ಕೊಟ್ಬಿಡೋದು, ಆಮೇಲೆ ಸತ್ತೋದ್ರೆ ಹೋಗ್ಲಿ, ಅಕಸ್ಮಾತ್ ಸತ್ರ ಸಾಯಿಲಿ, ಆ ಶರೀರ ಮಾಡಿ ಸತ್ಯ ಆಗುತ್ತೆ, ಪ್ರಾಬ್ಲಮ್ ಇಲ್ಲ, ಸುಳ್ಳಾಗಿದ್ರೆ ಇನ್ನೂ ಒಳ್ಳೇದಾಯ್ತು. ಯಾತಕ್ಕೆ? ಇದಕ್ಕಿಂತ ಮುಂಚೆ ನಾನಂತೂ ಹೇಳ್ತೇನೆ, ಮಕ್ಕಳನ್ನ ಹುಟ್ಟಿರೋ ಕೊಡ್ತೀನಿ ಅಂತ ಹೇಳ್ತೇನೆ. ಮಕ್ಕಳು ಹುಡುಗರು ಇವನೇ ಸತ್ತು ಬಿಟ್ಟರೆ ಒಂದು ಮಗನೂ ಸಾಯೋ ಪ್ರಸಂಗ ಬರೋದಿಲ್ಲ, ಅರ್ಥ ಆಯ್ತಾ? ಅದೊಂದು ಬೇರೆ ಕೇಸ್ ಇದೆ. ಇದೆಲ್ಲ ಯಾತಕ್ಕೆ ಯೋಚನೆ ಮಾಡ್ಬೇಕಂದ್ರೆ, ವಸುದೇವ ಎಷ್ಟು ಬ್ರಾಡ್ ಆಗಿ ತಿಂಕ್ ಮಾಡ್ತಾರೆ, ಹೆಂಡತಿನಂತೂ ಉಳಿಸ್ಕೊಳ್ಬೇಕು ಗ್ಯಾರಂಟಿ. ವೆಚ್ಚಸ್ ಮಕ್ಕಳು ಉಳಿದ್ರೂ ಉಳಿಬಹುದು, ಅದೊಂದು ಯೋಚನೆ ಇದೆ. ಇವನೇ ಮೊದಲು ಸಾಯೋದಾದ್ರೆ ಮಕ್ಕಳು ಉಳಿದ್ರೂ ಉಳಿಬಹುದು, ಯಾಕೆ ಬಿಡ್ಬೇಕದನ್ನ? ಇದು ಒಂದು ಜಾಣತನ. ಒಂದು ವ್ಯಕ್ತಿ ಐತಾನೆ, ಈ ಔಷಧಿ ಕೊಡೋದ್ರೆ ಸತ್ತೇ ಸಾಯ್ತಾನೆ, ಕೊಟ್ಟರೆ ಬದುಕ ಚಾನ್ಸ್ ಇದೆ ಅಂತ ಹೇಳ್ಕೊಂಡು ಯಾವ್ದಕ್ಕೆ ಟ್ರೈ ಮಾಡ್ತಾನೆ? ಅದು ಪಾಕ್ಷಿಕ ಜಯ ಅಂತಂದ್ರೆ, ಅದು ಇವನಿಗೆ ಒಂದು ಆಪ್ಷನ್, ಒಂದು ಆಪ್ಷನ್ ಉಳ್ಕೊಂಡಿದೆ, ಅದು ಉಪಯೋಗಿಸ್ಕೊಂಡು ಬಿಡೋಣ ಅಂತ ಯೋಚನೆ ಮಾಡಿ. ವಿಪರ್ಯಯೋ ವಾ ಕಿಂ ನ ಸ್ಯಾತ್ ಗತಿರ್ಧಾತು ರುದುರತ್ಯಯ. ವಿರುದ್ಧ ಇವನು ಅಂದ್ಕೊಂಡಿದ್ದು ವಿರುದ್ಧ ಯಾಕೆ ಆಗಬಾರ್ದು ಈ ಮಧ್ಯೆ? ಯಾಕೆ ದೇವರ ವಿಷಯ ಯಾರಿಗೆ ಗೊತ್ತಾಗುತ್ತೆ? ಆದ್ದರಿಂದ ನಾವು ನಮ್ಮ ಮೇಲೆ ಭಾರ ಹಾಕಿ ಮಾಡಬೇಡ ಅಂತ ಹೇಳ್ತಾರೆ. ಉಪಸ್ಥಿತೋ ನಿವಸ್ಥಿತೋ ನಿವರ್ತೇತ ನಿವೃತ್ತ ಪುನರಾಪತೆ. ಯಾವಾಗಲೂ ಉಪಸ್ಥಿತ ನಿವರ್ತೇತ ನಿವೃತ್ತ ಪುನರಾಪತೆ. ಕೆಲವೊಮ್ಮೆ ಬಂದಿದ್ದು ತಪ್ಸ್ಕೊಂಡು ಹೋಗುತ್ತೆ, ತಪ್ಸ್ಕೊಂಡು ಹೋಗೋದು ಬರುತ್ತೆ, ಯಾರಿಗೆ ಗೊತ್ತಿದೆಲ್ಲ ಕೂಡ. ಆದ್ದರಿಂದ ನಮ್ಮ ಪ್ರಯತ್ನ ನಾವು ಮಾಡಿಬಿಡೋಣ. ಈ ತೀರ್ಮಾನಕ್ಕೆ ಬಂದ ಅಲ್ಲಿಗೆ ನಾಳೆ ದಿವಸ ಅದರ ಮುಂದಿನ ಮಾತು ಅವ್ ಮುದೇ ಹೋಗುತ್ತೆ. ಎಲ್ಲ ಏನು ಮುಗಿಸ್ಬೇಡ. ಅಗ್ನೇರ್ ಯಥಾದಾರ್ಗು ಯೋಗ ಯೋಗ ವಿಯೋಗ ಯೋಹೋ ಅದೃಷ್ಟತೋನ್ಯನ್ನ ನಿಮಿತ್ತಮಸ್ತಿ ಏವಂ ಹಿ ಜಂತೋರಪಿ ದುರ್ವಿಭಾವ್ಯ ಶರೀರ ಸಂಯೋಗ ವಿಯೋಗ ಹೇತು. ಅಗ್ನೇರ್ಯಥ ದಾರು ವಿಯೋಗ ಯೋಗ ಯೋಹೋ ಅದೃಷ್ಟತೋ ಅನ್ಯತ್ ನ ನಿಮಿತ್ತಮಸ್ತಿ. ಇವತ್ತು ಅಗ್ನಿಗೆ ದಾರು ಯೋಗ ದಾಗು ವಿಯೋಗ ಅಂಬೋದು ಅಗ್ನಿ ಕೈಯಲ್ಲಿಲ್ಲ, ಅದು ಬಂದರೆ ಉರಿಯುತ್ತೆ ಗ್ಯಾರಂಟಿ. ಬಟ್ ಇನ್ನೂ ದಾರು ಸಂಯೋಗ ಆಗುತ್ತೆ ಬಿಡುತ್ತೋ ದಾರು, ಅದಕ್ಕೆ ಯಾವುದು ಕೈಯಲ್ಲಿಲ್ಲ? ಅಗ್ನಿ ಕೈಯಲ್ಲಿಲ್ಲ. ಯಥ ಅಗ್ನೇಹೇ ದಾವಾದಿ ದಹನಸ್ಯ ದಾರು ವಿಯೋಗ ಯೋಗಯೋಹೋ ಕಾಷ್ಟ ಸಂಯೋಗ ವಿಯೋಗಯೋಹೋ ಅದೃಷ್ಟತೋ ಅದೃಷ್ಟಾತ್ ಹರೇ ಅನ್ಯನಿಮಿತ್ತಂ ನಾಸ್ತಿ. ಈ ಕಾಡಿಗೆ ಚುಟ್ಟಬೇಕು, ಒಂದು ಮಿದ್ರೆ ಒಂದಕ್ಕೊಂದು ತಾಗಿ ತಾಗಿ ಹುಟ್ಟಬೇಕು, ಅದು ಹುಟ್ಟ ಅಗ್ನಿ ಆಗಷ್ಟೇ ಹುಟ್ಟೋದು. ಅದು ಒಂದು ಒಂದಕ್ಕೊಂದು ತಾಗಿದ ಮಾತ್ರಕ್ಕೆ ಹುಟ್ಟಬೇಕು ಅಂತಲೂ ಇಲ್ಲ, ಹುಟ್ಟಬಾರದು ಅಂತಲೂ ಇಲ್ಲ, ಅಗ್ನಿ ಕೈಯಲ್ಲಿ ಇಲ್ಲ ಅದು ಒಂದು. ಅದೇ ರೀತಿಯೇ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ಪ್ರಯತ್ನ ಮಾಡಿಬಿಡೋಣ. ಅದೃಷ್ಟತೋ ಅನ್ಯನ್ ನಮಿತ ಅಲ್ಲಿ ಏನಿರಬೇಕು, ಅದೃಷ್ಟಕ್ಕೆ ತಕ್ಕಂತೆ ಆಗುತ್ತೆ. ಇಲ್ಲ ಅದೃಷ್ಟ ಆದರೆ ಅನ್ನೋನ್ ಅಂತಲ್ಲ, ದೇವರು ಅಂತ, ದೇವರು ಅದೃಷ್ಟ. ಯಾರಿಗೂ ಎಂದೂ ಕಾಣದೇ ಇರತಕ್ಕಂಥವನು ಅವರ ಪ್ರಯತ್ನದಿಂದ ದೇವರು ಒಬ್ಬನೇನೆ ಅಂತ ದೇವರು ಮಾಡಿದಾಗ ಆಗುತ್ತೆ. ನಾವೇ ಯೋಚನೆ ಮಾಡೋಣ. ಏವಂ ವಿ ಜಂತೋರಪಿ ದುರ್ವಿಭಾವ್ಯ ಶರೀರ ಸಂಯೋಗ ವಿಯೋಗ ಹೇತು. ಶರೀರ ಸಂಯೋಗ ಹೇತು, ಶರೀರ ವಿಯೋಗ ಹೇತು, ಜಂತೋ ದುರ್ವಿಭಾವ್ಯ. ಯಾವ ಮನುಷ್ಯ ಹುಡ್ತಾನೆ, ಯಾವಾಗ ಸಾಯ್ತಾನೆ ಇರ್ತಾನೆ, ಯಾವುದು ನಮ್ಮ ಕೈಯಲ್ಲಿಲ್ಲ. ಪ್ರಯತ್ನ ಅಂತೂ ಮಾಡಿಬಿಡೋಣ. ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹಾ. ಭೀಮಸೇನ ದೇವರ ಮಾತು. ಏವಂ ವಿಮೃಶ್ಯ ತಂ ಪಾಪಂ ಯಾವದಾತ್ಮನಿ ದರ್ಶನಂ ಸಾಂತಯಾಮಾಸ ವೈಶಾ ಶೌರಿಹಿ ಬಹುಮಾನ ಪುರಸ್ಸರಂ. ಏವಂ ವಿಮೃಶ್ಯ, ಈ ವಿಚಾರ ಮಾಡಿ, ತಂ ಪಾಪಂ ಯಾವದಾತ್ಮನಿ ದರ್ಶನಂ, ತನಗೆ ಎಷ್ಟು ತಿಳುವಳಿಕೆ ಇತ್ತೋ ಅಷ್ಟು ಸಾಂತಯಾಮ ಸಮಾಧಾನ ಪಡಿಸಿದ. ಶೌರಿಹಿ ಬಹುಮಾನ ಪುರಸ್ಸರ, ಬಹಳ ಬಹುಮಾನ ಕೊಟ್ಟು ಗೌರವ ಕೊಟ್ಟು ಹಠ ಮಾಡಲಿಲ್ಲ. ಕೆಲಸ ಆಗಬೇಕು ಅಂತಿದ್ರೆ ನಡ್ಕೋಬೇಕು, ಅಲ್ಲಿ ನಡ್ಕೊಂಡು. ಪ್ರತ್ಯಗ್ರವದನಾಂ ಭೋಜೋ ನೃಶಂಸಂ ನಿರಪತ್ರಪಂ ಮನಸಾ ದೂಯಮಾನೇನ ಪ್ರಹಸನ್ ನಿಧಮಬ್ರವೀ. ಪ್ರತ್ಯಗ್ರವದನಾಂ ಭೋಜ, ಸ್ವಲ್ಪ ಧೈರ್ಯ ಬಂತು ವಸುದೇವನಿಗೆ. ಸ್ವಲ್ಪ ಪ್ರತ್ಯಗ್ರ ಅಂದ್ರೆ ಅರಳಿದ, ಅರಳಿದ ವದನಾಂ ಭೋಜ, ಮುಖದಲ್ಲಿ ಸ್ವಲ್ಪ ಕಾಂತಿ ಬಂತು. ನೃಶಂಸಂ ನಿರಪತ್ರಪಂ, ಕಟುಕನಾದ ನಿರ್ಲಜ್ಜನಾದ ಆ ಕಂಸನಿಗೆ ಮನಸಾ ದೂಯಮಾನೇನ, ಮನಸ್ಸಲ್ಲಿ ಸ್ವಲ್ಪ ನೋವಿದ್ರು ಕೂಡ ಪ್ರಹಸನ್ ನಿಧಮಬ್ರವೀ, ನಗನಗತಾ ಮಾತಾಡಿದ ವಸುದೇವ. ಏನಂತ ವಸುದೇವ ಉವಾಚ, ನಹ್ಯಶಾಸ್ತೆ ಭಯಂ ಸೌಮ್ಯ ಯದ್ವೈತಾಹ ಅಶರೀರ ವಾಕ್ ಪುತ್ರಾನ್ ಸಮರ್ಪಯಿಷ್ಯೇ ಸ್ಯಾಹ ಯತಸ್ತೇ ಭಯಮುತ್ಥಿತಂ. ಇದು ಶ್ರೀಮದ್ ಭಾಗವತೆ ದಶಮಸ್ಕಂದೆ ಪ್ರಥಮೋಧ್ಯಾಯ. ನೋಡಿ ರಾಜಕ್ಕೆ ಹೇಗೆ ಉಪಯೋಗಿಸ್ತಾನೆ ಅಂದರೆ, ನಹಿ ಅಶಾಸ್ತೆ ಭಯಂ, ಇವಳಿಂದ ಸಾವಿಲ್ಲ ಹೊತ್ತಾನೆ, ಇವಳಿಂದ ಸಾವಿಲ್ಲ. ಯದ್ವೈತ ಶರೀರವಾಣಿ, ಆ ಶರೀರವಾಣಿ ಹೇಳಿದ್ದು ಇವಳಿಂದ ಸಾವು ಅಂತಲ್ಲ, ಪುತ್ರರಿಂದ ಸಾವು ಅಂತೇಳಿ, ಅದು ಎಂಟೇ ಪುತ್ರ ಅಂತೇಳಿ. ನಾನು ಎಂಟನ್ನು ಕೊಟ್ಬಿಡ್ತೇನೆ ಆಯ್ತಾ. ಪುತ್ರಾನ್ ಸಮರ್ಪಯಿಷ್ಯ ಅಸ್ಯಾಹ ಯತಸ್ತೇ ಭಯಮುತ್ಥಿತಂ. ನಿನಗೆ ಭಯ ಇರೋದು ಪುತ್ರರಿಂದ, ಆ ಎಂಟೇ ಪುತ್ರ ಕೊಟ್ಟರೆ ಸಾಕು ನಾನು, ಬಟ್ ರಿಸ್ಕ್ ಬೇಡ, ಎಂಟನ್ನು ಕೊಟ್ಬಿಡ್ತೇನೆ ಆಯ್ತೋ ಇಲ್ಲೋ. ಇದು ಆತನ ತ್ಯಾಗದ ಬುದ್ಧಿ. ಪುತ್ರಾನ್ ಸಮರ್ಪಯಿಷ್ಯ ಅಸ್ಯಾಹ ಯತಸ್ತೇ ಭಯಮುತ್ಥಿತಂ ಇತಿ ಶ್ರೀಮದ್ ಭಾಗವತೆ ದಶಮಸ್ಕಂಧೆ ಪ್ರಥಮೋಧ್ಯಾಯ. ಇದು ಬಸವದೇವರ ಲಾಜಿಕ್. ಇವತ್ತು ಡಾಕ್ಟರ್ ಲಾಜಿಕ್ಕು ಹಾಗೇನೆ, ಒಬ್ಬಳು ಬಾಣಂತಿ ಬಸರಿ ಇದ್ದಾಳೆ, ಈಗ ಹೆರಿಗೆ ಆಗಬೇಕು, ಈಗ ಎರಡು ರಿಸ್ಕ್ ಇದೆ. ಮಗು ಸಾಯ್ಬೇಕು ತಾಯಿ ಸಾಯ್ಬೇಕು ಅಂತ ಪ್ರಶ್ನೆ ಬಂದಾಗ ಏನು ಮಾಡ್ತಾರೆ, ತಾಯಿ ಉಳಿಸ್ತಾರೆ. ಅವಾಗ ವಸುದೇವನ ಲಾಜಿಕ್ ಇದೆ, ತಾಯಿ ಉಳಿದ್ರೆ ಇನ್ನೊಂದು ಮಗು ಆಗ ಚಾನ್ಸ್ ಇದೆ, ಆದರೆ ಈ ಮಗು ಉಳ್ಕೊಂಡ್ರೆ ಅದು ಅದು ಬದುಕುತ್ತಲ್ಲೋ ಗೊತ್ತಿಲ್ಲ, ತಾಯಿ ಹೋಗಿದ್ದಂತ ಗ್ಯಾರೇಜ್. ಆ ದೃಷ್ಟಿಯಿಂದ ದೊಡ್ಡ ಜೀವ ಉಳಿಬೇಕು ಅಂತ ಒಂದು ಮಾತು ಉಪಯೋಗಿಸ್ತಾರೆ ಸಾಮಾನ್ಯ. ಅದಕ್ಕೆ ಈಗಂತೂ ಇನ್ನು ಹುಟ್ಟಿರೋವ್ರನ್ನ ಉಳಿಸ್ಕೊಳ್ಳೋದಕ್ಕಿಂತ ಹುಟ್ಟಿರೋ ಉಳಿಸ್ಕೊಳ್ಳೋದು ಫಸ್ಟಿಗೆ, ಮಕ್ಕಳದ್ದಿನ ಹುಟ್ಟೇ ಇಲ್ಲ. ಇವಳಂತೂ ಪಾಪ ಈ ಸ್ಥಿತಿಯಲ್ಲಿದ್ದಾಳೆ, ಅದಕ್ಕೆ ದೀನಾಂ ಕೃಪಣ ಉಳಿಸ್ತೇನೆ ಅಂತ ಪ್ಲಾನ್ ಮಾಡ್ದ. ಇದೆಲ್ಲ ಯೋಚನೆ ಮಾಡಿದ ಅನುಕೂಲ ಏನಂತ ಕೇಳಿದ್ರೆ, ಮನುಷ್ಯರ ಜೀವನದ ಇವೆಲ್ಲ ಅಪ್ಲಿಕೇಶನ್ ಬೇಕಾಗುತ್ತೆ. ಅನಿವಾರ್ಯ ಪ್ರಸಂಗ ಬಂದಾಗ ಯಾವ ಥರ ಯೋಚನೆ ಮಾಡಬೇಕು ಅಂತ ತಿಳಿಸ್ಕೊಡ್ತ. ಶಾಸ್ತ್ರ ವಿಚಾರಗಳೆಲ್ಲ ಯಾರು ನಮಗೆ ತಿಳ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಸಾಧನ, ಆದ್ದರಿಂದ ಅದು ಅರ್ಥ ಮಾಡ್ಕೊಳ್ಳೋಕೆ ಬೇಕು. ಇತಿ ಶ್ರೀಮದ್ ಭಾಗವತೆ ದಶಮಸ್ಕಂದೆ ಪ್ರಥಮೋಧ್ಯಾಯ. ನಾಳೆ ದ್ವಿತೀಯೋಧ್ಯಾಯ, ಭಾಳ ಚಿಕ್ಕ ಅಧ್ಯಾಯ. ಇದರಲ್ಲಿ ದಶಮಸ್ಕಂದದಲ್ಲಿ ಎಷ್ಟೋ ಅಧ್ಯಾಯಗಳು ಭಾಳ ಚಿಕ್ಕ ಚಿಕ್ಕವು ಇವೆ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿತ ದ್ವಿತಿಮಶೇ.